च विमान सुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम्। यस्मात् ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति। सर्वोत्तमो विष्णुरथो रमा च ब्रह्मा च वायुश्च तदीयपत्न्यौ अन्ये च देवाः सततं प्रसन्ना हरौ सुभक्तिं मयि सन्दिशन्तु। श्रीगुरुभ्यो नमः। हरिः ओम्। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। परमपवित्रवाद श्रीमन्महाभारतदल्लि यावत् रीतियागि ಶ್ರೀಕೃಷ್ಣ ಪರಮಾತ್ಮ ಕುದಂಕ ಮುನಿಗೆ ತನ್ನ ವಿಶ್ವರೂಪವನ್ನು ತೋರಿಸಿ ಅವರು ತನಗೆ ಶಾಪವನ್ನು ಕೊಟ್ಟು ಅತ್ಯಂತ ಹೆಚ್ಚಿನ ಅನರ್ಥಕ್ಕೆ ಗುರಿಯಾಗೋದನ್ನು ಪರಮಾತ್ಮ ತಪ್ಪಿಸಿದ್ದಾನೆ. ಕುದಂಕರ ಮೇಲೆ ಅಂತಃಕರಣೆಯನ್ನು ಕೃಷ್ಣ ಯಾತಕ್ಕೆ ತೋರಿಸಿದ ಅಂದರೆ ಅವರು ಗುರುಸೇವೆ ಮಾಡಿ ವಿದ್ಯಾಭ್ಯಾಸ ಪಡೆದಂತಹ ಪುಣ್ಯಾತ್ಮರು, ಅದು ವ್ಯರ್ಥವಾಗಬಾರದು ಅಂತ ಪರಮಾತ್ಮ ಹಾಗೆ ಮಾಡಿದ. ಆದ್ದರಿಂದ ಬೇರೆ ಎಲ್ಲ ಪುಣ್ಯಗಳಿಗೂ ಕೂಡ ಒಂದಲ್ಲ ಒಂದು ಕಾರಣಕ್ಕೆ ವಿನಾಶ ಬಂದರೂ ಬರಬಹುದು. ಗುರುಸೇವೆಯನ್ನು ಮಾಡಿ ಯಾರು ಹರಿಯನ್ನು ಒಲಿಸ್ತಾರೆ ಅವರ ಪುಣ್ಯಕ್ಕೆ ಸಾಟಿಯೇ ಇಲ್ಲ ಅಂತಕ್ಕಂಥ ತತ್ವವನ್ನು ಭಗವಂತ ತೋರಿಸ್ತಾ ಇದ್ದಾನೆ. ಹಾಗೆ ಉದಂಕರಂಥ ಸೇವೆ ಏನು ಮಾಡಿದ್ರು ಅಂದರೆ, ಅವರು ಜೀವನ ಪೂರ್ತಿ ಮುದುಕರಾಗೋವರೆಗೂ ಸಹ ಗುರುಗಳ ಆಶ್ರಮದಲ್ಲೇ ಇದ್ದು ಓದಿ ಕೊನೆಗೆ ತಮ್ಮ ವೃದ್ಧಾಪ್ಯ ಬಂದರೂ ಗುರುಗಳು ಕಳಿಸಿಲ್ಲ ಅಂತ ಯೋಚನೆ ಮಾಡಿದಾಗ ಗುರುಗಳು ಹೇಳಿದರು, ಅತ್ಯಂತ ಪ್ರಿಯ ಶಿಷ್ಯ ನೀನು, ಅದಕ್ಕೆ ನಿನ್ನನ್ನು ಕಳಿಸಿರಲಿಲ್ಲ, ಯೋಚನೆ ಮಾಡಬೇಡ, ಇನ್ನು ಕಳಿಸ್ಕೊಡ್ತೇನೆ ಅಂತ ಹೇಳಿ ತನ್ನ ಮಗಳನ್ನು ಕೊಟ್ಟು ವಿವಾಹವನ್ನು ಮಾಡುತ್ತಾರೆ. ಅವನಿಗೆ ಯೋಗಶಕ್ತಿಯಿಂದ ತರುಣನಾಗಲೇ ಕೇಳುತ್ತಾರೆ. ವಿವಾಹವನ್ನು ಪೂರೈಸಿದ ಅವನು ಗುರುದಕ್ಷಿಣೆಯನ್ನು ಕೇಳಿದಾಗ ನನಗೇನೂ ಬೇಕಿಲ್ಲ ಅಂತ ಹೇಳ್ತಾರೆ. ಆಗ ಆತ ಗುರುಪತ್ನಿಯಾದ ಅಹಲ್ಯೆಯನ್ನು ಕೇಳ್ತಾನೆ. ಅಹಲ್ಯ ದೇವಿ ಕೇಳ್ತಾರೆ, ನನಗೆ ಈ ಸೌದಾಸ ಅಂತಕ್ಕಂಥ ಸೂರ್ಯವಂಶದ ರಾಜನ ಹೆಂಡತಿ ಮದಯಂತಿ ಅಂತಿದ್ದಾಳೆ, ಅವಳ ಕರ್ಣಕುಂಡಗಳು ನನಗೆ ಬೇಕು, ತಂದುಕೊಡು ಅಂತ ಕೇಳಿದ ತಕ್ಷಣ ಅವನು ಹೋಗಿ ಆ ಸೌದಾಸನನ್ನು ಕೇಳಿದಾಗ ಅವನು ರಾಕ್ಷಸ ರೂಪದಲ್ಲಿರ್ತಾನೆ ಶಾಪದಿಂದಾಗಿ. ಕೊನೆಗೆ ಅವನು ಒಪ್ತಾನೆ. ಅವನ ಹೆಂಡತಿಯ ಬಳಿಗೆ ಹೋಗಿ ಅವನು ಕೇಳ್ತಾನೆ, ಅವಳು ಗುರುತನ್ನು ತಗೊಂಡು ಬಾ ಅಂತ ಹೇಳಿದ ತಕ್ಷಣ ಮತ್ತೆ ರಾಕ್ಷಸ ರೂಪದಲ್ಲಿ ರಾಜನ ಹತ್ರ ಹೋಗಿ ಕೇಳಿದಾಗ ಅವನು ಹೇಳ್ತಾನೆ, ನನ್ನ ಈ ಸ್ಥಿತಿ ಏನೂ ಸರಿಯಿಲ್ಲ, ಆದರೆ ಬೇರೆ ಗತಿ ಇಲ್ಲ ಅಂತ ನಾನಿದ್ದೇನೆ, ಈ ಮಾತನ್ನು ಹೇಳು ಹೆಂಡತಿಗೆ ಅಂತ ಹೇಳಿದ ತಕ್ಷಣ ಅವನು ಬಂದು ಹೇಳ್ತಾನೆ. ಆ ತಕ್ಷಣ ಅವಳು ತನ್ನ ಕರ್ಣಕುಂಡಲಗಳನ್ನು ಅವನಿಗೆ ಕೊಟ್ಟುಬಿಡ್ತಾಳೆ. ಇದು ಆಗಿನ ಕಾಲದಲ್ಲಿ ವಿದ್ಯಾರ್ಥಿಗಳು ಗುರುದಕ್ಷಿಣೆ ಕೊಡಲಿಕ್ಕೆ ಅಂತ ಹೊರಟಾಗ ಎಷ್ಟು ಸಹಕಾರ ಕೊಡ್ತಿದ್ರು ಅನ್ನೋದು ನಿದರ್ಶನ ಇದು. ಒಂದು ಇವತ್ತು ನಮ್ಮಲ್ಲೂ ಕೂಡ ವಿದ್ಯಾರ್ಥಿಗಳು ಎಕ್ಸಾಮ್ ಫೀಸ್ ಕೇಳಿದಾಗ ಇಲ್ಲ ಅಂತ ಹೇಳೋದು ಬಹಳ ಕಷ್ಟ. ಎಷ್ಟವರು ಕೂಡ ಪಾಪ ಅಂತ ಕೊಟ್ಟುಬಿಡ್ತಾರೆ, ಯಾಕೆಂದರೆ ಅವನ ಜೀವನದ ಭವಿಷ್ಯ ರೂಪಿತವಾಗದೇ ಅದರಿಂದ. ಆ ಕೊಡೋ ದುಡ್ಡು ತುಂಬ ಜಾಸ್ತಿ ಇರೋದಿಲ್ಲ, ಆದರೆ ಉಪಯೋಗ ತುಂಬ ಜಾಸ್ತಿ ಆಗುತ್ತೆ ಅವರಿಗೆ. ಇವತ್ತು ಯಾವ ಎಕ್ಸಾಮ್ ಫೀಸು 20-30 ಸಾವಿರ ಇಲ್ಲ, ಎಲ್ಲ ಬಹಳ ಲಿಮಿಟೆಡ್ ಇರುತ್ತೆ. ಅಷ್ಟು ಕೊಡೋ ಸಮಸ್ಯೆ ತುಂಬ ಜನಕ್ಕೆ ಇರೋದಿಲ್ಲ. ಅವರಿಗೆ ಅದನ್ನು ಕೊಟ್ಟರೆ ಅವರ ಜೀವನದ ರೀತಿಯೇ ಬದಲಾಗಿ ಬಿಡುತ್ತದೆ ಅನ್ನೋ ಕಾರಣಕ್ಕೆ ಕೊಡ್ತಾರಲ್ಲ, ಆ ರೀತಿಯಾಗಿ ಗುರುದಕ್ಷಿಣೆ ಅಂದರೆ ಎಕ್ಸಾಮ್ ಫೀಸ್ಗಿಂತಲೂ ಶ್ರೇಷ್ಠವಾದದ್ದು. ಅದು ಲೌಕಿಕ, ಇದು ಆಧ್ಯಾತ್ಮಿಕ. ಅದಕ್ಕಾಗಿ ಆಕೆ ತನ್ನ ಕರ್ಣಕುಂಡಲಗಳನ್ನು ಒಬ್ಬ ರಾಣಿ ಮಹಾರಾಣಿ ಕೊಡ್ತಾಳೆ ಅಂತ ಕೇಳಿದರೆ ಗುರುದಕ್ಷಿಣೆಯ ಸಂಕಲ್ಪ ಎಷ್ಟು ಶ್ರೇಷ್ಠ. ಅದಕ್ಕೆ ಉಪನಿಷತ್ತು ಹೇಳ್ತಾರೆ, ಗುರೋಹೋ ಪ್ರಿಯಂ ದಕ್ಷಿಣಾಮಾಹೃತ್ಯ. ಗುರುಗಳಿಗೆ ಪ್ರಿಯವಾದ ದಕ್ಷಿಣೆಯನ್ನು ಕೊಟ್ಟು ಅವರಿಂದ ಬೀಳ್ಕೊಳ್ಳಬೇಕು ಅಂತ ನಿಯಮ. ಅದನ್ನು ಪಾಲಿಸಿದ, ತಗೊಂಡು ಹೊರಟ. ಅವಳು ಹೇಳ್ತಾಳೆ, ಭಾರಿ ಹುಷಾರು ಉದಂಕ, ಇದರ ಮೇಲೆ ಭಾರಿ ಜನ ಕಣ್ಣಿಟ್ಟಿದ್ದಾರೆ, ಯಾರಿಗೂ ಸಿಗದಂತೆ ನೋಡ್ಕೊಂಡಿದ್ದೇನೆ ನಾನು, ಎಚ್ಚರ ಅಂತ ಹೇಳಿಕೊಟ್ಲು ಪಾಪ. ಅದಾಗಲಿ ಅಂತ ಹೇಳಿಬಿಟ್ಟು ಅದನ್ನು ಕೃಷ್ಣಾರ್ಜನ ಕಟ್ಕೊಂಡು ಹೊರಟಂತೆ. ಕೃಷ್ಣಾರ್ಜನದಲ್ಲಿ ಕಟ್ಕೊಂಡು ಹೋಗ್ತಾನೆ. ಇದು ಬಹಳ ವಿಶೇಷ. ಮಹಾಭಾರತದಲ್ಲಿ ಕೃಷ್ಣಾರ್ಜನದ ಪಾವಿತ್ರ್ಯದ ಬಗ್ಗೆ ಬಂದಿರೋ ಮಾತಿದ್ದು. ಅನೇಕರು ಪ್ರಶ್ನೆ ಮಾಡ್ತಾರೆ, ಅದು ಜಿಂಕೆಯ ಚರ್ಮ, ಮನುಷ್ಯ ಚರ್ಮನೇ ಮೈಲಿಗೆ, ಜಿಂಕೆ ಚರ್ಮ ಮೈಲಿಗೆ ಬರುತ್ತಾ ಅಂದರೆ ಬರುತ್ತೆ ಅಂತ ಹೇಳುತ್ತಾರೆ. ಎಲ್ಲ ಚರ್ಮ ಮೈಲಿಗೆ ಅಲ್ಲ. ಇವತ್ತು ಉಳಿದ ಪ್ರಾಣಿಗಳ ಪುರುಷ ಎಲ್ಲಿ, ಗೋಮಯ ಎಲ್ಲಿ, ಎಷ್ಟು ಶ್ರೇಷ್ಠ ಅದು? ಗೋಮಯ ಶ್ರೇಷ್ಠ, ಬೇರೆ ಯಾವ ಪ್ರಾಣಿ ಇದು ಶ್ರೇಷ್ಠ ಅಲ್ಲ. ಗೋಮಯ ಗೋಮೂತ್ರಕ್ಕಿರೋ ಬೆಲೆ ಯಾವುದಕ್ಕೂ ಇಲ್ಲ. ಅದೇ ರೀತಿಯೇ ಮನುಷ್ಯ ಚರ್ಮಕ್ಕೂ ಇಲ್ಲದೆ ಇರತಕ್ಕಂಥ ಬೆಲೆ ಕೃಷ್ಣಾಜನಕ್ಕಿದೆ. ಆದ್ದರಿಂದ ಅದರಲ್ಲಿ ಕಟ್ಕೊಂಡ್ರೆ ಭಾರಿ ಮಡಿ ಅಂತ ಕಟ್ಕೊಂಡು ಹೊರಟನಂತೆ. ಪ್ರಾರಬ್ಧ ಹೇಗಿರ್ತದೆ ನೋಡ್ರಿ, ಎಲ್ಲೋ ಹೊರಟ, ತುಂಬ ದೂರ ನಡೆದ, ಹಸಿವೆ ಆಯಿತು ಒಂದು ಕಡೆ, ತುಂಬ ಹಸಿವೆ ಆಯಿತು. ನಮಗೆ ಹಸಿವೆ ಆಗೋದ್ರಲ್ಲಿ ಬೆಳಗಿನ ಆಗ್ತಾನೆ ಇರುತ್ತೆ, ಅದೇನು ದೊಡ್ಡದಲ್ಲ. ಜ್ಞಾನಿಗಳದ್ದು ಹಾಗಲ್ಲ, ಬಹಳ ಸಂಯಮ ಇರುತ್ತೆ ಅವರಿಗೆ. ಅಸಾಧ್ಯ ಪರಿಶುದ್ಧರಾದ್ರೆ ಬಾಯಾರಿಕೆ ಆಯಿತು. ಇವತ್ತು ನಮಗೆ ಬಾಯಾರಿಕೆ ಆದರೆ ಸ್ವಲ್ಪ ತಳ್ಕೊಳ್ಳೋಕೆ ಪ್ರಯತ್ನ ಪಡುತ್ತೆ. ಆತಗೆ ದೊಡ್ಡ ವಿಚಾರ ಆಗಿತ್ತು ಒಂದು ದಿವಸ, ಅವತ್ತು ಪ್ರಾಣ ಹೋಗೋಷ್ಟು ಬಾಯಾರಿಕೆ ಆಯಿತು. ದೇವರ ಸಂಕಲ್ಪ ಹೇಳೋಕ್ಕೆ ಆಗೋದಿಲ್ಲ, ಎಷ್ಟು ಮಟ್ಟಿಗೆ ಹೋಯ್ತು ಅಂದರೆ ಶಾಪಕ್ಕೆ ಕಾರಣ ಆಯಿತು ಅದು ಕೊನೆಗೆ. ಅಂಥ ಬಾಯಾರಿಕೆ ಯಾರಿಗಾಯಿತು ಅಂದ್ರೆ ಒಪ್ಪೋದು? ಪರಿಶುದ್ಧರಾದನಂಥ ಚಕ್ರವರ್ತಿಗಾರಿ ಆಯ್ತು ಆಯಿತು ಅಂತ ಕೇಳಿದರೆ ಭಗವತ್ ಸಂಕಲ್ಪವನ್ನು ಮೀರಿಸಲಿಕ್ಕೆ ಯಾರ ಕೈಲೂ ಆಗೋದಿಲ್ಲ. ಆ ಕಾಲಕ್ಕೆ ಹಾಗಾಗತ್ತೆ. ಈತನಿಗೆ ಅಂಥ ಬಾಯಾರಿಕೆ ಆಯಿತು. ಪಾಪ ಗುರುದಕ್ಷಿಣೆ ಎಲ್ಲ ನೆನಪಲ್ಲಿ ಇಟ್ಕೊಂಡಿದ್ದಾನೆ, ಎಚ್ಚರಿಕೆಯಲ್ಲಿ ಬಿಟ್ಕೊಂಡಿದ್ದಾನೆ. ನೆಲದ ಮೇಲೆ ಇಟ್ಟರೆ ಕಥೆ ಮುಗೀತು ಅಂತ ಹೇಳ್ತಾನೆ, ನೆಲದ ಮೇಲೆ ಇಟ್ಟರೆ ಹೋಯ್ತು ಅಂತಾನೆ ಅರ್ಥ ಅಂತ ಹೇಳಿರ್ತಾಳೆ. ಅದಕ್ಕೆ ನೋಡ್ತಾನೆ ಅಲ್ಲೇನು ದೊಡ್ಡ ಹಣ್ಣಿನ ಮರೆಯನ್ನು ಕಾಣೋದಿಲ್ಲ, ಕೆಲವು ಬಿಲ್ಲು ಪತ್ರೆ ಹಣ್ಣಿನ ಮನೆ ಕಾಣಿಸ್ತಂತೆ. ಬಿಲ್ಲು ಪತ್ರೆ ಹಣ್ಣುಗಳು ಗೊಂದು ಬರೋದು, ಅದರಿಂದ ಶುದ್ಧವಾದ ಗೊಂದು ಸಿಗಬೇಕು, ಅದನ್ನು ಸಿಗಬೇಕು. ಈಶ್ವರನಿಗೆ ಬಹಳ ಪ್ರಿಯವಾದ ಬಿಲ್ಲುಪತ್ರೆ, ಬಿಲ್ಲುಪತ್ರೆ ಕಾಯಿ ಅಂತ ಬಿಡುತ್ತೆ. ಏನೋ ಒಂದು ಒಳ್ಳೆ ಔಷಧಿ ಅದು, ಆ್ಯಕ್ಚುಲಿ ಒಳ್ಳೆ ಔಷಧಿಯ ಗುಣ ಇರತಕ್ಕಂಥದ್ದು. ತಿಮ್ಮಣ ಅಂತ ಹೊರಟ, ಹಸಿವಾದ ಕಾಲಕ್ಕೆ ಯಾವುದಾದ್ರೆ ಏನು ತಿನ್ನಕ್ಕೆ ಹೊರಟ, ಅದು ನಿಷಿದ್ಧ ಏನೋ ಅಲ್ಲ. ಈ ಮಧ್ಯೆ ತಕ್ಷಣ ಅದನ್ನು ಕೆಳಗಿಡಬಾರದು ಅಂತ ಹೇಳಿ ಒಂದು ಮರದ ಟೊಂಗೆ ಕಟ್ತಾನೆ ಅದನ್ನು ಪೂರ್ತಿಯಾಗಿ. ಕೃಷ್ಣಾದಿನದ ಪೂರ್ತಿ ತನ್ನ ಚೀಲವನ್ನೇ ಕಟ್ಟಿಬಿಟ್ಟು ಮೇಲೆ ಹತ್ತಿ ಹಣ್ಣುಗಳನ್ನು ಹೊಡಿತಾನೆ. ಪಾಪ ಅದು ಗಟ್ಟಿ ಬಂದು ಗಟ್ಟಿ ಕಂಡುಕೊಂಡಿರುತ್ತೆ, ಬಟ್ ಸುಲಭ ಬಿಚ್ಚೋದಿಲ್ಲ ಅವು, ಜೋರಾಗಿ ಹೊಡಿತಾನೆ ಬೆಳ್ಳಿ ಅಂತೇಳಿ. ಹೇಗೆ ಕೂಡಿ ಬಂದಿದೆ ಯೋಗ ಅಂದರೆ, ಅವನು ಹೊಡೆದ ಕಾಯಿಗಳು ಕಟ್ಟಿದ ಗಂಟಿನ ಮೇಲೆ ಬೀಳುತ್ತೆ, ಗಂಟು ಬಿಚ್ಚಿಕೊಳ್ಳುತ್ತೆ, ಕೆಳಗೆ ಬೀಳುತ್ತೆ. ಅದು ಈ ಮನುಷ್ಯ ಏನು ಪ್ಲಾನ್ ಮಾಡಿದ್ರು ಕೂಡ ದೇವರ ಒಂದು ಯೋಜನೆ ಮುಂದೆ ಯಾವುದೂ ಅಲ್ಲ. ಸರಿಯಾಗಿ ಬೀಳಬೇಕಾ? ಇವ್ರು ಅಷ್ಟು ಕೇರ್ಲೆಸ್ ಕಟ್ಟಿರ್ತಾನ? ಎಷ್ಟು ಎಚ್ಚರದಿಂದ ಕಟ್ಟಿರಬೇಕಲ್ಲ. ಆದರೆ ಹೋಯ್ತದ್ದು. ಇವತ್ತು ಎಲ್ಲೋ ಮಗು ಬಿಸಾಕಿದ ಮಗು ಬೆಳೆಯುತ್ತೆ, ಸಾವಿರಾರು ಜನ ಡಾಕ್ಟರ್ ನೋಡಿದ್ರೆ ಸತ್ತೋಗುತ್ತಾಗಲೇ. ಅಂದರೆ ದೇವರು ಉಳಿಸ್ಲಕ್ಕೆ ಹೋದರೆ ಯಾರು ಬೇಕಾದ್ರೆ ಉಳಿಸ್ತಾನೆ, ಅಳಿಸ್ಲಕ್ಕೆ ಹೋದರೆ ಎಂಥ ರಾಜ ಮಹಾರಾಜನೂ ಉಳಿಸೋದಿಲ್ಲ ಪರಮಾತ್ಮ. ಅಂದರೆ ಗಂಟು ಬಿಚ್ಚಿತು, ಕೆಳಗೆ ಬಿತ್ತು, ನೋಡ್ದ ತಕ್ಷಣ ಕೆಳಗಿಲಕ್ಕೆ ಹೋದ, ಅಷ್ಟರಲ್ಲೇ ಒಂದು ಹಾವು ಬಂದೇ ಬಿಡುತ್ತೆ, ಅಲ್ಲಿಗೆ ಒಂದು ತೊಗೊಂಡು ಹೋಗ್ಬಿಡುತ್ತೆ ಅಂತ. ಕೃಷ್ಣಾದಿನ ಚೀಲ ಬಿಚ್ಕೊಂಡ್ಬಿಡ್ತೀವಿ, ಮತ್ತೆ ಕೃಷ್ಣಾದಿನ ಚೀರಣ ಬಿಚ್ಕೊಂಡ್ಬಿಡ್ತು. ಕೆಳಗೆ ಬಿದ್ದ ರಭಸಕ್ಕೆ ಒಲೆಗಳು ಕಡೆಗೆ ಬಂದು ಅದನ್ನು ಹಾವು ತೊಗೊಂಡು ಹೊಡೆಯಬಿಡ್ತಾ ಕಡೆ. ಇವರು ಅಟ್ಟಿಸ್ಕೊಂಡು ಹೋದ, ಪಾಪ ಅವು ತಿನ್ನೋ ಕೆಲಸ ಆಗಲೇ ಇಲ್ಲ ಕೊನೆ. ಈ ಮಧ್ಯೆ ಅವನಿಗೆ ತಿನ್ನಲಿಕ್ಕಾಗಲೇ ಇಲ್ಲ, ಪರಿಶುದ್ಧರಾದ್ರೆ ನೀರು ಕುಡಿಲಕ್ಕಾಗಲೇ ಇಲ್ಲ, ಶಾಪ ಒಂದು ಬಂತಷ್ಟೇ. ಇವನು ತಿನ್ನಲಿಕ್ಕಾಗಲೇ ಇಲ್ಲ, ಅಟ್ಟಿಸ್ಕೊಂಡು ಹೋದ ಅದು ಹುತ್ತದಲ್ಲಿ ಹೋಗ್ಬಿಡ್ತು ಒಳಗಡೆ. ಆ ಕಾಲ ಓಲೆಗಳ ಸಮೇತ ಹೋಯ್ತು. ಏ ನೋಡ್ತಾನೆ ಬಹಳ ನಿರಾಶನಾಗೋಯ್ತು, ಎಂಥ ದೊಡ್ಡ ಸಾಹಸದ ಕಥೆ ವ್ಯರ್ಥವಾಯಿತಲ್ಲ ಅಂತ ಹೇಳಿ ದಂಡಕಾಷ್ಟ ತಗೊಂಡು ಹುತ್ತ ಹೊಡೆಯಲಿಕ್ಕೆ ಶುರು ಮಾಡ್ದ. ಹೊಡಿತಿದ್ದಾನೆ, 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 35 ದಿವಸ ಹೊಡೆದಂತದನ್ನು. ಏ ಎಷ್ಟು ಹೊಡಿತಾನೆ ದಂಡಕಾಷ್ಟದ, ಅದೇನು ಪಿಕಾಸಿ ಕೊಡಲ್ಲ ಮಣ್ಣಲ್ಲ, ಬರೀ ದಂಡಕಾಷ್ಟ ಅಷ್ಟೇ. ಏನೊಂದಿಷ್ಟು ತಗ್ಗು ಬಂತು, ಏನು ಪ್ರಯೋಜನಕ್ಕೆ ಬರಲಿಲ್ಲ. ಇಂದ್ರದೇವರು ನೋಡಿದರಂತೆ, ಕರುಣೆ ಬಂತಂತೆ. ಹರಿಗಳ ಹರಿಯ ವಾಯುದೇವರ ಗುರುಗಳ ಕೆಲಸ ಮಾಡಲಿಕ್ಕೆ ಅಂತ ಹೋದರೆ ದೇವತೆಗಳು ಸಹಕಾರ ಕೊಡ್ತಾರೆ ಅಂತ ಹೇಳುತ್ತಾರೆ. ಇಂದ್ರದೇವರು ನೋಡಿ ಅಲ್ಲಿಗೆ ಬ್ರಾಹ್ಮಣ ವೇಷದಲ್ಲಿ ಬಂದಿರಂತ ಅವನ ಹತ್ರ ಬಂದು ಕೇಳ್ತಾರೆ, ಏನು ಮಾಡ್ತಿದ್ದೀ ಅಂತ ಕೇಳ್ತಾರೆ. ಹೀಗೆ ಅಂತೆಲ್ಲ ಕಥೆಯೆಲ್ಲ ಹೇಳ್ತಾನೆ. ಪಾಪ ಹೋಗಿಬಿಟ್ಟಿದೆ, ನಾನು ತರಲೇಬೇಕು ಅದನ್ನು, ಅವನು ಕೊಡಲೇಬೇಕು, ಅದಕ್ಕೆ ನಾನು ಪಾತಾಳಕ್ಕೆ ಹೋಗಿ ತರ್ತೇನೆ, ಬಿಡೋದಿಲ್ಲ. ಅದು ಯಾವುದೋ ಸರ್ಪ ಆಗಿದ್ದರೆ ಹುತ್ತ ಎಂಡಾಗ್ತಿತ್ತು, ದೈವ ಸರ್ಪ ಅದು, ಅದರಿಂದ ಪಾತಾಳಕ್ಕೆ ಹೋಗ್ತೀನಿ ಅಂತ ಹೇಳಿದ ತಕ್ಷಣ ನಿನ್ನ ಕೈಲಿ ಆಗುತ್ತಾ ಅಂತ ಕೇಳ್ತಾರೆ. ಆಗುತ್ತಾ ನಿನ್ನ ಕೈಲಿ ದಂಡಕಾಷ್ಟದಿಂದ ಹೊಡಿತೀಯ ಅಂತ ಕೇಳಿದರೆ ಆಗಬೇಕು ಅಂತ ಹೇಳ್ತಾರೆ. ಎಲ್ಲರ ಸತ್ತೋಗ್ತೇನೆ ಅಷ್ಟೇನು, ಈ ಹೊಡಿತಾ ಹೊಡೆದು ಸತ್ತೋಗ್ತೇನೆ ಅಷ್ಟೇ, ಹೊರತು ಬರೀ ಕೈಲಂತೂ ವಾಪಸ್ ಹೋಗೋದಿಲ್ಲ ಅಂತ ಹೇಳ್ತಾ. ಇಂದ್ರದೇವರು ನೋಡಿ ತಕ್ಷಣ ತಮ್ಮ ವಜ್ರಾಯುಧದ ಶಕ್ತಿ ಅದರಲ್ಲಿ ತುಂಬಿಸಿದರಂತೆ. ವಜ್ರಾಯುಧ ಅಂದರೆ ಆಯುಧಾನಾಮ್ ಅಹಂ ವಜ್ರಂ, ಭಗವದ್ಗೀತೆ ಓದ್ದವರಿಗೆ ಗೊತ್ತು. ಆಯುಧಗಳಲ್ಲಿ ವಜ್ರಾಯುಧದಲ್ಲಿ ಭಗವಂತನ ವಿಭೂತಿ ರೂಪ, ಅದರ ಒಳಗೆ ತಮ್ಮ ಶಕ್ತಿಯನ್ನು ಆವಾಹನೆ ಮಾಡಿದರಂತೆ. ಆಗ ಒಂದೇ ತೊಡೆದ್ರೆ ಕಿಲೋಮೀಟರ್ ಗಟ್ಟಲೆ ಹೋಗುತ್ತೆ, ತೊಡೆದ್ರೆ ಒಂದೇ ತೊಡೆದ್ರೆ ಸಾಕು. ಈ ಬ್ಲಾಸ್ಟ್ ಮಾಡಿದರೆ ಏನೇನಾಗ್ತಿರುತ್ತೆ ಇದು ದೈವಿಕ ಕೇಳಬೇಕಾ? ವಿತಿನ್ ನೋ ಮೊಮೆಂಟ್ ಅಲ್ಲಿರ್ತಾರೆ, ಪಾತಾಳಲೋಕದಲ್ಲಿ ಇರ್ತಾರೆ, ನಾಗಲೋಕಕ್ಕೆ ಹೋದನಂತೆ. ದೇವತೆಗಳ ಅನುಗ್ರಹ ಬಂತು ಅಂದರೆ ಯಾವುದು ಅಸಾಧ್ಯ ಅಲ್ಲ, ಅದು ಸುಮ್ಮನೆ ಅನುಗ್ರಹ ಮಾಡೋದಿಲ್ಲ. ಯಾರು ಯಶ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ ತಸ್ಯೈತೆ ಕಥಿತಾ ಹ್ಯರ್ಥಾ ಪ್ರಕಾಶಂತೆ ಮಹಾತ್ಮನಃ. ಯಾರಿಗೆ ಹರಿಗುರುಗಳಲ್ಲಿ ಭಕ್ತಿ ಇರ್ತದೆ, ಹರಿಯಲ್ಲಿ ಸರ್ವೋತ್ತಮತ್ವೇನ ಭಕ್ತಿ ಇರ್ತದೆ, ವಾಯುದೇವರಲ್ಲಿ ಜೀವೋತ್ತಮತ್ವೇನ ಭಕ್ತಿ ಇರುತ್ತೆ, ಅಂಥವರನ್ನು ದೇವತೆಗಳು ಕೈಬಿಡೋದಿಲ್ಲ. ಉದ್ಧಾರ ಮಾಡಿದ್ರೆ ಅಲ್ಲಿ ಹೋಗಿ ನೋಡ್ತಾನೆ, ಏನೋ ಹಾವಿದೆ ಕಿತ್ಕೊಂಡು ಬರೋಣ ಅಂತ ಹೋದರೆ ದೊಡ್ಡ ಸಿಟಿ ಅದು ನಾಗಲೋಕ. ಮತ್ತೆ ಯಾರೋ ಫ್ರೆಂಡ್ ಅಂತ ತಿಳ್ಕೊಂಡು ಬೆಂಗಳೂರಿಗೆ ಬಂದು ಹುಡುಕ್ಲಕ್ಕೆ ಹೋದ ಹೇಗಾಗುತ್ತೆ ಅಷ್ಟೇ ಇದೆ. ಅವ್ರ ಹೆಸರೊಂದೇ ಗೊತ್ತು, ನೋಡಿದ್ದೀರಿ ಅಂತ ಉಚ್ಚ ಅಂತ ಕರೀತಾರೆ ಅಷ್ಟೇ ಅವನನ್ನು. ಅದು ಎಕ್ಸ್ಟೆನ್ಷನ್ ನಂಬರ್ ಗೊತ್ತು, ಮನೆ ನಂಬರ್ ಗೊತ್ತಿದ್ರು ಸಿಗೋದು ಕಷ್ಟ. ಅಂತ ಹೊತ್ತಲ್ಲಿ ಇಡೀ ಬೆಂಗಳೂರಿಗೆ ಬಂದು ಎಲ್ಲಿದೆ ನನ್ನ ಫ್ರೆಂಡ್ ಅಂತ ಕೇಳಿದರೆ ಅವನು ಹೇಗೆ ಬಂದಿದ್ದಾನೆ ಅಂತ ಹೇಳ್ತಾರೆ. ನಾಗಲೋಕ ಅಂದರೆ ಇದು ಯಾವಾಗಲೂ ಬೆಳೆದು ಬಂದದ್ದು ಅಷ್ಟೇ, ಯಾವಾಗಲೂ ಅತ್ಯಂತ ನಿಬಿಡವಾದಂಥ ಸರ್ಪಗಳನ್ನು ತುಂಬಿರೋ ದೊಡ್ಡ ನಗರ ಅದು ಒಂದು. ಏನು ಕಕ್ಕಾವಿಕೆ ಆಗಿಬಿಡ್ತಾನೆ ನೋಡಿ, ಏನು ಭಜಿತಿ ಆಯ್ತಲ್ಲ, ಹೇಗೆ ಹುಡುಕಲಿ ಅಂತ ಕೇಳಿದ ತಕ್ಷಣ ಅಲ್ಲೂ ದೇವತೆಗಳು ಸಹಾಯ ಮಾಡ್ತಾರೆ. ಒಂದು ಕುದುರೆ ಇತ್ತಂತೆ, ಅದು ಮಾತಾಡುತ್ತೆ. ಉದಂಕ ಯೋಚನೆ ಮಾಡಬೇಡ, ನೀನು ಯಾತಕ್ಕೆ ಬಂದಿದ್ದೆ ನನಗೆ ಗೊತ್ತಿದೆ, ನಿನ್ನ ಕೆಲಸ ಸುಸೂತ್ರ ಬರಹಾಗೆ ಮಾಡ್ತೇನೆ, ಇದ್ದಲ್ಲಿಗೆ ಬಂದು ನಿನ್ನ ಕೊಡಹಾಗೆ ಮಾಡ್ತೇನೋ, ಇದನ್ನು ಯೋಚನೆ ಮಾಡಬೇಡ ಅಂತ ಹೇಳಿಬಿಟ್ಟು ನನ್ನ ಮುಖದಲ್ಲಿ ಊದು ಅಂತ ಹೇಳಿದ್ದಂತೆ. ಊದು ನೀನು, ಅವ ಕೇಳುತ್ತಾವ ಅವನು ಬಿಡೋದಿಲ್ಲ, ಕಷ್ಟ ಮಾಡು ಅಂತ ಹೇಳಿದ್ರೆ ನೀವು ಯಾರು ಅಂತ ಕೇಳ್ತಾನೆ ಕುದುರೆ, ಯಾರು ನೀನು ಅಂತ ಕೇಳಿದರೆ, ನಿನ್ನ ಗುರುಗಳು ನಿತ್ಯ ಒಂದು ಐಶ್ವರ್ಯವಾದಿಗಳನ್ನು ಮಾಡ್ತಾ ಅಗ್ನಿ ಆರಾಧನೆಯನ್ನು ಮಾಡ್ತಾರೆ, ಅಂತ ಅಗ್ನಿಯೇ ನಾನು. ನಿನ್ನ ಅಗ್ನಿ ಕಾರ್ಯ ನಿತ್ಯ ಮಾಡ್ತೀಯಲ್ಲ, ನಿನ್ನ ಪೂಜೆ ಕೈಗೊಡ್ತಕ್ಕಂಥವನೇ ನಾನು, ಅದಕ್ಕೆ ಉಪಕಾರ ಮಾಡೋಕ್ಕೆ ಬಂದಿದ್ದೇನೆ ಅಂತ ಹೇಳ್ತಾನೆ. ಇದು ಅಗ್ನಿ ಕಾರ್ಯದ ವೈಶ್ವದೇವದ ಮಹತ್ವ ಹೇಳ್ತಕ್ಕಂಥ ಭಾಗ ಇದು. ನಿತ್ಯ ನಿಮಗೆ ಆಹುತಿ ಕೊಡ್ತೀರಲ್ಲ, ಅದಕ್ಕೆ ಕೃತಜ್ಞನಾಗಿದ್ದೇನೆ, ಅನುಗ್ರಹ ಮಾಡಬೇಕಾಗಿದ್ದೆ ನಾನು, ಅದಕ್ಕೆ ಬಂದಿದ್ದೇನೆ. ಊದು ಅಂತ ಹೇಳಿದ ತಕ್ಷಣ ಊದ್ತಾನೆ. ಊದಿದರೆ ಹೊಗೆ ಬರಲು ಶುರು ಆಗುತ್ತೆ ಅದ್ರ ಬಾಯಿಂದ. ಎಷ್ಟು ಹೊಗೆ ಬಂತು, ನಾಗಲೋಕ ಪೂರ್ತಿ ಆವರಿಸಿಬಿಡುತ್ತೆ ಹೊಗೆ ಪೂರ್ತಿಯಾಗಿ. ಎಲ್ಲಿ ನೋಡಿದ್ರು ಹೊಗೆನೇ ಹೊಗೆ, ಇಡೀ ನಾಗಗಳಿಗೆಲ್ಲ ಉಸಿರುಗಟ್ಟದಾಗಿಬಿಡುತ್ತೆ. ಓಡ್ಕೊತ ಹೋಗಿ ರಾಜರ ಮುಂದೆ ಹೇಳ್ತಾರೆ, ನಾಗರಾಜರ ಮುಂದೆ. ಅವನು ಕಾರಣ ಹುಡುಕೊಂಡು ಇಲ್ಲಿ ಬರ್ತಾನೆ. ಈ ಕುದುರೆ ಹತ್ರ ಹೊಗೆ ಎಲ್ಲಿಂದ ಬರ್ತದೆ ನೋಡ್ಕೊಂಡ್ಬರ್ತಾರೆ, ಅಲ್ಲಿ ಕುದುರೆ ಸಿಗುತ್ತೆ. ಕುದುರೆ ಕೇಳಿದ ತಕ್ಷಣ ಹೇಳುತ್ತೀವಿ, ಬ್ರಾಹ್ಮಣನ ಕರ್ಣಕೊಂಡೆಲ್ಲ ಕೊಟ್ಟರೆ ವಾಪಸ್ ತಗೋತೀನಿ ಅಂತೆ. ಆ ಕ್ಷಣಕ್ಕೆ ನಾಗರಾಜ ಬಂದು ಆ ಕರ್ಣಕುಂಡಲಗಳನ್ನು ಅದರಿಂದ ಇಸ್ಕೊಂಡು ಬಿಟ್ಟು ಅದು ಕೊಟ್ಟು, ಸದ್ಯ ನಮ್ಮನ್ನು ಇಬ್ಬರು ನಾಗಲೋಕ ಉಳಿಸಯ್ಯ ಅಂತ ಕೇಳಿದ ತಕ್ಷಣ ಎಲ್ಲ ಹೊಗೆ ವಾಪಸ್ ತಗೊಂಡಂಥದ್ದು. ಇದು ನಮಗೆ ಅರ್ಥ ಆಗೋದಿಷ್ಟೇ, ಗುರು ಸೇವೆ ಮಾಡಲಿಕ್ಕೆ ಹೊರಟಾಗ ಯಾವ ಅಡ್ಡಿ ಆತಂಕಗಳು ಬರೋದಿಲ್ಲ. ಬಂತು ಅಂತ ಬಿಟ್ಟರೆ ಕೆಲಸ ಕೆಟ್ಟ ಹೋಗುತ್ತೆ ಅಷ್ಟೇ, ಬಿಡಬಾರದು ಅದನ್ನು. ಪ್ರಾರಂಭ ಮಾತ್ರ ಇಚ್ಛಾವ ವಿಷ್ಣು ಸರ್ವೇ ನನಿಷ್ಫಲ, ಭಗವದ್ಗೀತೆಯಲ್ಲಿ ಬರುತ್ತೆ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ. ಒಳ್ಳೆ ಕೆಲಸಗಳನ್ನು ಸ್ವಲ್ಪ ಮಾಡಲಿಕ್ಕೆ ಹೋದರೂ ಕೂಡ ನಮಗೆ ಬರತಕ್ಕಂಥ ಮಹತ್ತರವಾದ ಭಯಗಳನ್ನೆಲ್ಲ ಪರಿಹಾರ ಮಾಡಿಬಿಡುತ್ತೆ ಅಂತ ಧರ್ಮ ಅಂತ ಅದರ ಅರ್ಥ. ಅದನ್ನು ನಡೀತು, ಕರ್ಣಕುಂಡಲ ಸಿಕ್ತು, ತಗೊಂಡು ಮತ್ತೆ ವಾಪಸ್ ಬರ್ತಾನೆ. ಸೀದ ಗುರುಪತ್ನಿ ಹತ್ರ ಬಂದು ಅದನ್ನು ಕೊಟ್ಟನಂತೆ. ಭಾರಿ ಸಂತೋಷ ಪಡ್ತಾಳೆ, ನೋಡು ಉದಂಕ ನಿನ್ನ ವಿದ್ಯೆ ಸಿದ್ಧಿಯಾಗಲಿ ಅಂತ ಅನುಗ್ರಹಿಸ್ತಾಳೆ. ದೊಡ್ಡ ಮುನಿಯಾಗಿಬಿಡ್ತಾನೆ ಉದಂಕ ಮುನಿ ಮುಂದೆ. ನೂರಾರು ಶಿಷ್ಯರವನ ಹತ್ರ ಪಾಠ ಓದಿ ಅವರೆಲ್ಲ ಅಪರೋಕ್ಷ ಜ್ಞಾನಿಗಳಾಗಿ ಬಿಡ್ತಾರೆ. ಇವತ್ತು ಪಾಠ ಮುಗಿತು ಅಂದರೆ ಕನ್ವೋಕೇಷನ್ ಮುಗಿಸಿ ಕಳಿಸಿಬಿಡ್ತಾರೆ ಅಷ್ಟೇ, ಅವತ್ತಾಗಲ್ಲ. ಬ್ರಹ್ಮಜ್ಞಾನಿ ಆಗಬೇಕು ಅವರು, ಅಂತ ಸಿದ್ಧಿ ಕೊಡ್ತಕ್ಕಂಥ ಗುರುವಾಗಿ ಆತ ಮೆರೀತಾನೆ. ಇಂಥ ಉದಂಕನೇ ಆಶ್ರಮ ಕಟ್ಟಿಕೊಂಡಿದ್ದ ಜಾಗದೊಳಗೆ ದುರ್ಯೋಧನ ಬಂದು ಅವರ ಹತ್ರ ಓದಿದ್ದಂತೆ. ಅವನು ಓದೋದಂದ್ರೆ ಇನ್ನೇನೇ ಇಲ್ಲ, ಒಳಗೆ ಹಾಕೊಳ್ಳೋದಷ್ಟೇ ಅವರನ್ನು. ಒಳಗೆ ಹಾಕೋ ದುಡ್ಡು ಕಾಸು ಕೊಟ್ಟಾಗ ಮಾಡಿ ಹೆಲ್ಪ್ ಸಮೀಪ ಬಂದಾಗಿರಲಿ ಅಂತ ಬಿಟ್ಟು ಹೋಗೋದು. ಅವನು ಶತ್ರು ನೋಡಿ ಹೇಗಿದ್ದಾರೆ ಈ ಕಡೆ ಜನ. ಆ ಚಾರ್ವಾಕಾತ ಒಬ್ಬ ದುಷ್ಟಗಂಟು ಬಿದ್ದಿದ್ದ, ದುರ್ವಾದನ ಬೈದು ಪಾಪ ಕಟ್ಟಿಕೊಂಡ. ಅವನೇನೋ ದುಷ್ಟ ಹಾಳಾಗಿ ಹೋಗಲಿ, ಒಳ್ಳೆ ಒಳ್ಳೆ ಮುನಿ ಒಳಗೆ ಹಾಕೊಂಡ್ಬಿಟ್ಟಿದ್ದಾನ. ಅವನು ಬಂದು ಅವನ ಹತ್ರ ಮೆಚ್ಚಿದ್ದಕ್ಕೆ ಉದಂಕ ಮುನಿಗೆ ದುರ್ಯೋಧನನ ಸಾವಿನ ವಿಚಾರ ಕೇಳಿ ತುಂಬ ದುಃಖ ಆಗಿತ್ತು. ಅದರಿಂದಾಗಿಂದ ಕೃಷ್ಣನಿಗೆ ಶಾಪ ಕೊಡಲಿಕ್ಕೆ ಹೊರಟ. ಎಲ್ಲ ಕಥೆ ಕೇಳಿದ, ಶಾಂತನಾದ. ಕೃಷ್ಣ ಹೇಳ್ತಾರೆ, ಇಷ್ಟು ಸೇವೆ ಮಾಡಿದವನು ನೀನು, ನಿನ್ನ ಸೇವೆ ವ್ಯರ್ಥವಾಗಬಾರದು ಅಂತ ನಾನು ಹಾಗೆಲ್ಲ ಮಾಡಿದ್ದೇನೆ, ವಿಶ್ವರೂಪವನ್ನು ತೋರಿಸಿ ಉದ್ಧಾರ ಮಾಡಿದ್ದೇನೆ ಅಂತ ಹೇಳಿದಾಗ ಉದಂಕನಿಗೆ ತುಂಬ ಪಶ್ಚಾತ್ತಾಪವಾಯಿತು. ಕೃಷ್ಣ ನನ್ನ ಕ್ಷಮಿಸಿಬಿಡು, ದುರ್ಯೋಧನನ ಬೇರೆ ಅಭಿಮಾನದಿಂದ ನಾನು ಏನೋ ಮಾಡಿಬಿಟ್ಟೆ, ನನ್ನನ್ನು ಕ್ಷಮಿಸು ಅಂತ ಹೇಳಿದಾಗ ಕೃಷ್ಣ ಕ್ಷಮಿಸ್ತಾನೆ. ಕ್ಷಮಿಸಿ ಉದಂಕ ಏನು ಬೇಕು ವರ ಕೇಳಿಕೊ ಅಂತ ಹೇಳಿದಾನಂತೆ. ಏನು ವರ ಬೇಕು ಕೇಳಿಕೊ. ಆಗ ಉದಂಕ ಕೇಳ್ತಾನೆ, ಅದು ಮರುಭೂಮಿ, ಆತ ವಾಸ ಮಾಡ್ತಿದ್ದ ಜಾಗ, ಮರುಭೂಮಿಯಲ್ಲಿ ವಾಸ ಮಾಡ್ತಾ ಇರ್ತಾನೆ. ಯಾಕೆಂದರೆ ಜನ ಬಂದರೆ ಡಿಸ್ಟರ್ಬ್ ಆಗುತ್ತೆ, ಮರುಭೂಮಿಯಲ್ಲಿ ಜನ ಬರೋದಿಲ್ಲ, ಮರುಭೂಮಿಯಿಂದ ಯಾರು ಕಣ್ಣೆತ್ತಿ ನೋಡೋದಿಲ್ಲ, ತಪಸ್ಸು ನಿರ್ವಿಘ್ನವಾಗ್ತದೆ ಅಂಥೇಳಿ ಮರುಭೂಮಿ ವಾಸ ಮಾಡಿಕೊಂಡಿದ್ದ. ಒಮ್ಮೊಮ್ಮೆ ಭಾರಿ ಸಮಸ್ಯೆ ಆಗ್ತಿರ್ತಂತೆ ನೀರಿಗೆ, ಭಾರಿ ಸಮಸ್ಯೆ ಆಗುತ್ತೆ ನೀರಿಗೆ ನನಗೆ, ಅದಕ್ಕೆ ನನಗೆ ಸ್ವಲ್ಪ ನೀರಿನ ವ್ಯವಸ್ಥೆ ಮಾಡು ಅಂತ ಕೇಳಿದ್ದೇನೆ ಅಂತ. ನೀರಿನ ವ್ಯವಸ್ಥೆ ಮಾಡು. ತಕ್ಷಣ ಕೃಷ್ಣ ಹೇಳ್ತಾನೆ, ನೋಡು ಉದಂಕ, ಬರೀ ನೀರ್ಯಾತಕ್ಕೆ, ಅಮೃತಂ ಪ್ರೇಷಯಿಷ್ಯಾಮಿ, ಅಮೃತವನ್ನೇ ಕಳಿಸ್ಕೊಡ್ತೇನೆ ಅಂತ ಹೇಳ್ಬಿಟ್ಟು ಹೊರಟುಬಿಟ್ಟಂತೆ ಕೃಷ್ಣ. ಅಮೃತನೇ ಕಳಿಸ್ಕೊಡ್ತೇನೆ, ಇಂದ್ರದೇವರು ಹೇಳಿ ಕರಹಾಗ ಬರಹಾಗ ಮಾಡ್ತೇನೆ ಅಂತೇಳಿ ಕೃಷ್ಣ ಹೊರಟುಬಿಟ್ಟನಂತೆ. ಉದಂಕ ಕಾಯ್ಕೊತ ಕೂತ್ಕೊಂಡ್ರು. ಕೃಷ್ಣ ಹೋದ, ಇಂದ್ರದೇವರನ್ನು ಕರೆದ, ಇಂದ್ರದೇವರೇ ಬನ್ನಿ ಹೋಗಿ ಅದು ಅಮೃತ ಕೊಡಿ, ಅಮೃತ ಕೊಡ್ರಿ ಅಂತ ಹೇಳಿದರು. ಇಂದ್ರದೇವರು ಕಸ್ಟೋಡಿಯನ್, ಅಮೃತ ಬಂದಿದ್ದು ಅವರಿಗಾಗಿ ತಾನೆ. ಸಮುದ್ರ ಮಥನ ಮಾಡಿದ್ದೆಲ್ಲ ಇಂದ್ರದೇವರ ಐಶ್ವರ್ಯ ವಾಪಸ್ ಬರಲಿಕ್ಕೆ ಅಂತೇನೆ, ಅಮೃತ ಅವರ ಹತ್ರ ಇದೆ, ಸ್ಟಾಕ್ ಇದೆ, ಸ್ವಲ್ಪ ಹೋಯ್ದು ಅವ್ರ ಮುನಿಗೆ ಕೊಡಿ ಅಂತ ಹೇಳಿದರು. ಇಂದ್ರದೇವರಿಗೆ ಭಾರಿ ಒಂದು ಯೋಚನೆ ಬಂತು, ಕೃಷ್ಣ ದಯವಿಟ್ಟು ನನಗೆ ಕ್ಷಮಿಸಬೇಕು, ಅದು ದೇವತೆಗಳ ಆಹಾರ, ವಿಶಿಷ್ಟವಾದ ಆಹಾರ ಅದು, ಅಮೃತ ಅಂದರೆ ದೇವತೆಗಳ ಆಹಾರ ಅದು, ಅಮೃತಾಂಧಸಹ ಅಂತ ಅಮರಕೋಶದಲ್ಲಿ ದೇವತೆಗಳ ಹೆಸರಿನಲ್ಲಿ ಆ ಪದ ಸೇರಿಸ್ತಾರೆ. ಅಸಾಧಾರಣ್ಯೇನ ಉಪದೇಶಾಭವಂತಿ ಅಂತ ನ್ಯಾಯ ಅಂದರೆ ಯಾವುದು ಯಾರಿಗೆ ಹೇಳ್ತು, ವೆಜ್ ನಾನ್ ವೆಜ್ ಅಂತ ಯಾತಕ್ಕೆ ಕರೀತಾರೆ, ಅಸಾಧಾರಣ್ಯೇನ ಏನು ಪ್ರಧಾನವಾಯಿತು ಅಂತರೋ ಹೆಸರು ಬರ್ತದೆ ಅವರಿಗೆ. ಅದೇ ರೀತಿ ಅಮೃತಾಹಾರ ದೇವತೆಗಳು, ಅಮೃತ ಸ್ಪೆಷಲ್ ಆಹಾರ ಅವರು, ಉಳಿದವರಿಗೆಲ್ಲ ಕೊಡಬಾರದು, ಕೊಟ್ಟರೆ ವೈಶಿಷ್ಟ್ಯನೇ ಹೋಗಿಬಿಡ್ತದೆ, ಅದಕ್ಕೆ ದಯವಿಟ್ಟು ನಾನು ಕೊಡೋದಿಲ್ಲ ಅಂತ ಹೇಳಿದ್ರಂತೆ. ಕೃಷ್ಣ ಹೇಳ್ತಾನೆ, ಮಾತು ಕೊಟ್ಟಿದ್ದೇನೆ ಹೋಗಿ ಕೊಡಿ ಅಂದ್ರಂತೆ. ಹಾಗೆ ಹೇಳ್ತಾರೆ, ಕೃಷ್ಣ ನಿನ್ನ ಮಾತು ನಾನು ಕೇಳ್ತೇನೆ, ಆದರೆ ಅವನಿಗೆ ಕೊಡೋದನ್ನು ಹೇಗಾದರೂ ತಪ್ಪಿಸ್ತೇನೆ, ನನಗೆ ಒಪ್ಪಿಗೆ ಕೊಡಬೇಕು ಅಂದ್ರಂತೆ. ಆಯ್ತು ಅಷ್ಟು ಮಾಡ್ಕೊ ಹೋಗ್ರಿ ಅಂತ ಹೇಳ್ತಾನೆ ಕೃಷ್ಣ. ದೇವರ ಸಂಕಲ್ಪ ಅದು ಒಂದು, ಇವರೇ ಬೀರುಬಾಯಲ್ಲೇ ಬರೆಸ್ತಾನೆ. ಆಯಿತು ಬೆಡ್ಕೊಂಡು ಹೋಗಿ, ಅಮೃತವನ್ನು ಕಂಡವರಿಗೆ ಕೊಡಬಾರದು, ಇದು ಇಂದ್ರದೇವರ ಸಂಕಲ್ಪ. ಇಂದ್ರದೇವರ ಸಂಕಲ್ಪ ಅಮೃತವನ್ನು ಕಂಡವರಿಗೆ ಕೊಡಬಾರದು. ಜಯತೀರ್ಥರ ಸಂಕಲ್ಪ ಸುಧಾ ಸಿಕ್ಕವರು ಓದಬಾರದು, ಇದು ವಿಶೇಷ. ಕಂಡವರು ಓದಬಾರದು, ಅದಕ್ಕೆ ಅರ್ಹತೆ ಇರಬೇಕು, ಇಲ್ಲದೆ ಹೋದ್ರೆ ಉಪಯೋಗಕ್ಕೆ ಬರೋದಿಲ್ಲ ಅಂತ. ಮತ್ತೆ ಮೆಡಿಕಲ್ ಸೀಟ್ ಯಾರಿಗೆ ಕೊಟ್ಬಿಡ್ತಾರಾ? ಅವನು ಪಿ ಯು ಸಿ ಆರ್ಟ್ಸ್ ಫಸ್ಟ್ ರ್ಯಾಂಕ್ ಬಂದರೆ ಮೆಡಿಕಲ್ ಸೀಟ್ ಕೊಡೋದಿಲ್ಲ, ಸೈನ್ಸಲ್ಲೇ ಬರಬೇಕು. ಆ ಥರ ಎಲಿಜಿಬಿಲಿಟಿ ಎಂಬುದಿರ್ತದೆ. ಮನುಷ್ಯರಿಗೆ ಅಮೃತದ ಅಧಿಕಾರ ಇಲ್ಲ, ಆದ್ದರಿಂದ ಕೊಡಬಾರದು. ಆಯಿತು ಅಂತ ಕೃಷ್ಣ ಹೇಳಿದ. ಕೃಷ್ಣನ ಮಾತ್ರ ಅಮೃತನೇ ತೊಗೊಂಡು ಹೋದರು ಅವರು. ತೊಗೊಂಡು ಹೋಗೋಕೆ ಒಳ್ಳೆ ಬೆಳ್ಳಿ ಪಾತ್ರೆಯಲ್ಲಿ ತೊಗೊಂಡು ಹೋಗಲಿಲ್ಲ, ಬಂಗಾರದ ಪಾತ್ರೆಯಲ್ಲಿ ಒಯ್ಯಲಿಲ್ಲ, ಒಂದು ಚರ್ಮದ ಚೀಲದಲ್ಲಿ ಒಯ್ದ್ರಂತೆ. ಅವರಿಗೆ ಇದಾಗಬೇಕು, ಮುನಿಗೆ ಬೇಡ ಅನಿಸ್ಬೇಕು ಆ ಮುನಿಗೆ. ಅದು ಕೂಡ ಹೇಗೆ ಹೋಗ್ಬೇಕಾದ್ರೆ ಇಂದ್ರದೇವೇಶದಲ್ಲಿ ಹೋಗಲಿಲ್ಲ, ಸುಜುಗುಪ್ಸಿತ ಮಾತಂಗ ವೇಷ, ಒಬ್ಬ ಚಂಡಾಲನ ವೇಷದಲ್ಲಿ ಹೋಗ್ತಾರೆ. ಅವ್ರು ಹೇಗೆ ಅಸಹ್ಯ ಹೊರಗಿದ್ದೆ ಅಂತ ನೋಡಿಬಿಟ್ರೆ, ಯಾರೋ ನೀರು ತಂದು ಕೊಟ್ಟರೆ ಮುಖ ನೋಡಿದ್ರೆ ಎಷ್ಟು ಬಿಡ್ತಾರೆ ನೀರನ್ನು, ಇವನು ಮುಟ್ಟಿದ್ದು ಯಾಕೆ ಕುಡಿಯೋದು ಅಂತ. ಇವತ್ತು ಆ ಪ್ರಸಂಗ ಇಲ್ಲ, ಆದರೆ ಸ್ವಲ್ಪ ಯೋಚನೆ ಮಾಡಿದ್ರೆ ಗೊತ್ತಾಗ್ತದೆ. ಗಲೀಜು ಮನುಷ್ಯ ತಂದು ಕೊಟ್ಟರೆ ಗಲೀಜು ಅಂದರೆ ಭಾರಿ ಗಲೀಜು, ಬರ್ತದೆ ಬರೀ ಗಲೀಜಲ್ಲ, ಹುಚ್ಚಾಪಟ್ಟಿ ಗಲೀಜು ವೇಷ, ಅದರಲ್ಲಿ ಕೈಯಲ್ಲಿ ಬೇರೆ ಚರ್ಮದ ಚೀಲ, ಅದರಲ್ಲಿ ಅಮೃತ, ಅದನ್ನು ತಗೊಂಡು ವಿಚಿತ್ರ ರೀತಿಯಲ್ಲಿ ಬರ್ತಾರೆ. ಮತ್ತೆ ನಮ್ಮ ಜನ ನೋಡಿದರೆ ಆಶ್ಚರ್ಯ ಆಗ್ತದೆ. ಮಹಾಭಾರತದಲ್ಲಿ ಹೇಳ್ತಾರೆ, ಸುಮ್ಮನೆ ಬರಲಿಲ್ವಂತೆ, ಎಲ್ಲೋ ಒಂದು ಕಡೆಗೆ ಮೂತ್ರ ವಿಸರ್ಜನೆ ಕೂತಾಗ ಮಾಡಿ ಬಂದಂತೆ ಮತ್ತೆ ಜೊತೆಗೆ. ಎಷ್ಟು ಅಂದರೆ ಅವನಿಗೆ ಅಸಹ್ಯ ಬರಬೇಕು, ಅಸಹ್ಯ ಬರಬೇಕು, ಅದು ಮತ್ತೆ ಮಾಡಿದ್ದಂತೆ. ಇವತ್ತು ನಮ್ಮ ಜನದೆಲ್ಲ ಅಭ್ಯಾಸ ಮಾಡೋದು ನೋಡಿ, ಅಭ್ಯಾಸ ಮಾಡಬೇಕು, ಅದನ್ನೆಲ್ಲ ಕೂಡ ಅವಾಯ್ಡ್ ಮಾಡೋದನ್ನು ಅಭ್ಯಾಸ ಮಾಡಬೇಕು. ಅನೇಕರು ಪಾಠಕ್ಕೆ ಅಂತ ಬರ್ತಾರೆ, ಕೈಯಲ್ಲಿ ಪುಸ್ತಕ ಇಟ್ಕೊಂಡಿರ್ತಾರೆ, ಅಸಹ್ಯ ಕೆಲಸ ಮಾಡಿ ಬರ್ತಾರೆ. ಹಾಗೆಲ್ಲ ಬರಬಾರ್ದು. ಎಲ್ಲೆಲ್ಲ ದಾರಿಯಲ್ಲಿ ಹೋಗ್ತಿರ್ತಾರೆ, ಬಸ್ ನಿಲ್ಲಿಸ್ತಾರೆ, ತೀರಾ ಗಲೀಜು ಜಪಿಸಿಬಿಡ್ತಾರೆ, ಹಾಗೆಲ್ಲ ಮಾಡಬಾರ್ದು. ಶುದ್ಧ ಜಲ ಇಲ್ಲದೆ ಹೋದರೆ ಭಾಳ ಮೈಲಿಗೆ ಆಗುತ್ತೆ ಎಂಬ ಎಚ್ಚರ ಇರಬೇಕು. ಅದೆಲ್ಲ ವಿವೇಕಿಗಳ ಧರ್ಮ. ಮಾಡೋಕ್ಕಾಗದೆ ಹೋದ್ರೆ ಯಾತ್ರೆಗೆ ಹೋಗಲೇಬಾರದು. ಅಷ್ಟೆಲ್ಲ ಪುಣ್ಯಕಾರ ಮಾಡಲಿಕ್ಕೆ ಹೋದ್ರೆ ಯಾತ್ರೆಗೆ ಹೋಗಬಾರ್ದು, ಮಾಡಿ ಹೆಚ್ಚು ಪಾಪ ಕಟ್ಟಿಕೊಂಡು ಬರಲಿಕ್ಕೆ ಹೋಗಬಾರ್ದು. ಮತ್ತೆ ಇದ್ದಿದ್ದರಲ್ಲೇ ನಮ್ಮ ಪುಣ್ಯ ನಮಗಿರಬೇಕು ಅನ್ಕೋಬೇಕು ಹೊರತು ಪುಣ್ಯಸ್ಥಳಗಳನ್ನು ಕೊಳಕು ಮಾಡೋ ದೃಷ್ಟಿ ಇರಬಾರ್ದು ನಮಗೆ. ಅದು ದೇವತೆಗಳು ವಿಶೇಷ ಕಾರ್ಯ ಮಾಡಲಿಕ್ಕೆ ಮಾಡ್ತಾರೆ ಹೊರತು ಬೇರೆ ಇಲ್ಲ. ಮೂತ್ರ ಏನ್ ನಿವಾ ಅಂತಾನೆ ಹೇಳ್ತಾರೆ ಮಹಾಭಾರತ ತಾತ್ಪರ್ಯದಲ್ಲಿ ಆಚಾರ್ಯರು. ಅಷ್ಟು ಮಾಡಿಕೊಂಡು ನೋಡಿ ಅಸಹ್ಯ ಬಂದೋಗುತ್ತೆ ಮುನಿಗೆ. ಯಾವನು ಬಂದಾಗ ರಾಜಾ ನಾನೇ ಅಮೃತ ಕಾಯ್ಕೊತ ಕೂತ್ಕೊಂಡ್ರೆ ಯಾವನೋ ಬಂದಲ್ಲ ಅಂತ ಆ ಕಡೆ ನೋಡಕ್ಕೆ ಹೋಗ್ತಾರೆ. ಆಚಾರ್ಯರೇ ಕೃಷ್ಣ ಕಳಿಸಿದ್ದಾನೆ ಅಮೃತ ತಗೊಳ್ರಿ ಅಂತ ಕೊಟ್ಟನಂತ ತಲೆಯಲ್ಲಿ ಹೊಡ್ಕೊಂಡ್ಬಿಡ್ತು. ಇದ್ಯಾ ಬೂರಿ ಅಮೃತ ಇದು ಒಂದು ಗಲೀಜು, ಮೊದಲು ಹೋಗ್ತೇ ಇಲ್ಲ ಅಂತ ಹೇಳ್ತಾರೆ, ಕೆಟ್ಟ ಹೊಟ್ಟಿಲಿಂದ ಅಂತ ಹೇಳ್ತಾರೆ. ಮೊದಲು ಹೋಗು ಮೈಲಿಗೆ ಮಾಡಬೇಡ ಅಂತ ಇಲ್ಲ, ಕೃಷ್ಣ ಕಳಿಸಿದ್ದಾನೆ ಆಚಾರ್ಯ ಅಂತ ಹೇಳ್ತಾನೆ, ನೋಡು ಮೊದಲು ಹೋಗ್ತೇ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಬೇಡ ಅಂತ ಬೇಡ ಅಂತ ಹೋಗ್ಬಿಡ್ತಾರೆ ಆ ಕಡೆ ಇಂದ್ರದೇವ. ಅಷ್ಟು ಮಾಡಲಿಕ್ಕೆ ಬಂದಿದ್ದವರು ಅಮೃತನ ಬೇಡ ಅನ್ಸಕ್ಕೆ ಮಾಡಿದ್ದೆಲ್ಲ ನಾಟಕ. ಈ ಮಧ್ಯೆ ಅವರ ವೇಷ ಭೂಷಣ ಎಲ್ಲ ನಾಟಕನೇ, ಯಾವುದೂ ಮಾಡಿ ನೋಡೋದಕ್ಕೆ ಅಸಹ್ಯ ಬರ ಮಾಡಿದ್ದಾರೆ ಅಷ್ಟೇ, ಹೋಗ್ಬಿಡ್ತಾರೆ ಆ ಕಡೆ. ಆ ಕಡೆ ಕೃಷ್ಣ ದ್ವಾರಕೆಗೆ ಹೋಗ್ತಾನೆ. ಯುದ್ಧ ಮುಗಿದ ಮೇಲೆ ಫಸ್ಟ್ ಟೈಮ್ ಕೃಷ್ಣ ದ್ವಾರಕೆ ಹೋಗಿರೋದು. ವಸುದೇವಾದಿಗಳೆಲ್ಲ ವಿಷಯ ಗೊತ್ತಾಗಿದೆ, ಮಹಾಭಾರತ ಯುದ್ಧದ ಪರಿಣಾಮ ಗೊತ್ತಾಗಿ ಹೋಗ್ಬಿಟ್ಟಿದೆ. ಕೃಷ್ಣನನ್ನು ಅವರು ವಿಶೇಷ ರೀತಿಯಲ್ಲಿ ಸ್ವಾಗತ ಮಾಡ್ತಾ ಕೃಷ್ಣ ಏನೇನಾಯಿತು ಅಂತ ಕೇಳ್ತಾರೆ. ಕೃಷ್ಣ ಇಡೀ ಕಥೆನ ಒಂದು ಅಧ್ಯಾಯದಲ್ಲಿ ಅನುವಾದ ಮಾಡ್ತಾನೆ, ಏನಾಯಿತು ಅಂತ ಮಹಾಭಾರತ ಯುದ್ಧವನ್ನು ಸಂಕ್ಷೇಪವಾಗಿ ವರ್ಣನೆ ಮಾಡ್ತಾನೆ. ಇವರು ಸೇನಾಧಿಪತಿಗಳು, ಇವರು ಹೀಗಾದರು, ಆ ರೀತಿ ನಡೀತು, ಭೀಷ್ಮ ಪರ್ವ ಮುಗಿತು, ದ್ರೋಣ ಪರ್ವ ಎಲ್ಲ ಹೇಳ್ತಾ ಬರ್ತಾನೆ ಕೃಷ್ಣ. ಹೇಳಿ ದುರ್ಯೋಧನ ಸತ್ತ ಅಂತ ಹೇಳಿಬಿಡ್ತಾನೆ. ಆಗ ಸುಭದ್ರಾದೇವಿ ಎಲ್ಲ ಕೇಳ್ತಾ ಕೂತಿರ್ತಾಳಲ್ಲೇನೆ, ವಧಂ ಅಂತರಿತಂ ಸುನೋಹೋ. ಕೃಷ್ಣ ಹೇಳ್ತಾ ಹೇಳ್ತಾ ಒಂದು ವಿಷಯ ಬಿಟ್ಟುಬಿಟ್ಟಿದ್ದಂತ ಹೇಳೋದನ್ನು, ಅಭಿಮನ್ಯುವನ ವಧೆ ವಿಚಾರ ಹೇಳಿದ್ದಿಲ್ಲ ಅಂತ. ಎಲ್ಲ ಯಾದವರ ಕಡೆ ಅವನು ತಾನೇ, ಅವನು ಎಲ್ಲ ಭಾರಿ ದುಃಖ ಪಡ್ತಾರೆ ಇವರು ಅಂತ ಅದನ್ನು ಅವಾಯ್ಡ್ ಮಾಡಿ ಹೇಳಿರ್ತಾನಂತ ಕೃಷ್ಣ. ಅಪ್ರಿಯವಾದ ವಾರ್ತೆಯನ್ನು ಹೇಳಬಾರದು ಅಂತ ಹೇಳೋದಕ್ಕೋಸ್ಕರ. ಸುಭದ್ರೆ ಕೃಷ್ಣನ ತಂಗಿ, ಸುಭದ್ರೆ ಮಗ ಅಭಿಮನ್ಯು, ಇವರೆಲ್ಲ ಯಾದವರು, ಆ ವಿಷಯಕ್ಕೆ ಮನಸ್ಸಿಗೆ ಭಾರಿ ದುಃಖ ಆಗತ್ತೆ ಅಂತ ಹೇಳೋದಕ್ಕೋಸ್ಕರ ಕೃಷ್ಣ ಅವಾರ್ಡ್ ಮಾಡಿ ಬಂದು ಹೋಗಿದ್ದಂತೆ. ಸುಭದ್ರಾದೇವಿ ಕೇಳ್ತಾಳೆ ಕೃಷ್ಣನ, ಕೃಷ್ಣ ನನ್ನ ಮಗನ ಸಾವಿನ ವಿಚಾರ ಯಾತಕ್ಕೆ ಮುಚ್ಚಿಡ್ತಾ ಇದ್ದೆ, ಹೇಳಿಬಿಡು. ಆಕೆ ಮೊದಲೇ ಗೊತ್ತಾಗಿದೆ ಈ ಮಧ್ಯೆ, ಹೇಳಿಬಿಡು ಅವರಿಗೆಲ್ಲ ಗೊತ್ತಾಗಲಿ ಅಂತ ಹೇಳಿದಾಗ ಕೃಷ್ಣ ಎಲ್ಲ ಹೇಳಿದನಂತೆ. ಸುಭದ್ರೆಯ ಒಂದು ಗುಣ ಮೆಚ್ಚಬೇಕು, ಆಕೆ ಮೊದಲೇ ಗೊತ್ತಿದೆ, ಇವರಿಗೂ ಯಾರ ಮುಂದೆ ಹೇಳೋದಕ್ಕೆ ಹೋಗಿಲ್ಲ, ಅವ್ರ ಮನಸ್ಸು ನೋವಾಗಬಾರ್ದು ಹೇಳಿದಕ್ಕೆ ಹೋಗಿದ್ದಿಲ್ವಂತೆ. ಯಾರಿಗೆ ನೇರ ಸಂಬಂಧ ಇರ್ತದೋ ಅವ್ರಿಗೆ ಹೇಳಬೇಕೆ ಹೊರತು ಕಂಡವರಿಗೆಲ್ಲ ಕಂಡವರು ಸುದ್ದಿ ಹೇಳಬಾರ್ದು. ಯಾಕಂದ್ರೆ ಅದೊಂದೇ ಬಿಸಿನೆಸ್, ಬೇರೆ ವಿಷಯ ಹೇಳೋದೇ ಇಲ್ಲ. ಅವರು ಮದುವೆ ಗುಟ್ಟ ಮಾಡಿಬಿಡ್ತಾರೆ, ಮುಂಜೆ ಗುಟ್ಟ ಮಾಡಿಬಿಡ್ತಾರೆ, ಸತ್ತು ವಿಚಾರ ತಕ್ಷಣ ತಿಳಿಸ್ಬಿಡ್ತಾರೆ ಫೋನ್ ಮಾಡಿಬಿಟ್ಟು, ಹೋಗ್ಬಿಟ್ರು ಅಂತ ಹೇಳ್ಬಿಟ್ಟು, ಪೂಜೆ ಕ್ಯಾನ್ಸಲ್, ಮದುವೆ ಕ್ಯಾನ್ಸಲ್, ಎಲ್ಲ ಕ್ಯಾನ್ಸಲ್, ಅವ್ರಿಗೆ ಖುಷಿನೋ ಖುಷಿ ಸದ್ಯ ಕೆಡಿಸಿಬಿಟ್ಟೆ ಅಂತ ಆನಂದ ಪಟ್ಟುಬಿಡ್ತಾರೆ. ಹಾಗೆಲ್ಲ ಮಾಡಬಾರ್ದು. ಡೈರೆಕ್ಟ್ ಯಾರು ಕರ್ಮಕ್ಕೆ ಕನ್ಸರ್ನ್ ಅವರಿಗೆ ಹೇಳಬೇಕು, ಬೇರೆ ದಾರಿ ಇಲ್ಲ ಹೇಳದೆ ಹೋದರೆ. ಉಳಿದವರು ಹೇಳಿ ಅವ್ರ ಅನ್ನಕ್ಕೆ ಗಿಡಸಕ್ಕೆ ಹೋಗಬಾರ್ದು. ಈಗಿನ ಕಾಲಕ್ಕಂತೂ ಹಿಂದಿನ ಕಾಲಕ್ಕೆ ಸೂತಕದ ಸಮಸ್ಯೆ ಜಾಸ್ತಿ ಇರ್ತಿದ್ದಿಲ್ಲ, ಯಾಕೆಂದರೆ ವಿಷಯ ತಿಳಿದು ಮುಟ್ಸೋ ಹೊತ್ತಿಗೆ ಎಷ್ಟೋ ದಿವಸ ಆಗಿರ್ತಿತ್ತು ಆಗಲೇ. ಕೆಲವು ನಿಯಮ ಬೇರೆ ಉಂಟು, ಮೊದಲನೇ ದಿವಸ, ಮೂರನೇ ದಿವಸ, ಐದನೇ ತಿಳಿಸು, ಎರಡನೇ ತಿಳಿಸಬಾರ್ದು ಅಂತೇಳಿ. ಹೀಗಾಗಿ ತಿಳಿಸೋ ಹತ್ತು ದಿವಸಕ್ಕೆ ಹತ್ತತ್ರ ಬಂದು ಬಿಡೋದು ಸಮಸ್ಯೆ. ಈಗ ನೋಡು ಇಮ್ಮಿಡಿಯೇಟ್ಲಿ ಎಚ್ ಡಿ ಹೊಡೆದ್ಬಿಡ್ತಾರೆ, ಬಿಡೋದಿಲ್ಲ. ಪೂರ್ತಿ ಸತ್ತಿರ್ತಾರೆ ಎಲ್ಲ ಹೇಳ್ಬಿಡ್ತಾರೆ ಆಗಲೇ. ಹೀಗಾಗಿ ಎಲ್ಲ ಕೆಲಸ ಕೆಟ್ಟೋಗುತ್ತೆ. ಅದು ಸ್ವಲ್ಪ ಕಾಮನ್ ಸೆನ್ಸ್ ಉಪಯೋಗಿಸ್ಬೇಕಾಗ್ತದೆ. ಇಲ್ಲಿ ಅರ್ಥ ಮಾಡಿಕೊಂಡ್ರೆ ಗೊತ್ತಾಗುತ್ತೆ, ಸುಭದ್ರಾದೇವಿ ತನಗೆ ಗೊತ್ತಿದ್ರು ಕೂಡ ಯಾರಿಗೆ ನೇರ ಸಂಬಂಧ ಇಲ್ಲ ಅವ್ರಿಗೆ ಹೇಳಬಾರದು ಮುಚ್ಚಿಟ್ಟಿಲ್ಲಂತೆ ಪಾಪ. ಈಗ ಅನಿವಾರ್ಯ ಪ್ರಸಂಗ ಬಂತು, ತನ್ನ ಮಗನ ಪರಾಕ್ರಮ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ಜನರಿಗೆಲ್ಲ. ತಾನು ಹೇಳಿದ್ರೆ ಮಗನ ವಿಷಯ ಅಷ್ಟು ಮಹತ್ವ ಇರೋದಿಲ್ಲ, ಸಂಬಂಧಪಟ್ಟವರ ಬಾಯಲ್ಲಿ ಬರಬೇಕು. ಆದ್ದರಿಂದ ಕೃಷ್ಣನ ಬಾಯಲ್ಲಿ ಹಿಡಿಸಿಲ್ಲದಂತೆ ಕೃಷ್ಣ ಎಲ್ಲ ವರ್ಣನೆ ಮಾಡ್ತಾರೆ. ಭಾರಿ ದುಃಖ ಆಯ್ತು ಅವರಿಗೆಲ್ಲ. ಆಗ ಶ್ರಾದ್ದಧಾರಾನಿ ಚಕ್ರುಹು ಅಭಿಮನ್ಯೋಹು ಅಂತ ಹೇಳಿದ್ದಾರೆ. ಅವರೆಲ್ಲ ತಾವು ಮಾಡಬೇಕಾದಕ್ಕರು ಅವರು ತವರು ಮಾಡಿದ್ರಂತೆ. ಎಲ್ಲರೂ ಕೂಡ ವಿಶೇಷವಾದ ದಾನ ಧರ್ಮಗಳನ್ನು ಮಾಡ್ತಾರೆ. ಮಹಾಭಾರತ ರಾಮಾಯಣಗಳಲ್ಲಿ ಅಂತ್ಯಕ್ರಿಯ ದೊಡ್ಡ ಅಂಗವಾಗಿ ದಾನ ಮಾಡಬೇಕು ಅಂತ ಬರೋ ವಿಚಾರ ತುಂಬ ಬಹಳ ಸರ್ತಿ ಬರ್ತದೆ. ಅದು ಇದು ನಿದರ್ಶನ ಇದೆ. ಬಹಳ ಸರ್ತಿ ಬಂದಂಥ ಭಾಗ ದಾನ ಧರ್ಮಗಳನ್ನು ಮಾಡಿ ಸತ್ತವರಿಗೆ ಕಲ್ಯಾಣವಾಗಲಿ ಅಂತ ಮಾಡೋ ಪದ್ಧತಿ ಅದನ್ನೆಲ್ಲ ಮಾಡಿದ ಸ್ವತಃ ಕೃಷ್ಣನ ನಿಂತು ಮಾಡಿಸ್ತಾನೆ. ಲೆಕ್ಕ ಹಾಕಿ ಕೃಷ್ಣಾರ್ಪಣ ಅಂತ ಏನು ಮಾಡಬೇಕು, ಕೃಷ್ಣನ ನಿಂತು ಮಾಡಿಸ್ತಾರೆ ಅಂದರೆ ಅಭಿಮನ್ಯುವಿನ ಪುಣ್ಯನೇ ಪುಣ್ಯ. ಸಾಕ್ಷಾತ್ ಚಂದ್ರಾವತಾರ ಆತ, ಬುಧನ ಆವೇಶ ಬೇರೆ. ಯಾರು ರಾಮಾಯಣದ ಕಾಲದ ಅಂಗದನಾಗಿದ್ನಲ್ಲ ಅವನೇ ಇಲ್ಲಿ ಅಭಿಮನ್ಯುವಾಗಿ ಬಂದಿರೋದು. ಆತ್ಮಚಂದ್ರ ಇತ್ಮಚಂದ್ರ ಬುಧನ ಆವೇಶ ವಿಶೇಷ. ಉಳಿದ ಪಾಂಡವರ ಮೂಲ ರೂಪಗಳ ಒಂದು ಸನ್ನಿಧಾನ, ಕೃಷ್ಣನ ಪರಮಾನುಗ್ರಹ ಇಷ್ಟೆಲ್ಲ ಸೇರಿತ್ತಾತನಲ್ಲಿ. ಹರೇಶ್ಚ ಸುಸನ್ನಿಧಾನ ಯುಕ್ ಅಂತ ಹೇಳಿಬಿಡ್ತಾರೆ. ಅಷ್ಟೆಲ್ಲ ಮುಗಿದು ಕೃಷ್ಣ ಪರಮಾತ್ಮ ನಾನು ಬರ್ತೇನೆ ಅಂಥೇಳಿ ಮತ್ತೆ ವಾಪಸ್ ಹೊರಟಂತೆ. ಬರೋದೇ ಸ್ವಲ್ಪ ಇಲ್ಲಿ ವಿಸಿಟ್ ಕೊಟ್ಟು ಹೋಗ್ಬಿಡ್ತಾನೆ ಮತ್ತೆ ವಾಪಸ್, ಮತ್ತೆ ಪಾಂಡವರ ಹತ್ರ ಹೋಗ್ಬೇಕು ನಾನು ಅಂತ ಹೊರಡ್ತಾ ಇದ್ದಾನೆ. ಆ ಕಡೆಗೆ ಏನಾಗಿದೆ, ಧರ್ಮರಾಜನಿಗೆ ಈ ಮೊದಲೇ ನೋಡಿದ ಹಾಗೆ ಅಷ್ಟೆಲ್ಲ ಭೀಷ್ಮರ ಉಪದೇಶ ಕೇಳಿದರೂ ಕೂಡ ಮನಸ್ಸಿಗೆ ನೆಮ್ಮದಿ ಸಿಗದೆ ಹೋಗಿದ್ದರಿಂದ ವೇದವ್ಯಾಸರು ಹೇಳಿದರು, ಕೃಷ್ಣ ಹೇಳಿದ, ಅಪಾಪೇ ಪಾಪಶಂಕಿತ್ವಾತ್ ಅಶ್ವಮೇಧೈಹಿ ಯಜಾಚ್ಯುತಂ, ನಿನಗೆ ನಿಷ್ಕಾರಣವಾಗಿ ಸಂದೇಹ ಬಂದಿದೆ, ಅಶ್ವೇಧಯಾಗವನ್ನು ಮಾಡಿದರೆ ನಿಜವಾದ ಪಾಪನೂ ಹೋಗುತ್ತೆ ಅಂತ ಶಾಸ್ತ್ರ ಹೇಳ್ತಾ ಇದೆ. ನಿನಗಂತೂ ಪಾಪದ ಭ್ರಮೆ ಇದೆ, ಅದು ಹೋಗಿಬಿಡುತ್ತೆ, ಆದ್ದರಿಂದ ಅಶ್ವಮೇಧಯಾಗ ಮಾಡು ಅಂತ ಹೇಳಿದ ತಕ್ಷಣ ಒಪ್ಪಿಕೊಂಡಿದ್ದ. ಈಗ ಯಾಗ ಮಾಡಕ್ಕೆ ಶುರು ಮಾಡೋಕ್ಕೆ ಅಂತ ಹೊರಟ, ಮತ್ತೆ ದುಃಖ ಪಡೋ ಉತ್ಕೊಂಡ. ಯಮದೇವರು ಭಾರಿ ಸ್ಟ್ರಿಕ್ಟು ಅಂತ ನಾವು ಕೇಳಿರೋದು, ಧರ್ಮರಾಜ ಭಾರಿ ಮೈಲ್ಡು, ಮತ್ತೆ ಮುಖ ಮುಂಗ್ ಮಾಡ್ಕೊಂಡು ಉತ್ಕೊಂಡ್ಬಿಟ್ಟನಂತೆ. ಯಾಕೆ ಅಂತ ವೇದವ್ಯಾಸರು ಕೇಳ್ತಾರೆ. ಯಾಕೆನಾ, ನಾನು ಯಜ್ಞ ಮಾಡಬೇಕೀಗ, ಅಶ್ವಮೇಧ ಯಾಗ ಮಾಡಬೇಕು, ನಾವಿಂದ ತ್ವಿತ್ತ ಮಂಜಸ, ಅಷ್ಟು ಸಂಪತ್ತು ನನ್ನಲ್ಲಿಲ್ಲ ಅಂತ ಹೇಳ್ತಾರೆ. ಅಶ್ವಮೇಧ ಯಾಗ ಮಾಡಬೇಕು, ಅದು ಪ್ರಪೋಷಣೆ ಆದ ಸಂಪತ್ತು ನಮ್ಮಲ್ಲಿಲ್ಲ. ಅರ್ಜುನ್ ಧರ್ಮರಾಜ ಹೇಳ್ತಾನೆ ಮಾತನ್ನು. ತಕ್ಷಣ ಹೋಗ್ಲ, ಇದ್ದಿದ್ರಲ್ಲೇ ಮಾಡಿಬಿಡು, ಇದ್ದಿದ್ರಲ್ಲೇ ಮಾಡೋ ನಮ್ಮ ಅಭ್ಯಾಸ. ಪವಮಾನವ ಇದ್ದಿದ್ರಲ್ಲೇ ಮಾಡೋ ಅಂದ್ರೆ 50 ರೂಪಾಯಿ ಮುಗಿಸ್ಬಿಡ್ತಾನೆ ಬೇಕಾರೆ, 100 ರೂಪಾಯಿ ಪವಮಾನವ ಆಗೋಗ್ಬಿಡುತ್ತೆ ರೆಡಿ ಅಂತ. ಇದ್ದಿದ್ರಲ್ಲೇ ಮಾಡೋದು ನಾವು ಇದ್ದಿದ್ರಲ್ಲೇ ಮಗಳ ಮದುವೆ ಮಾಡೋದಿಲ್ಲ, ದೇವರಾಣೆ ಮಾಡೋದಿಲ್ಲ, ಸಾಲ ಮಾಡಿಯೇ ಮಾಡೋದು. ಇದ್ದಿದ್ರಲ್ಲಿ ಅವನು ಮಗಳ ಮದುವೆ ಮಾಡೋದಿಲ್ಲ, ಮಗನ ಮದುವೆ ಮಾಡೋದಿಲ್ಲ. ಆದರೆ ಈ ಪವಮಾನ ಹೋಮ ದೇವರ ಕಾರ್ಯ ಮಾತ್ರ ಇದ್ದಿದ್ರೊಳಗೆ ಉಳಿಸಿ ಮಾಡ್ತಾನೆ, ಅದನ್ನು ಬಿಡೋದಿಲ್ಲ. ಯಾರು ಕೊಟ್ಟರೆ ಅದರಲ್ಲೂ ಉಳಿಸ್ತಾನೆ, ಬಿಡೋದಿಲ್ಲ. ಇದು ಮನುಷ್ಯನ ಪದ್ಧತಿ ಇದು. ಅಂದರೆ ನಾವು ಮಾಡೋ ಕೆಲಸ ಯಾತಕ್ಕೆ ಸಕ್ಸಸ್ಫುಲ್ ಆಗೋದಿಲ್ಲ, ಅಂಥವ್ರು ಮಾಡೋ ಕೆಲಸ ಯಾತಕ್ಕೆ ಸಕ್ಸಸ್ಫುಲ್ ಆಗ್ತವೆ ಅಂದರೆ ಅವ್ರು ಮಾಡಬೇಕಾದ ರೀತಿಯಲ್ಲಿ ಮಾಡ್ತಾರೆ, ಅದಕ್ಕೆ ಕೆಲಸ ಆಗ್ತದೆ. ನಾವು ಮಾಡಬೇಕಲ್ಲ ಕಾಟಾಚಾರಕ್ಕೆ ಮಾಡ್ತೇವೆ, ಅದಕ್ಕೆ ಫಲ ಸಿಗೋದಿಲ್ಲ. ನಚ ಮಧ್ಯಮ ಕಲ್ಪೇನ ಎಷ್ಟು ತಸ್ಯ ಮನೋಗತಂ, ಇದ್ದಿದ್ರಲ್ಲೇ ಮಾಡೋದು ಅಂದರೆ ಸೆಕೆಂಡ್ ಡಿಗ್ರಿ, ಅದು ಸೆಕೆಂಡ್ ಕ್ವಾಲಿಟಿಯಲ್ಲಿ ಮಾಡೋದು ದೊಡ್ಡವರ ಮನಸ್ಸಲ್ಲ. ಯಾವಾಗಲೂ ಮಾಡಿದ ಮೇಲೆ ಎ ಕ್ಲಾಸ್ ಮಾಡಬೇಕು, ಅತ್ಯುತ್ತಮ ರೀತಿಯಲ್ಲಿ ಮಾಡಬೇಕು. ಮಾಡಿದರೆ ಏನೋ ಒಂದು ಮಾಡಿಬಿಡೋಣ ಅಂತ ಕೇಳಿದ್ರೆ ಪುಣ್ಯ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಪುಣ್ಯ ಕಡಿಮೆ ಆದರೆ ಸಿದ್ಧಿ ಕಡಿಮೆ ಆಗುತ್ತೆ. ಆ ಕಾಲಕ್ಕೆ ಮಾಡಬೇಕಾದ್ರೆ ಏನು ಮಾಡಬೇಕು ಅದನ್ನು ಮಾಡಿ ಹಾಕೋದು ಜೀವನ ದೊಡ್ಡ ಧ್ಯೇಯ ಆದವಂತು. ಆ ದೃಷ್ಟಿಯಲ್ಲಿ ಧರ್ಮರಾಜ ಮಧ್ಯಮ ಕಲ್ಪದಲ್ಲಿ ಮಾಡೋಕ್ಕೂ ಇಷ್ಟಪಡಲಿಲ್ಲ. ಈಗ ಅಲ್ಲ ಹೇಳಿದ್ನಲ್ಲ, ಪವಮಾನ ಭಾರಿ ಕೋಟ್ಯಧೀಶ, ಪವಮಾನ ಕುಡುಗೆ ಇಡ್ತಾನೆ, ತಾವರ ಪಾತ್ರ ಇಡ್ತಾನೆ, ಈ ರೀತಿ ಇಟ್ಟರೆ ಏನು ಸಿದ್ಧಿ ಬರುತ್ತೆ ಅವನಿಗೆ? ಆದರೆ ಲೋಕದಲ್ಲಿ ವೈಭವನೇ, ಮಗಳಿಗೆ ತಾಮ್ರ ಪಾತ್ರೆ ಕೊಟ್ಕೊಳ್ತಾನೆ ಮದುವೆ ಕಾಲಕ್ಕೆ, ಎಲ್ಲ ಬೆಳ್ಳಿ ಬಂಗಾರನೇ ಆಗಬೇಕು. ದೇವ್ರಿ ಮಾತ್ರ ಯಾಕೆ ಹೀಗೆ ಮಾಡ್ತಾನೆ, ಕುಡಿಕೆ ಆಗ್ತಾಯಿರ್ತಾನೆ, ಅವನಿಗೆ ಭಕ್ತಿ ಇಲ್ಲ. ಬಿಡ್ಲಾರ ಮಾಡ್ಲಾರ ಅಂತಷ್ಟೇ, ಇಲ್ಲಿರಲಾರೆ ಅಲ್ಲಿಗೆ ಹೋಗಲಾರೆ ಅಂತಾರಲ್ಲ ಆ ಟೈಪ್. ಮಾಡ್ಲಾರ ಬಿಡ್ಲಾರ, ಭಯ ಬಿಡ್ಲಾರ, ಮನಸ್ಸಿಲ್ಲ ಮಾಡ್ಲಾರ, ಮಧ್ಯದ್ದಂದ್ರೆ ಅವಾಗ ಮಾಡ್ದ ಮಾಡಿಬಿಟ್ಬಿಡೋದಷ್ಟೇ. ಇದು ಸರಿಯಲ್ಲ. ಇದು ಅದಕ್ಕೆ ಏನಂತಾರೆ, ವಿತ್ತ ಶಾಠ್ಯ ಅಂತ ಕರೀತಾರೆ. ಹಣ ಇದ್ದು ಒಂದು ಕೆಲಸನ ಸರಿಯಾದ ರೀತಿಯಲ್ಲಿ ಮಾಡದೆ ಹೋದರೆ ಅದನ್ನ ಹಣದ ಜಿಪುಣತನ, ಅದರಿಂದ ಮುಖ್ಯ ಫಲ ಬರೋದಿಲ್ಲ, ಅದು ಮಾಡಕ್ಕೆ ಧರ್ಮರಾಜನ ಮನಸ್ಸಿಲ್ಲ. ಇದು ಯೋಗ್ಯರ ಲಕ್ಷಣ. ಇದು ಧರ್ಮಿಷ್ಠರಾದವನು ಕಾರ್ಯಗಳನ್ನು ಉತ್ತಮ ರೀತಿಯಲ್ಲೇ ಮಾಡ್ತಾನೆ. ಧರ್ಮರಾಜ ಅತ್ಯಂತ ಧರ್ಮಿಷ್ಠ, ಉತ್ತಮ ರೀತಿಯಲ್ಲೇ ಮಾಡಬೇಕು. ಮಧ್ಯಮ ಕಥೆ ಮಾಡೋಕ್ಕೆ ಇಷ್ಟ ಬರಲಿಲ್ಲ. ಹೋಗಲಿ, ರಾಜ ಏನು ಮಾಡ್ಬೋದು ಆ ಹೊತ್ತಿನೊಳಗೆ? ರಾಜರು ಸಿಂಪಲ್ ಮೆಥಡ್, ಟ್ಯಾಕ್ಸ್ ಹಾಕಿಬಿಟ್ರೆ ಮುಗಿದೋಯ್ತು, ಶಸ್ತ್ರ ಹಾಕಿದ್ರೆ ಮುಗಿತು, ಬೇಕಾದ್ರೆ ಎಲ್ಲ ಒಂದ್ಸರಿ ಬಿಡ್ಕೊಂಬಂದ್ಬಿಡೋದು ದುಡ್ಡೆಲ್ಲ. ಧರ್ಮರಾಜನಿಗೆ ಈ ಮನಸ್ಸು ಬರಲಿಲ್ಲಂತೆ. ಟ್ಯಾಕ್ಸ್ ಹಾಕಿ ಜನಗಳ ಹತ್ರ ಹಣ ಸಂಗ್ರಹ ಮಾಡೋದು ಸರ್ಕಾರದ ಪದ್ಧತಿ, ಆದರೆ ಧರ್ಮರಾಜ ಮಾಡಲಿಲ್ಲ. ಯಾತಕ್ಕೆ ಅಂದರೆ ಎಂಥ ದೊಡ್ಡ ಪುಣ್ಯಾತ್ಮ ಧರ್ಮರಾಜ. ಈಗಾಗಲೇನೆ ಜಗತ್ತು ನಾಶ ಆಗೋಗ್ಬಿಟ್ಟಿದೆ ಪಾಪ. ಜನಗಳೆಲ್ಲ ದುರ್ದೇವತೆ ಏನು ಮಾಡಿದ್ದು ಗೊತ್ತಾ, ವಾರ ಟೈಮ್ ಮತ್ತು ಉಚ್ಚಾವಣೆ ಟ್ಯಾಕ್ಸ್ ಹಾಕಿಬಿಟ್ಟಿದೆ ಈಗಾಗಲೇ. ಮತ್ತು ವಾರ ಟೈಮ್ ಹೆಚ್ಚು ಟ್ಯಾಕ್ಸ್ ಹಾಕಿಬಿಡ್ತಾರೆ. ಅವನು ದುರ್ಯೋಧನ ಕುರುಕ್ಷೇತ್ರ ಯುದ್ಧ ಅಂತ ಸಾರಿಬಿಟ್ಟು ಹುಚ್ಚಾಬಿಟ್ಟು ಟ್ಯಾಕ್ಸ್ ಹಾಕಿಬಿಟ್ಟಿದ್ದಾಗಲೇ. ಜನಗಳೆಲ್ಲ ಸಾಕಷ್ಟು ಕಳ್ಕೊಂಡು ದುಃಖ ಪಡ್ತಿದ್ದಾರೆ. ಅವರ ಮೇಲೆ ಮತ್ತೆ ಟ್ಯಾಕ್ಸ್ ಹಾಕೋ ಮನಸ್ಸು ಬರಲಿಲ್ಲ ಆತನೇ. ಜನಗಳ ಮೇಲೆ ಟ್ಯಾಕ್ಸ್ ಹಾಕಿ ನಾನು ಪುಣ್ಯ ಕಾರ್ಯ ಮಾಡಿದ್ರೆ ನನಗೇನು ಪಾಪ ಹೋಗುತ್ತೆ? ಈ ಮಧ್ಯೆ ಹೋಗಬೇಕಾಗಿರೋದು ನನ್ನ ಪಾಪ, ಸಾಯ್ಬೇಕಾಗಿದ್ದು ಜನಗಳು. ಇದ್ಯಾವ ನ್ಯಾಯ ಇದು? ಮಾಡೋಕ್ಕೆ ಇಷ್ಟ ಬರಲಿಲ್ಲ. ಕಂಡವರು ದುಡ್ಡು ಹೊಡೆದು ಮಾಡತಕ್ಕಂಥ ಪುಣ್ಯ ಕಾರ್ಯ ಪುಣ್ಯಕಾರ್ಯ ಆಗೋದಿಲ್ಲ. ಇದು ಗಮನಿಸ್ಬೇಕು. ಕಂಡವರ ತಲೆ ಹೊಡೆದು ಪುಣ್ಯ ಕಾರ್ಯವನ್ನು ಮಾಡಿದರೆ ಆ ಪುಣ್ಯ ಅವರಿಗೆ ಹೋಗ್ತದೆ ಹೊರತು ನಮಗೆ ಬರೋದಿಲ್ಲ. ಮಹಾಭಾರತ ರಾಮಾಯಣಾದಿಗಳು ಟೋಟಲಿ ಎಜುಕೇಟಿವ್ ವರ್ಕ್ಸ್ ಅವೆಲ್ಲ ಕೂಡ. ನಮ್ಮ ಜೀವನಕ್ಕೆ ಹೊಸ ಬೆಳಕನ್ನು ಕೊಡತಕ್ಕಂಥ ಗ್ರಂಥಗಳು. ಯಾರದೋ ದುಡ್ಡಿಲ್ಲಿ ಯಾರೋ ಎಂಜಾಯ್ ಮಾಡೋದನ್ನು ಶಾಸ್ತ್ರ ಒಪ್ಪೋದಿಲ್ಲ. ಆದ್ದರಿಂದ ಆತ ಅದಕ್ಕೂ ಮನಸ್ಸು ಬರಲಿಲ್ಲ. ಯಾಗ ಬಿಡಾಗಿಲ್ಲ, ಮಧ್ಯಯುಗದಲ್ಲಿ ಮಾಡಾಗಿಲ್ಲ, ಟ್ಯಾಕ್ಸ್ ಹಾಕಾಗಿಲ್ಲ, ಏನು ಮಾಡಬೇಕಾಗ? ತಕ್ಷಣ ವೇದವ್ಯಾಸರು ಮಾತಾಡ್ತಾರೆ. ಇಂಥವರಿಗೆ ಉತ್ತರ ಕೊಡ್ತಾರೆ ಶಾಸ್ತ್ರ ಅಂತ ಅರ್ಥ. ನಮಗೆ ಯಾತಕ್ಕೆ ಹೆಲ್ಪ್ ಮಾಡೋದಿಲ್ಲ? ಕೇಳಿದ್ರೆ ತಾನೇ ಹೆಲ್ಪ್ ಮಾಡೋದಕ್ಕೆ. ಇಂಥ ಸರಿಯಾದ ಸ್ಥಿತಿ ನಮಗಿದ್ದರೆ ದೇವರ ಅನುಗ್ರಹ ಮಾಡಿಯೇ ಬಿಡ್ತಾನೆ. ವೇದವ್ಯಾಸ ಹೇಳ್ತಾರೆ, ಧರ್ಮರಾಜ ಯಾಕೆ ಯೋಚನೆ ಮಾಡ್ತೀಯಾ? ನಿನಗೆ ಹಣ ಬೇಕೋದಲ್ಲೋ, ನಾನು ಜಾಗ ತೋರಿಸ್ತೇನೆ ಅಂತ ಹೇಳ್ತಾರೆ. ನಿನಗೆ ಹಣ ಬೇಕೋ, ನಾನು ಜಾಗ ತೋರಿಸ್ತೇನೆ. ಹಿಮಾಲಯ ಪರ್ವತ ಇದೆ, ಎತ್ತರ ಮೇರು ಶೃಂಗೇಡ ಸಂಗತಂ, ಹಿಮಾಲಯದ ಶಿಖರ ಮೇರು ಪರ್ವತಕ್ಕೆ ಸೇರ್ತಕ್ಕಂಥ ಒಂದು ಜಾಗ ಇದೆ. ಆ ಜಾಗದೊಳಗೆ ತತ್ರಾಸ್ತಿ ಅಕ್ಷಯಂ ಧನಂ, ಅಲ್ಲಿ ಅಕ್ಷಯವಾದಂಥ ಧನದ ರಾಶಿ ಇದೆ, ಅದನ್ನು ತಂದು ಯಜ್ಞ ಮಾಡು ಅಂತ ಹೇಳಿದರೆ ಅಂತ. ಧನುರಾಜ ಉಳಿದ ತಕ್ಷಣ ರೆಡಿ ಅಂತ ಹೇಳ್ತಿದ್ರು. ಧನುರಾಜ ಆಗಲೇ ಕೇಳೋದಿಲ್ಲ ತಾ, ಅದ್ಯಾರು ಹಣ ಅಂತ ಕೇಳ್ತಾನೆ ಫಸ್ಟ್. ಎಷ್ಟು ಸೂಕ್ಷ್ಮ ಆತರ ವಿಚಾರ. ಅದಕ್ಕೇನೆ ಮಹಾಭಾರತ ನಮ್ಮನ್ನು ಎಷ್ಟು ದೊಡ್ಡವ್ರನ್ನಾಗಿ ಮಾಡುತ್ತೆ ಯೋಚನೆ ಮಾಡಿ. ಅದು ಯಾರು ಹಣ, ಯಾಕೆ ತರಲಿಕ್ಕೆ ಬರುತ್ತೆ ಅಂತ ಕೇಳ್ತಾನೆ. ಅದೆಲ್ಲ ಅಲ್ಲಿ ಸಾಮಾನ್ಯವಾದ ಜಾಗ ಅಲ್ಲ, ಅದು ಇಂದ್ರದೇವರು ಯಜ್ಞ ಮಾಡಿದ ಜಾಗ. ಮರುತ್ತಶ್ಚ ದಾನವೋ ವೃಷಪರ್ವಾಚ ಮರುತ್ತಶ್ಚ ಈಜಿರೇ ಹರಿ, ಅಲ್ಲಿ ವೃಷಪರ್ವ ಅಂತ ಒಬ್ಬ ರಾಜ, ಆ ರಾಜರ ಮಗಳೇ ಶರ್ಮಿಷ್ಠ, ಶರ್ಮಿಷ್ಠೆಯ ಮಕ್ಕಳೇ ಈ ಪುರು ಮೊದಲಾದವರು. ಪುರುವಂಶದಲ್ಲಿ ಭೀಮಸೇನ ಅವತಾರ ಮಾಡಿರೋದು. ಶರ್ಮಿಷ್ಠೆಯ ತಂದೆ ವೃಷಪರ್ವ, ಅವನು ಯಜ್ಞ ಮಾಡಿದ ಜಾಗ ಅದು. ಮರುತ್ತ ಅಂತ ಒಬ್ಬ ಇಕ್ಷ್ವಾಕುವಂಶದ ರಾಜ, ಸೂರ್ಯವಂಶದ ರಾಜ, ಅವನು ಯಜ್ಞ ಮಾಡಿದ ಜಾಗ ಅದು. ತತ್ರಾಸ್ತಿ ಧನಂ ಅಕ್ಷಯಂ, ಅಕ್ಷಯವಾದ ಧನ ಇದೆ, ಅದನ್ನು ತರೋಣ. ಆಗ ಧರ್ಮರಾಜ ಕೇಳ್ತಾರೆ, ಅಲ್ಲೇ ಧನ ಹೇಗೆ ಬಂತು? ಮತ್ತೆ ಅವರೇನೋ ಮಾಡಿ ಯಜ್ಞ ಮಾಡಿದ್ದು ಸರಿ, ಅಲ್ಲೇ ಹಾಕ್ಬಿಟ್ರು ಅಂತ ಕೇಳ್ತಾನೆ. ಆ ದೊಡ್ಡ ಕಥೆ ಅದು ಒಂದು. ಮರುತ್ತ ರಾಜ ಬಹಳ ಆದರ್ಶಪ್ರಾಯನಾದ ರಾಜ. ತಾನು ಮಾಡಿದ ಯಾಗಗಳಿಗೋಸ್ಕರ ವಿಶ್ವಖ್ಯಾತಿ ಪಡೆದಂಥ ಮಹಾನುಭಾವ ಮರುತ್ತ ರಾಜ. ಅವನು ಎಷ್ಟು ಚೆನ್ನಾಗಿ ಯಾಗ ಮಾಡಿದ ಅಂತ ಹೇಳ್ತಾರೆ, ಬಂದಂತಹ ಅತಿಥಿಗಳಿಗೆ, ಬ್ರಾಹ್ಮಣರಿಗೆ, ಋಷಿ ಮುನಿಗಳಿಗೆ ಎಷ್ಟು ದಾನ ಮಾಡಿದ ಅಂತ ಕೇಳಿದರೆ, ಬಂಗಾರದ ಗಟ್ಟಿಗಳನ್ನು ದಾನ ಮಾಡಿದಂಥ ಪುಣ್ಯಾತ್ಮ, ನಾಣ್ಯಗಳೆಲ್ಲ ಗಟ್ಟಿಗಳನ್ನು ದಾನ ಮಾಡಿದಂಥ ಹಾಗೇನೆ. ಎಲ್ಲ ಬ್ರಾಹ್ಮಣರು ತಗೊಂಡ್ರು, ಹೊರಟರು, ತಗೊಂಡು ಹೊರಟರು. ಸ್ವಲ್ಪ ದೂರ ಹೋದರು, ಅವ್ರಿಗೆ ಬೇಜಾರಾಗೋಯ್ತಂತೆ. ಇದ್ಯಾವ ಭಾರ ಹೊತ್ಕೊಂಡ್ವಿ ನಾವು ಅಂತ ಹೇಳಿಬಿಟ್ಟು, ಇದ್ಯಾವ ಭಾರ ಇದು, ಆರಾಮ ಪಾಠ ಪ್ರವಚನೆ ಮಾಡ್ಕೊಂಡಿರ್ತಕ್ಕಂಥ ನಮಗೆ ಇದೇನು ಗ್ರಹಚಾರದ ಬಿಸಾಕಿ ಹೋಗ್ಬಿಟ್ರಂತೆ. ಎಂಥ ಜ್ಞಾನಿಗಳು ಪುಸ್ತಕ ಬಿಸಾಕಿ ಹೋಗ್ತಾರೆ, ಅದು ಬೇರೆ ಮಾತು. ಇತ್ತು ಇದ್ಯಾವ ಗ್ರಹಚಾರ ಸ್ವರ್ಮೂಲ ಬಂತು ಅಂತ ಹೋಗೋದ್ಬಿಡ್ತಾರೆ ದುಡ್ಡು ಇಟ್ಕೊಂಡು. ಅವ್ರು ದುಡ್ಡು ಹೋಗೋರು ಗ್ರಂಥ ಇಟ್ಕೊಂಡು ಹೊರಟ್ರಂತೆ ಅಂಥ ಬ್ರಾಹ್ಮಣರ ಕಾಲ. ಅವ್ರಿಗೇನಂದ್ರೆ ಮಂತ್ರ ತಂತ್ರ ಅಂತ ಹೇಳಿದರೆ ಅವರು ಡೈರೆಕ್ಟ್ ಡ್ರಾಫ್ಟ್ ಇಟ್ಕೊಂಡು ಕಾಲಕ್ಕೆ ಕ್ಯಾಶ್ ಅಂತ ತೊಗೊಂಡೇ ಮಾಡ್ತಾನೆ ಅವನು. ಡ್ರಾಫ್ಟ್ ಸೇಫ್ ಆ್ಯಂಡ್ ಪರ್ಫೆಕ್ಟ್, ಸುಖ ವ್ಯಾಲಿಡ್ ಡ್ರಾಫ್ಟ್ ಆದರೆ ಯೋಚನೆ ಮಾಡೋ ಕಾರಣನೇ ಇಲ್ಲ. ಈ ಶಾಸ್ತ್ರ ಆದರೆ ಧರದ ರಾಶಿ ಅದು, ಉಳಿದವ್ರು ತೊಗೊಳಕ್ಕೆ ಬರೋದು, ಡ್ರಾಫ್ಟ್ ಕಂಡವ್ರು ಕ್ಯಾಶ್ ಮಾಡೋಕ್ಕೆ ಬರೋದಿಲ್ಲ. ಶಾಸ್ತ್ರ ಓದೋರಿಗಷ್ಟೇ ಸಿದ್ಧಿ ಬರೋದು. ಶಾಸ್ತ್ರಜ್ಞಾನ ಅಂದ ಶಾಸ್ತ್ರದ ಜ್ಞಾನಕ್ಕಿಂತ ದೊಡ್ಡ ಧನ ಇಲ್ಲ. ಅದಕ್ಕೆ ತಪೋಧನರು ಅಂತವ್ರ ಹೆಸರು. ಎಲ್ಲ ಬಿಸಾಕಿ ಹೋಗ್ಬಿಟ್ರು ಸಂಪತ್ತರು. ಅವ್ರು ಕೊಟ್ಟ ಅಂತ ತೊಗೊಂಡ್ರು ಪಾಪ, ಬೇಡ ಅಂತ ಬಿಸಾಕಿಬಿಟ್ರು. ಅವನ ಮನಸ್ಸಿಗೆ ಬೇಜಾರಾಗಿ ಬರೋದು ಇಸ್ಕೊಂಡ್ರು ಅಷ್ಟೇ. ಅವರು ಅವನ ಮನಸ್ಸಿಗೆ ಬೇಜಾರಾದರೂ ಪರವಾಗಿಲ್ಲ ಅಂತ ನಾವು ಕೇಳ್ತೇವೆ. ಆ ಬೇಜಾರಾಗುತ್ತಲ್ಲ ಅಂತ ಇಸ್ಕೊಂಡ್ರಂತೆ ಅಷ್ಟೇ ಪಾಪ. ಬಿಸಾಕಿ ಹೋದ್ರು ಎಲ್ಲ ರಾಶಿ ಅಲ್ಲೇ ಬಿದ್ದಿದೆ, ಅದನ್ನು ತಂದು ಯಾಗ ಮಾಡು ಅಂತ ಹೇಳಿದ್ರಂತೆ. ಧರ್ಮರಾಜ ಹೇಳ್ತಾರೆ, ಹಾಗೆಲ್ಲ ಮಾಡೋದಿಲ್ಲ ಅಂತ ಹೇಳ್ತಾನೆ. ಅವನ ಹಣ ತಂದು ಯಾಗ ಮಾಡೋದು, ನನಗೇನು ಪುಣ್ಯ ಬರುತ್ತೆ? ಎಷ್ಟು ಪುಣ್ಯ ಆಗ್ತದೆ ಧರ್ಮರಾಜ. ಯಾರೋ ದುಡ್ಡು ಆ ಕಡೆ ನೋಡ್ಕೊಂಡು ಹೋಗ್ಬಿಡ್ತಾನೆ, ನಲ್ಲಿಗೆ ಆ ಕಡೆ ಕಡೆ ನೋಡ್ಬಿಟ್ಟು ಯಾರು ಇಲ್ಲಾದ್ರೆ ನಂದು, ಯಾರು ಇಲ್ಲಾದ್ರೆ ನಂದು ಅಂತ ಅರ್ಥ. ಶಾಸ್ತ್ರ ಹೇಳಿದ್ರೆ ನಮ್ಮದಲ್ಲ ಅಂದ್ರೆ ನಮ್ಮದಲ್ಲ ಅಂತ ಅರ್ಥ. ಯಾರು ಇರಲಿ ಬಿಡಲಿ, ನಮ್ಮದಲ್ಲ ನಮ್ಮದಲ್ಲ, ಅದು ಹಾಗಲ್ಲ, ಯಾರು ಇಲ್ಲಾದ್ರೆ ನಮ್ಮದೇನೆ. ಇದು ಕೆಟ್ಟ ತರ್ಕ ಇದು, ಹೇಳ್ತಾನೆ. ಕೇಳಿ ಸಾಧ್ಯ ಇಲ್ಲ ತೊಗೊಂಡು ಬರಲಿಕ್ಕೆ. ಯಾಗ ಬಿಡಲಾರೆ, ಕೆಟ್ಟ ರೀತಿಯಲ್ಲಿ ಮಾಡಲಾರೆ, ಕಂಡವರು ಧನ ಬೇಕಿಲ್ಲ. ಆಗ ಭೀಮಸೇನ ದೇವರು ಮಾತಾಡ್ತ, ಇದು ಬಹಳ ಮುಖ್ಯ. ಅಣ್ಣ, ನೀನು ತಪ್ಪು ತಿಳ್ಕೊಂಡಿದ್ದಿ, ವೇದವ್ಯಾಸರು ಕೊಡ್ತಾ ಇದ್ದಾರೆ, ಅದು ಭಗವಂತನೇ ಸಮರ್ಪಿಸಿದಂಥ ಹಣ. ಅದನ್ನು ಅವರು ಬಿಸಾಕಿದ್ದು ಸುಮ್ಮನೆ ಅಲ್ಲ, ಬೇಕಾದವರು ತಗೊಂಡಿದ್ದು ಬಿಸಾಕಿದ್ದಾರೆ, ಅಷ್ಟವ್ರದ್ದು ಬೇರೆ ಅಲ್ಲ. ಜಗತ್ತಿನಲ್ಲಿ ಯಾವುದು ಯಾರದ್ದು ಅಲ್ಲ, ಎಲ್ಲ ದೇವರದೇನೆ. ಈಶಾವಾಸ್ಯ ಬಿದಂ ಸರ್ವಂ, ಅವರ ಹಣ ಬೇಡ ಒಪ್ಪೋಣ, ಇವರ ಹಣ ಬೇಡ ಒಪ್ಪೋಣ. ದೇವರ ಹಣವನ್ನು ಬಿಟ್ಟು ಬದುಕಲಿಕ್ಕೆ ಯಾರಿಗೆ ಬರುತ್ತೆ ಅಂತ ಭೀಮಸೇನದೇವರು ಹೇಳ್ತಾರೆ. ಹಾಗೆ ಇದು ನಮ್ಮದಲ್ಲ, ಈ ರಾಜ್ಯರು ನಮ್ಮದಲ್ಲ, ಹಾಗಿದ್ರೆ ಯಾವುದು ನಮ್ಮದಲ್ಲೇ ಅಲ್ಲ, ಎಲ್ಲ ದೇವರದ್ದೇನೆ. ಆ ದೇವರು ಕೊಟ್ಟ ಹಣ ಯಾಕೆ ತಗೊಳ್ಬಾರದು ಅಂತ ಕೇಳ್ತಾರೆ. ದೇವರು ಕೊಟ್ಟ ಹಣ ಯಾಕೆ ತಗೊಳ್ಬಾರದು? ತೇನ ತೆಕ್ತೇನ ಪುಂಜೀತಾಹ, ದೇವರು ಕೊಟ್ಟಿದ್ದನ್ನು ತಗೊಂಡ್ರೆ ಯಾವ ತಪ್ಪು ಇಲ್ಲ. ಆಗ ಧರ್ಮರಾಜ ಹೇಳ್ತಾನೆ, ದೇವ್ರು ಕೊಟ್ಟರೆ ತಗೋತೀನಿ ನಾನು, ದೇವ್ರು ಎಲ್ಲಿ ಕೊಡ್ತಾರೆ ಅಂತ ಕೇಳಿದರೆ, ಆಗ ಭೀಮಸೇನ ಹೇಳ್ತಾರೆ, ಅಣ್ಣ ವೇದವ್ಯಾಸರು ಯಾರು? ಸಾಕ್ಷಾತ್ ನಾರಾಯಣ. ಅವ್ರು ಹೇಳ್ತಾ ಇದ್ದಾರೆ ಭಗವಂತ ಡೈರೆಕ್ಟ್ ಕೊಡ್ತಕ್ಕಂಥ ಹಣ, ಭಗವಂತ ನೇರ ಕೊಡ್ತಕ್ಕಂಥ ಹಣವನ್ನು ಬೇಡ ಅಂದರೆ ನಿಮ್ಮ ನಮ್ಮ ಹಣ ಎಲ್ಲಿದೆ ಜಗತ್ತಿನೊಳಗೆ? ಆದ್ದರಿಂದ ಹಾಗಿಲ್ಲ ಅಂತ ಹೇಳೋದಕ್ಕೆ ಹೋಗಬೇಡ, ಅದನ್ನು ತಗೊಳ್ಬೇಕು. ವೇದವ್ಯಾಸರು ದೇವರು ಅಂತ ನೋಡಿದ್ದೆ ಈಗಾಗಲೇ ನೀನು, ಅನೇಕ ಎಷ್ಟು ಸರ್ತಿ ನೋಡಿದ್ದೇವೆ ಈಗಾಗಲೇ ನಾವು. ಮತ್ತೆ ಇನ್ನೊಂದು ಮಾತಿದೆ, ಯಜ್ಞವೆಲ್ಲ ಮಾಡಿ ಉಳಿದ ಮೇಲೆ ಅಲ್ಲಿ ಬ್ರಾಹ್ಮಣರು ಬಿಟ್ಟಿದ್ದೆಲ್ಲ ಒಂದು ಕಡೆ ಇದೆ, ಆತನು ಕೂಡ ಯಜ್ಞ ಮಾಡಿದ ಹಣ ಎಷ್ಟೋ ಅಲ್ಲೇ ಬಿಟ್ಟು ಹೋಗಿಬಿಟ್ಟಂತೆ ಪುಣ್ಯಾತ್ಮ, ಅಲ್ಲೇ ಬಿಟ್ಟು ಹೋಗಿ ಅದು ಬೇರೆ ಇದೆ, ಎಲ್ಲ ತಂದು ಮಾಡಬೇಕು. ಅಲ್ಲಿ ಏನಾಗಿದೆ ಗೊತ್ತಾ, ಆ ಯಜ್ಞ ಮಾಡಿದರೆ ಉಳಿದರ ಹಣಕ್ಕೆ ರುದ್ರದೇವರ ಅಧಿಪತಿಗಳು, ರುದ್ರದೇವರು ಯಜ್ಞೋಚ್ಛಿಷ್ಟ ಧನಾಧಿಪರದ ಭಾಗವತದಲ್ಲಿ ಬಂದುಬಿಟ್ಟಿದೆ. ಆ ರುದ್ರದೇವರಿಗೆ ಗುರುಗಳು ಸಾಕ್ಷಾತ್ ಪರಶುರಾಮ ದೇವರು, ಪರಶುರಾಮ ದೇವರೇ ವೇದವ್ಯಾಸ ದೇವರು. ಅಂದಮೇಲೆ ಅದಕ್ಕೆ ರೈಟ್ ಇರೋದು ವೇದವ್ಯಾಸ ದೇವರು ನಾರಾಯಣ ಅಂತ ರೈಟ್ ಇದೆ, ಮತ್ತೆ ಈ ರುಚಿ ಇನ್ನೊಂದು ರೈಟ್ ಇದೆ, ಡಬಲ್ ರೈಟ್ ಇದೆ ಅವರಿಗೀಗ. ಅಂಥವ್ರು ಕೈ ಎತ್ತಿ ಕೊಡ್ತಿರಬೇಕಾದ್ರೆ ಬೇಡ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ, ಹೋಗಿ ತರೋಣ, ಏನು ತಪ್ಪಿಲ್ಲ ಅಂದ್ರಂತೆ. ಇದು ಮಹಾಭಾರತದ ಭೀಮಸೇನ ಪಾತ್ರ ಇದು. ಈ ಟಿ ವಿ ಭೀಮಸೇನ ಪೆದ್ದ ನಿಂತ್ಕೊಂಡ್ಬಿಟ್ಟಿರ್ತಾನೆ ಅಲ್ಲಿ ಆಕಾಶ ನೋಡ್ಕೋತಾ, ಸ್ಟೂಲ್ ಕೂಡ ಹಾಕಿರೋದಿಲ್ಲ, ಅದನ್ನು ಥ್ರೋಟ್ ನಿಂತ್ಕೊಂಡಿರ್ತಾನೆ ಪಾಪ. ಇಡೀ ಮಹಾಭಾರತ ನಿಂತ್ಕೊ ಸ್ಟ್ಯಾಂಡಿಂಗ್ ಪೊಸಿಷನ್ ಭೀಮಸೇನ. ಆದರೆ ನಿಜವಾದ ಭೀಮಸೇನ ಅಂದರೆ ದೊಡ್ಡ ಪೂರ್ಣ ಪ್ರಜ್ಞ, ಧರ್ಮರಾಜನಿಗೆ ಎಲ್ಲಾ ಪ್ರಸಂಗದಲ್ಲೂ ಗೈಡ್ ಮಾಡ್ತಿದ್ದ ಭೀಮಸೇನೇ, ಅರ್ಜುನ ಅಲ್ಲ. ಅರ್ಜುನ ಭೀಮ ಹೇಳ್ದಾಗ ಕೇಳ್ತಿದ್ನೆ ಹೊರತು ನಿಜವಾದ ಒಂದು ಸೂತ್ರಧಾರ ಅಂದ್ರೆ ಭೀಮಸೇನ. ಈ ಹೇಳಿದ ತಕ್ಷಣ ಆಗ ಧರ್ಮರಾಜನಿಗೆ ಅರ್ಥವಾಯ್ತಂತೆ. ಭೀಮಸೇನ ದೇವರು ಹೇಳ್ತಾರೆ, ಅಣ್ಣ ನೀನು ತಗೊಂಡು ಬಾ ಅಂದ್ರೆ ಹಾಗೆ ತರೋದು ಬೇಡ, ಅಲ್ಲಿ ಹೋಗಿ ವಿದ್ಯುಕ್ತವಾಗಿ ತಗೊಳ್ಳೋ ಕ್ರಮ ಇದೆ. ಬ್ಯಾಂಕಲ್ಲಿ ಸುಮ್ಮನೆ ದುಡ್ಡು ತಂದ್ರೆ ಅದು ರಾಬರಿ ಆಗ್ತದೆ, ಚೆಕ್ ಕೊಟ್ಟು ಡ್ರಾಫ್ಟ್ ಕೊಟ್ಟು ತಂದ್ರೆ ಅದು ವಿತ್ಡ್ರಾ ಮಾಡಿದಾಗ ಆಗ್ತದೆ. ಇವತ್ತು ದೇವತೆಗಳ ಧನ ತಗೋಬೇಕನ್ನೋ ಪ್ರೊಸೀಜರ್ ಇದೆ. ಅಲ್ಲಿ ಹೋಗಿ ಒಂದು ಹೋಮ ಮಾಡಿ ಅನುಮತಿ ತಗೊಂಡು ಅನಂತರ ತರಬೇಕಾದ ಪದ್ಧತಿ, ಹಾಗೆ ಹೋಗೋಣ ನಾವು ಅಂತೇಳಿ ವೇದವ್ಯಾಸ ನಾನೇ ಬರ್ತೇನೆ ಮಾಡಿಸ್ಲಿಕ್ಕೆ ಅಂತ ಹೇಳ್ತಾರೆ. ಇವತ್ತು ವ್ಯಾಸಪೀಠದಲ್ಲಿ ಕೂತರೆ ಗುರುತ್ವ ಬರುತ್ತದೆ, ವೇದವ್ಯಾಸರೇ ಬರ್ತಾನೆ, ನಾನು ಬರ್ತೇನೆ ಹೇಳಿ ಧರ್ಮರಾಜ ಅಂತ ಹೇಳಿ ಕಷ್ಟ ಎಲ್ಲ ಹೊರಟ್ರಂತೆ. ಈಗ ಹೇಳ್ತಾರೆ ವೇದವ್ಯಾಸ ದೇವರಿಂದ ಧನ ಬಂತು, ಅಂದರೆ ದೈವದತ್ತವಾದ ಧನದಿಂದ ಯಜ್ಞ ಮಾಡ್ತಾ ಇದ್ದಾರೆ. ಅದನ್ನೇ ಎದುರ್ಚ್ಛಾಲಾಭ ಸಂತುಷ್ಟ ಅಂತ ಕರೆಯೋದು. ದೇವರು ಕೊಟ್ಟ ಧನ ಅಂದರೆ ಅಕ್ಷಯ, ಅದು ಶಾಶ್ವತ ಅಂತ ಧನ ತರಲಿಕ್ಕೆ ಅಂತ ಎಲ್ಲರೂ ಹೊರಟರು. ಅಲ್ಲಿ ಹೋದ ಮೇಲೆ ಎಲ್ಲ ಹೋಮ ಎಲ್ಲ ಒಂದಿವಸ ಉಪವಾಸ, ಹೋದ ದಿವಸ ಅಲ್ಲಿ ಮತ್ತೆ ನೈಟ್ ಹಾಲ್ಟ್ ಉಪವಾಸ ಅಂತ ಫಸ್ಟ್. ಮಹಾಭಾರತ ಮೊದಲಾದವುಗಳಲ್ಲಿ ಏನೇ ದೊಡ್ಡ ಕಾರ್ಯ ಮಾಡಬೇಕಾದ್ರೆ ಮಾಡಬೇಕಾದ ದೊಡ್ಡ ವ್ರತ ಅಂದರೆ ಉಪವಾಸ ವ್ರತ. ಮತ್ತು ಹಿಂದಿನ ದಿವಸ ಉಪವಾಸ ಮಾಡಿ, ಮದುವೆ ಉಪವಾಸ, ಅನೇಕರಿಗೆ ಗೊತ್ತೇ ಇಲ್ಲ. ಮದುವೆ ಬೆಳಗ್ಗೆ ತಿದ್ಕೊಂಡ್ಬಿಟ್ಟಿರ್ತಾರೆ, ಬಾಗಲೆ ಕಟ್ಟಕ್ಕೆ ಬಂದು ಇವರು ತಿಂದುಬಿಟ್ಟಿರ್ತಾರೆ ವರ ಕನ್ಯಾ ಇಬ್ಬರು ಕೂಡ. ಉಪವಾಸ ಇರಬೇಕು ಅವರು. ಮಂಗಳಗೌರಿ ಪೂಜೆ ಮಾಡಿ ಯಾಕೆ ಬರಬೇಕು? ದೇವ್ರ ಪೂಜೆ ಮಾಡಿ ಇವನು ಬರಬೇಕು, ಹಸಿಮಂಟದಲ್ಲಿ ಕೂಡಬೇಕು ಮಂಗ, ಅದರಲ್ಲಿ ಹೋಮ ಮಾಡಬೇಕು ಆಮೇಲೆ ಅವರೆಲ್ಲ ಕೂಡ. ಆಮೇಲೆ ಮುಂದಿನ ಕೆಲಸ, ಮೊದಲೇ ಇಡ್ಲಿ ಅದು ಹೋಟ್ಲದ್ದು ಬೇರೆ, ಮನೆಯಲ್ಲಿ ಕೂಡ ಅಲ್ಲ ಈ ಮಧ್ಯೆ. ಅದು ಕೂಡ ಎಷ್ಟು ತಿಂದ್ಬಿಟ್ಟಿದ್ದೇನೋ ಅದು ತಿಂದು ಬಂದರೆ ಇನ್ನು ಯಾವ ಹೋಮ ಮಾಡ್ತೇನೆ? ಅದಕ್ಕೆ ಡೈವರ್ಸ್ ಆಗೇ ಆಗ್ತದೆ ಆ ರೀತಿ ಮಾಡಿದರೆ. ಇನ್ವ್ಯಾಲಿಡ್ ಹೋಮ ಅಂದಮೇಲೆ ಡೈವರ್ಸ್ ಗ್ಯಾರಂಟಿ. ಅದರಿಂದ ಸರಿಯಾಗಿ ಒಂದು ದಿವಸ ಏನು ಸತ್ತೋಗ್ಬಿಡ್ತಾರೆ ಬಿಟ್ಟುಬಿಟ್ರೆ, ಹಿಂದಿವಸ ರಾತ್ರಿ ಉಪವಾಸ, ಮರುದಿವಸ ಬೆಳಗ್ಗೆ, ಇದು ಏನು ಕಷ್ಟ ಇದೆ ಅದರೊಳಗೆ? ಅದು ಉಪವಾಸದಲ್ಲಿ ಅನೇಕ ವೆರೈಟಿ ಬೇರೆ ಇದೆ. ಕೆಲವು ಮಂಗಳ ಕಾರ್ಯಗಳಿಗೆ ಪೂರ್ತಿ ಉಪವಾಸ ಮಾಡಬೇಕಾಗಿಲ್ಲ, ಊಟ ಅನ್ನ ಬಿಟ್ಬಿಟ್ರೆ ಸಾಕು, ಕೆಲವಕ್ಕೆ ಮಾತ್ರ ಪೂರ್ತಿ ಉಪವಾಸ ಬೇಕು. ಇದು ಪೂರ್ತಿ ಉಪವಾಸ ಮಾಡೋ ವ್ರತವಾಗಿತ್ತು, ಪೂರ್ತಿ ಮಾಡಿದರು. ಬೆಳಗಾಯಿತು, ವಿದ್ಯುಕ್ತವಾಗಿ ಹೋಮ ಹವನಗಳನ್ನ ಮಾಡಿದ್ರು, ವೇದವ್ಯಾಸರೇ ಮಾಡಿಸಿದರು. ಅಲ್ಲಿಗೆ ಇನ್ನು ವ್ಯವಸ್ಥೆ ಮಾಡಿದ್ರಿ, ನಾಯಿತು ಧರ್ಮರಾಜ ನೀನು ತಗೊಳ್ಬಹುದು. ಗೃಹಪ್ರವೇಶ ಕೂಡ ಹಾಗೆ ಮಾಡೋದು, ವಾಸ್ತುಶಾಂತಿ ಹೋಮ ಅಂತ ಕೇಳಿದರೆ ಅಲ್ಲಿ ನಮ್ಮಿಂದ ಸಾಕಷ್ಟು ತಪ್ಪುಗಳಾಗಿರ್ತಾವಂತೆ. ಎಷ್ಟೋ ಪ್ರಾಣಿಗಳು ವಾಸ ಮಾಡೋ ಜಾಗ, ನಾವು ಅವಾಗದೆಲ್ಲ ಮನೆ ಕಟ್ಟಿದ್ರೆ ಅವಾಗೆಲ್ಲ ಹೆಲ್ಪ್ಲೆಸ್ ಆಗಿಬಿಡ್ತಾವೆ ಪಾಪ, ಅದೆಲ್ಲ ಕೂಡ ನಾಶವಾಗಿ ಬಿಡ್ತವೆ. ಕೆಲಸ ಮರ ಕರೆದು ಬಿಡ್ತಾರೆ, ಇದ್ದದ್ದನ್ನು ಮರದಲ್ಲಿ ಪಕ್ಷಿಗಳು ವಾಸ ಮಾಡ್ತವೆ. ಅವಕ್ಕೆಲ್ಲ ನಮ್ಮ ಮನೆ ಕಟ್ಟೋಕಲ್ಲಟ್ಟು ಅವ್ರ ಮನೆಗೆ ಹೋದಾಗ ಆಯ್ತು, ಎಲ್ಲ ಕೂಡ ಅವ್ರ ಮನೆಯೆಲ್ಲ ನಾಶ ಮಾಡಿದ ಲೆಕ್ಕ. ಅದೆಲ್ಲ ಪಾಪ ಹೋಗಲಿ ಅಂತ ಗೃಹ ಪ್ರವೇಶ ಶಾಂತಿ ಮಾಡಿಸೋದು. ನಮ್ಮ ಜನ ಹಾಗಲ್ಲ, ಬೊಫೆ ಮಾಡಿಸ್ಬೇಕು ಅಂತ ಕೋರ್ಸಕ್ಕೆ ಕರಿತಾನೆ ಅಷ್ಟೇ. ಶಾಂತಿಗಾಗಿ ಬೊಫೆ ಮಾಡಿಸಿ ಜನಗಳಿಗೆಲ್ಲ ತನ್ನ ಮನೆ ಎಷ್ಟು ದೊಡ್ಡ ಮನೆ ಕಟ್ಟಿಸಿದ್ದೆ ನೋಡಿ ತೋರ್ಸಕ್ಕೆ ಮಾಡ್ತಾನೆ ಅಷ್ಟೇ ಹೊರತು ತೋರಿಸೋದಲ್ಲ, ಅದು ಅವಶ್ಯವಾದ ಹೋಮ, ಅದು ವಿಧಿವಿಧಾನಗಳು. ಅಷ್ಟೆಲ್ಲ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ನಾವು ಮಾಡಿದ ಅನ್ಯಾಯ ಸರಿ ಹೋಗಲಿ ಅಂತ ಹೇಳಿ ಅರ್ಪಿಸಬೇಕಂತೆ. ಅಷ್ಟೆಲ್ಲ ಮಾಡಿದರು, ಅದಕ್ಕೋಸ್ಕರ ಇದು ನಡೀತು. ಅವೆಲ್ಲ ಅಪ್ಪಡೆ ತಗೊಂಡು ತಗೊಳ್ಳಿ ಅಂತ ಹೇಳಿದ ತಕ್ಷಣ ರಾಶಿ ರಾಶಿ ಹಣ ಅದು ಎಲ್ಲ ತಗೊಂಡು ಹೊರಡುತ್ತಾರೆ. ತರಲಕ್ಕೋಸ್ಕರ ಕೈಚೀಲ ಒಯ್ದಿದ್ದಿಲ್ಲ, ಹ್ಯಾಂಡ್ ಬ್ಯಾಗ್ ಒಯ್ದಿದ್ದಿಲ್ಲ, ಏರು ಒಯ್ದಿದ್ದ ಆನೆ ಕುದುರೆ ಒಂಟೆಗಳನ್ನು ರಥಗಳನ್ನೆಲ್ಲ ಒಯ್ದಿದ್ರಂತೆ ಬೇಕಾದಷ್ಟು. ಆ ಜನಗಳು ಬೇರೆ ಸಾಕಷ್ಟು, ಹೊರಲಿಕ್ಕೆ ಲಕ್ಷಾಂತರ ಜನ, ಸಾವಿರಾರು ಆನೆ ಕುದುರೆಗಳ ಮೇಲೆ ಅಪಾರ ಧ ಪ್ಯೂರ್ ಗೋಲ್ಡ್ ಮತ್ತೆ ಮಿಕ್ಸೆಡ್ ಗಿಕ್ಸೆಡ್ ಅಲ್ಲ ಅಲ್ಲ ಅಂತ ಹಣದ ರಾಶಿಯನ್ನು ತಗೊಂಡು ಬಂದ್ರಂತೆ. ಎಂಥ ಯಜ್ಞ ಮಾಡ್ತಾರೆ ಪಾಂಡವರ ಲೆಕ್ಕ ಹಾಕಿ. ಈಗ ನಾವು ಹೋಮ ಮಾಡ್ತೇವೆ ಅಂದರೆ ನಾಚಿಕೆ ಆಗಿಬಿಡ್ತದೆ, ನಮ್ಮ ಹೋಮಗಳೇ ಲೆಕ್ಕನೇ ಇಲ್ಲ. ಅದಕ್ಕೊಂದು ನಿಜವಾದ ಹೋಮ ಹವನ ಯಜ್ಞ ಮಾಡಬೇಕು ಅಂದರೆ ಹಾಗೆ ಮಾಡಬೇಕು. ಅಟ್ಟನ್ನು ತಗೊಂಡು ಎಲ್ಲರೂ ಹೊತ್ತರಂತೆ, ಭೀಮಸೇನ ದೇವರು ಹೊತ್ತರಂತೆ. ಸಂಜೀವನ ತರ್ವತ ಬಂದ ವ್ಯಕ್ತಿ ಹೊತ್ತ ಮೇಲೆ ಸಂಜೀವನದಷ್ಟು ಬಂತು ಅಂತ ಅರ್ಥ. ಉಳಿದವರೇ ಹೊಸ ಹೆಸರಿಗೆ ಭೀಮಸೇನ ಹೊತ್ತಿದ್ದು ಮ್ಯಾಕ್ಸಿಮಮ್. ಆ ಬೆಟ್ಟದಿಂದ ಚಿನ್ನದ ಅಲ್ಲಿ ತಂದಿದ್ದು ಮೂಲಿಕೆಗಳ ಬೆಟ್ಟ, ಇದು ಬಂಗಾರದ ಬೆಟ್ಟವನ್ನು ಹೊತ್ಕೊಂಡು ಬರ್ತಾರೆ ಅಲ್ಲಿಂದ. ಹನುಮಂತನಾಗಿ ಆ ಬೆಟ್ಟ, ಭೀಮನಾಗಿ ಧನದ ಬೆಟ್ಟವನ್ನು ಹೊತ್ತು ಎಲ್ಲ ಬಂದರಂತೆ. ಅಲ್ಲಿ ಹೊರದೇ ಇದ್ದವರು ಇಬ್ಬರೇ, ವೇದವ್ಯಾಸ ದೇವರು ಮತ್ತು ಧರ್ಮರಾಜ. ಧರ್ಮರಾಜ ರಾಜ ಅಂತ ಅವರಿಗೆ ಗೌರವ, ವೇದವ್ಯಾಸರು ಮೂಲ ಗುರುಗಳು ಸಾಕ್ಷಾತ್ ಭಗವಂತ ಅಂತ ಅವರು. ಅವರಿಬ್ಬರು ಬಿಟ್ಟು ಭೀಮಸೇನ ಅರ್ಜುನ ಮೊದಲ ಎಲ್ಲರೂ ಆ ಸಂಪತ್ತನ್ನು ಹೊತ್ತರಂತೆ. ಯಜ್ಞಯಾಗಗಳಿಗೋಸ್ಕರ ಮಾಡ್ತಕ್ಕಂಥ ಕೆಲಸ ಅದು ಅವಮಾನ ಅಂತ ಭಾವಿಸ್ತಾರೆ. ಹೊರವರನ್ನು ಭಾರಿ ಅವಮಾನ ಇದ್ದಾಗ ಲೆಕ್ಕ ತಪ್ಪದು. ಜನ್ಮಗಳ ಭಾಗ್ಯ ಅಂತ ತೋರಿಸಕ್ಕಾಗಿ ಮಾಡಿದರಂತೆ. ಎಲ್ಲ ತಗೊಂಡು ಬರ್ತಾ ಇದ್ದಾರೆ. ಈ ಕಡೆಗೆ ಕೃಷ್ಣ ವಾಪಸ್ ಬರ್ತಾ ಇದ್ದಾನೆ ದ್ವಾರಕೆಯಿಂದ. ಉದಂಕ ಮುನಿ ಸಿಕ್ಕರು ಯಥಾಪ್ರಕ ಅದೇ ಎನ್ ರೂಟ್ ಅದೇ. ಕೃಷ್ಣ ಅವ ಬೇರೆ ರೂಟಿಂದ ಹೋಗಲಿಲ್ಲ, ಯಾಕೆ ದಾರಿ ಏನಾಯ್ತು ಅಂತ ಅವಾಯ್ಡ್ ಮಾಡಲಿಲ್ಲ ಕೃಷ್ಣ. ಅಲ್ಲಿಗೆ ಬಂದ ಮತ್ತೆ ಯಥಾಪ್ರಕಾರ ಅಮೃತ ಬಂತ ನಿಮಗೆ ಅಂತ ಕೇಳಿದ. ಕೃಷ್ಣ ಕಾಯ್ಕೊಂಡು ಕೂತಿದ್ದೀನಿ ಅಮೃತ ಎಲ್ಲ ಬಣ್ಣಿಲ್ಲ ಅಂತ ಹೇಳಿದ್ರಂತೆ. ಕಾಯ್ಕೊಂಡು ಕೂತಿದ್ದೀರಿ ಅಂತ ಕೇಳಿದ್ರೆ ಹೋ ಹಾಗೆ ಮಾಡಿದ್ರ ನಾನು ಇಂದ್ರದೇವರು ಕಟ್ಟು ಕೊಡಲಿಲ್ಲ ನಿಮಗೆ ಅಂತ ಹೇಳ್ತಾರೆ. ಎಲ್ಲಿ ಇಂದ್ರದೇವರು ಯಾರೊಬ್ಬ ಬಂದಿದ್ದ ಒಯ್ದು ಓಡಿಸಿಬಿಟ್ಟೆ ಅಂತ ಹೇಳ್ತಾರೆ. ಅವನೇ ಅವರೇ ಇಂದ್ರದೇವರಯ್ಯ, ಅಷ್ಟು ಗೊತ್ತಾಗಲಿಲ್ಲ ನಿನಗೆ ಅಂತ ಹೇಳಿದೆ. ನಂಗೆ ಗೊತ್ತಾಗಲಿಲ್ಲ ಹೇಳ್ತಾರೆ. ನನ್ನ ಮಾತು ನಿನ್ನ ದೊಡ್ಡದಾಯ್ತು, ನಿಮ್ಮ ಊಹೆ ದೊಡ್ಡದಾಯ್ತು ಅಂತ ಕೇಳ್ತಾರೆ ಕೃಷ್ಣ. ನಾನು ಕಳಿಸ್ತೇನೆ ಅಂತ ಹೇಳಿದ್ರೆ ತಗೋಬೇಕೋ ಬೇಡ ನೀವೀಗ. ಅವ್ರೇನಂತ ಹೇಳಿದ್ರು? ಇಂದು ಕೃಷ್ಣ ಕಳಿಸಿದ್ದಾರೆ ಅಮೃತ ಅಂತ ಹೇಳಿದ್ರು. ಹೌದು ಹೇಳಿದ್ರು, ಮತ್ತೆ ಯಾಕೆ ತಗೊಳ್ಳಿಲ್ಲ? ಅಸಹ್ಯ ಬಂತು ತಗೊಳ್ಳಿಲ್ಲ ಅಂತ ಹೇಳ್ತಾರೆ. ನನ್ನ ಮಾತಿಗಿಂತ ಅದು ತಾನಿಗೆ ಅಸಹ್ಯ ಬರುತ್ತದೆ, ಬಿಸಾಕ್ಬಿಟ್ರೆ ಗತಿಯೇನು? ವಾಸಿ ಮಲೇರಿಯಾ ಔಷಧಿ ತಗೊಂಡ್ರೆ ನೋಡಿದ್ರೆ ವಾಸ್ತು ದುರ್ವಾಸನೆ, ಅದು ಕ್ಯುನೈನ್ಗಳು. ಔಷಧಿ ಬಿಟ್ಟರೆ ಸತ್ತೋ ಬಿಡ್ತಾನೆ ಆಮೇಲೆ. ಅದು ವಾಸನೆಗೆ ಇಷ್ಟ, ಅದು ಡಾಕ್ಟರ್ ಹೇಳಿದ್ದಾರೆ ತಗೋಬೇಕಷ್ಟೇನೆ. ಭವರೋಗ ವೈದ್ಯನಾದ ನಾನು ಕಳಿಸಿದ್ದಕ್ಕೆ ನಿಮಗೆ ಅರ್ಥವಾಗಲಿಲ್ವೇನು? ನೀವು ಕಳ್ಕೊಂಡ್ಬಿಟ್ರಿ ಅವಕಾಶ ಅಂತ ಹೇಳ್ತಾರೆ. ಆಗ ಎಚ್ಚರ ಮುನಿಗಳಿಗೆ, ಹೌದಾ ಕೃಷ್ಣ, ನಾನೇ ಬೇಡ ಅಂತ ಹೇಳಿ ವೈದ್ಯ ಬೇರೆ ಕಳಿಸಿಬಿಟ್ಟೆ ಅಂತ ಹೇಳ್ತಾರೆ. ಹೋಗಲಿ ಬಿಡಿ, ನಿಮ್ಮ ನಾನು ಕೊಟ್ಟು ಮಾತು ಕಳ್ಕೊಂಡ್ರಿ, ನೀವೀಗ ನಿಮ್ಮ ಅವಕಾಶ ಹೋಯಿತು ಅಂತ ಹೇಳಿಬಿಡ್ತಾರೆ. ಆಗ ಉದಂಕರ ಮುಖ ಇಷ್ಟ ಆಯ್ತಂತೆ. ಕೃಷ್ಣ ಹೇಳ್ತಾರೆ, ಯೋಚನೆ ಮಾಡಬೇಡಿ, ನೀವು ಕಳ್ಕೊಂಡ್ರು ನಾನು ಬಿಡೋದಿಲ್ಲ. ನಿಮಗೆ ಅಮೃತ ಅಂತೂ ಸಿಗಲಿಲ್ಲ, ಆದರೆ ನಿಮಗೆ ಒಂದು ವರ ಕೊಡ್ತೇನೆ. ನಿಮಗಿದು ಮರುಭೂಮಿ, ಇದು ನೀರು ಬೇಕಾಗುತ್ತಲ್ಲ, ನೀರು ಬೇಕಾದಾಗಲೆಲ್ಲ ನನ್ನ ಸ್ಮರಣೆ ಮಾಡಿ ತಕ್ಷಣ ಮಳೆ ಬರುತ್ತೆ ಅಂತ ಹೇಳ್ತಾರೆ. ಮೇಘ ಬರುತ್ತೆ, ಮಳೆ ಬಂದ್ಬಿಡುತ್ತೆ, ಅದಕ್ಕೆ ಉದಂಕ ಮೇಘಗಳು ಅಂತ ಹೆಸರು. ಇವತ್ತಿಗೂ ಕೂಡ ಮರುಭೂಮಿಯಲ್ಲಿ ಸುರಿತಕ್ಕಂಥ ಮೋಡಗಳಿಗೆ ಉದಂಕ ಮೇಘಗಳು ಅಂತ ಕರೀತಾರೆ ಅಂತ ಭಾರತ ಪುರಾಣದಲ್ಲಿ ಭಾರತದಲ್ಲಿ ಹೇಳ್ತಾರೆ. ಉದಂಕ ಮೇಘ ಅಂತ ಹೆಸರಾಗಲಿ, ಅದಕ್ಕೇನು ಪ್ರಿವೇಶನ್ ಇಲ್ಲ. ನೀರು ಬೇಕು ಅಂದ್ಕೊಂಡಷ್ಟ ಬರುತ್ತಂತ ಅಷ್ಟು. ಮೋಡ ಬಂದ್ಬಿಡೋದು, ದಬ ದಬ ಸುರಿಯೋದು, ಎಷ್ಟು ಬೇಕೋ ಅಷ್ಟು. ಕೃಷ್ಣ ಕೊಟ್ಟ ವರ ಇದು. ಅಂತೂ ಉದಂಕರಿಗೆ ಅಮೃತ ಸಿಗದೆ ಹೋಯಿತು, ಯೋಗ್ಯತೆ ಇಲ್ಲ, ಅಯೋಗ್ಯ ಅಯೋಗ್ಯವಾದ ಸಿಗಲೇ ಇಲ್ಲ ಕೊನೆಗೆ. ಆದರೆ ಯೋಗ್ಯವಾದನ್ನು ಭಗವಂತ ಕೊಟ್ಟೇ ಕೊಟ್ಟ, ಅವರ ಅಧಿಕ ಯೋಗ್ಯತೆ ತಕ್ಕಂತೆ ಕೊಟ್ಟು ಅವರವರನ್ನು ಪಾಲಿಸ್ತಾನೆ ಪರಮಾತ್ಮ. ಕೊಟ್ಟು ಮುಂದೆ ಬರ್ತಾ ಇದ್ದಾನೆ. ಈ ಕಡೆಗೆ ಒಂದು ಪ್ರಸಂಗ ನಡೀತು. ವೇದವ್ಯಾಸರ ಸಮೇತವಾಗಿ ಪಾಂಡವರು ಆ ಕಡೆಯಿಂದ ಬರ್ತಾ ಇದ್ದಾರೆ, ಕೃಷ್ಣ ಈ ಕಡೆಯಿಂದ ಬರ್ತಾ ಇದ್ದಾನೆ. ತದಾ ಅಸೂತ ಉತ್ತರಾಮೃತಂ, ಅಷ್ಟೊತ್ತಿಗೆ ಉತ್ತರಾದೇವಿ ಹೆರ್ತಾಳೆ ಇದರೊಳಗೆ. ಹಸ್ತಿನಾಪುರದಲ್ಲಿ ಉತ್ತರಾದೇವಿ ಹೆರಿಗೆ ಆಗುತ್ತೆ, ಮಗು ಹುಟ್ಟುತ್ತೆ, ನೋಡ್ತಾರೆ ತಕ್ಷ ಸತ್ತೋಗ್ಬಿಡುತ್ತೆ. ಪ್ರತ್ಯಕ್ಷಂ ಆತ್ಮನಾ ಗರ್ಭೇ ರಕ್ಷಿತಂ ಜರದೇ ಮೃತಂ, ಹುಟ್ಟಿರ್ಲಿಕ್ಕೆ ಸತ್ತೋಯ್ತು. ಅಶ್ವತ್ಥಾಮರು ಬಿಟ್ಟ ಬ್ರಹ್ಮಶಿರೋಸ್ತ್ರ ಉತ್ತರಾದೇವಿಯ ಗರ್ಭವನ್ನು ನಾಶ ಮಾಡಲಿ ಅಂತ ಉದ್ದೇಶ ಇತ್ತಲ್ಲ, ಅದು ಹೊಡಿಲಿಕ್ಕೆ ಅಂತ ಬರ್ತಾನೆ ಇತ್ತು. ಕೃಷ್ಣ ಉತ್ತರಾದೇವಿಯ ಪ್ರಾರ್ಥನೆಯಂತೆ ಮತ್ತು ತಾನು ಮಾಡಿದ ಸಂಕಲ್ಪದಂತೆ ಅದನ್ನು ಕಾಯ್ತಾ ಇದ್ದ, ಅದನ್ನು ಕಾಯ್ತಾ ಇದ್ದ. ಆದರೆ ಯಾವಾಗ ಅದು ಹುಟ್ಟಿತು ತಷ್ಟ ಬ್ರಹ್ಮಶಿರೋಸ್ತ್ರ ಹೊಡಿತು, ಆ ಮಗು ಸತ್ತೋಗ್ಬಿಡ್ತು. ಕೃಷ್ಣ ಆಗ ತಷ್ಟ ಕಾಪಾಡಲಿಲ್ಲ, ಯಾತಕ್ಕೆ ಅಂದರೆ ಬ್ರಹ್ಮಶಿರೋಸ್ತ್ರ ಅಮೋಘವಾದದ್ದು, ಅದರ ಗುರಿ ನೆರವೇರಲೇಬೇಕು ಅಂತ ಪರಮಾತ್ಮ ಹೇಳಿದ. ಅದರಂತೆ ಸತ್ತೋಯ್ತು ಮಗು. ನೋಡ್ತಾರೆ ಮಗು ಹುಟ್ಟಿತು ಅಂತ ಖುಷಿ, ಇಮಿಡಿಯೇಟ್ಲಿ ಸತ್ತೋಯ್ತು ಅಂತ ದುಃಖ. ಏನು ರೋದರದ ಮನೆಯಾಗಿಬಿಡುತ್ತೆ. ಒಂದು ಮಗು ಸತ್ತದಕ್ಕೆ ಯಾಕೆ ಕಳ್ತಾರೆ ಅಂತ ಕೇಳಬಾರದು. ಅದು ಮಗು ಅಲ್ಲ, ರಾಜ್ಯದ ಉತ್ತರಾಧಿಕಾರಿ ಅದು. ಪಾಂಡವರ ವಂಶದ ಒಂದೇ ಒಂದು ಕುಡಿ ಉಳ್ಕೊಂಡಿದ್ದಾಗ ಹೇಳ್ತಾರಲ್ಲಿ, ಸಂತಾನ ಬೀಜಂ ಕುರು ಪಾಂಡವಾನಾಂ. ಆ ಮಗು ಬದುಕಿತು ಅಂದರೆ ಪಾಂಡವರ ಸಂತತಿ ಉಳಿತು, ಆ ಮಗು ಹೋಯಿತು ಅಂದರೆ ಪಾಂಡವರ ಸಾಕ್ಷಾತ್ ಸಂತತಿ ಇಲ್ಲ ಅಂತಲೇ ಅರ್ಥ. ಇದು ರಾಜ್ಯದ ಅಳಿ ಉಳಿವಿನ ಪ್ರಶ್ನೆ ಇದು. ಅದಕ್ಕೆಲ್ಲರೂ ರೋದನೆ ಮಾಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ಕೃಷ್ಣ ಎಂಟರ್ ಆಗ್ತಾನಲ್ಲಿ. ದೇವರು ಆ ಟೈಮಿಗೆ ಬರ್ತಾನೆ ಲೆಕ್ಕ ಹಾಕಿ, ಉಳಿದವರೆಲ್ಲ ಆ ಟೈಮಿಗೆ ಓಡೋಗ್ಬಿಡ್ತಾನೆ. ದೇವರು ಆ ಟೈಮಿಗೆ ಬಂದಂತ, ಆರಿಗಾರಿಲ್ಲ ವಾಪತ್ಕಾಲದೊಳಗೆ. ಯಾವಾಗಲೂ ದೇವರು ಬರೋದೇ ಅತ್ಯಂತ ಮುಖ್ಯವಾದ ಕಾಲದಲ್ಲಿ ಪರಮಾತ್ಮ ಬರ್ತಾನೆ. ಅಂತ್ಯಕಾಲದಲ್ಲಿ ಯಾರು ಬರ್ತಾರೆ? ಯಾರು ಬರೋದು? ನಮ್ಮ ನಾರಾಯಣನ ನಾಮ ನೆರೆಬಾಹೋದಲ್ಲದೆ ಆರೂ ಸಂಗಡ ಬಾಹೋರಿಲ್ಲ. ಆ ಕ್ಷಣಕ್ಕೆ ಕೃಷ್ಣ ಬಂದ. ಆ ಪ್ರಸೂತಿ ಗೃಹಕ್ಕೆ ಹೋಗ್ತಾ ಇದ್ದಾನೆ ಕೃಷ್ಣ. ದಾರಿಯಲ್ಲಿ ಸುಭದ್ರೆ ಆಮೇಲೆ ಮುಖ್ಯವಾಗಿ ಕುಂತಿ ದ್ರೌಪದಿ ಎಲ್ಲ ನಿಂತ್ಕೊಂಡಿದ್ದಾರೆ. ಒಬ್ಬೊಬ್ಬರು ಕೂಡ ಸ್ತೋತ್ರ ಮಾಡ್ತಾ ಇದ್ದಾರೆ ಕೃಷ್ಣನನ್ನ. ಕುಂತಿ ಕೃಷ್ಣನ ಸ್ತೋತ್ರ ಮಾಡ್ತಾಳೆ, ಕೃಷ್ಣ ನನಗೆ ನಮ್ಮ ಮಗು ಸತ್ತಿತ್ತು ಅಂತ ಏನು ದುಃಖ ಇಲ್ಲ ಅಂತ ಹೇಳ್ತಾಳೆ. ನನಗೆ ಮಗು ಸತ್ತಿದ್ದು ದೊಡ್ಡ ದುಃಖ ನನಗಲ್ಲ, ನನಗೆ ಯಾವುದಕ್ಕೆ ದುಃಖ ಆಗ್ತಾ ಇದೆ ಅಂದರೆ, ನೀನು ಅಶ್ವತ್ಥಾವರ ಮುಂದೆ ಹೇಳಿದ್ದೆ, ತ್ವದಸ್ತ್ರ ನಿಹತಂ ಗರ್ಭಂ ಪುನರುಜ್ಜೀವ ಯಾಮ್ಯಹಂ, ನೀವು ಅಸ್ತ್ರದಿಂದ ಹೊಡೆದ ಬದುಕಿಸ್ತೇನೆ ಅಂತ ಹೇಳಿದ್ದೆ. ಇವತ್ತು ನೀನು ಮಗು ಬದುಕದೆ ಹೋದರೆ ಮಗು ಹೋಯಿತು ಅಲ್ಲ, ನಿನ್ನ ಸರ್ವೋತ್ತಮತ್ವಕ್ಕೆ ಧಕ್ಕೆ ಬರುತ್ತಲ್ಲ ದುಃಖ ಪಡ್ತೇನೆ ಅಂತ ಹೇಳಿದ್ದಂತೆ. ಅಂದರೆ ಕುಂತಿ ಆ್ಯಂಗಲ್ ಆಫ್ ಥಿಂಕಿಂಗ್ ಹೇಗಿದೆ ನೋಡಿ. ಆಕೆ ಭೀಮಸೇನ ತಾಯಿ ಅಂದರೆ ಭೀಮಸೇನ ತಾಯಿ, ಆಕೆಗೆ ಬೇಕಾಗಿದ್ದು ವಿಷ್ಣು ಸರ್ವೋತ್ತಮತ್ವಂತೂ ಸರ್ವದಾ ಪ್ರತಿಪಾದಯ, ದೇವರು ದೊಡ್ಡವರಂತಾಗಬೇಕೆ ಹೊರತು ಮಗುವಿನಿಂದ ವಂಶ ಉಳಿತು ಅಂತಲ್ಲ, ದೇವರು ದೊಡ್ಡವರು. ನಾನು ಅದಕ್ಕೆ ಭಾರಿ ದುಃಖ ಆಗ್ತಾ ಇದೆ ಕೃಷ್ಣ, ಇಷ್ಟೆಲ್ಲ ಯೋಗ್ಯತೆ ಇಲ್ಲದೆ ಹೋಗಿದ್ರೆ ಕೃಷ್ಣನಿಗೆ ಸೋದರತ್ತೆ ಎಂಚ್ಕೊಳ್ಳೋ ಭಾಗ್ಯ ಆಕೆ ಬರ್ತಿರಲಿಲ್ಲ, ಭೀಮಾದಿ ಪಾಂಡವರಿಗೆ ತಾಯಿ ಎಂಚ್ಕೊಳ್ಳೋ ಯೋಗ ಬರ್ತಿರಲಿಲ್ಲ, ಅಂತ ಹೈ ಕಲ್ಚರ್ ಆಕೆಗಿತ್ತು. ಸಿಕ್ಕಾಬಟ್ಟೆ ತಿಳಿದವಳು ಕುಂತಿ. ಕೃಷ್ಣ ಮಾತಾಡಲಿಲ್ಲ, ನಮ್ಮ ಪದ್ಧತಿ ತಿಳ್ಕೊಂಡಿರಬೇಕು, ಕೆಲಸ ಮಾತಾಡೋರು ಕೆಲಸ ಮಾಡೋದಿಲ್ಲ, ಕೆಲಸ ಮಾಡೋರು ಮಾತಾಡೋದಿಲ್ಲ. ನಮ್ಮ ಜೊತೆ ದೇವರು ಯಾತಕ್ಕೆ ಮಾತಾಡೋದಿಲ್ಲ ಅಂದರೆ, ಮಾತಾಡೋದು ಎಲ್ಲ ಮಾಡ್ತಿದ್ದಾನೆ, ಆದ್ದರಿಂದ 24 ತಾಸ ನಮ್ಮನ್ನು ಕಾಪಾಡೋದು ಯಾರೂ ಅಲ್ಲ, ಮತ್ತೆ ದೇವರು ಕಾಪಾಡ್ತಿದ್ದಾನೆ, ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಕಾಪಾಡೋದು ಬಿಟ್ಟಿಲ್ಲ. ಕಣ್ಣಿಗೆ ಕಾಣೋರೆಲ್ಲ ಕಾಣ್ತಾರೆ, ಕಾಪಾಡೋದು ಬೇರೆ ಕಾಡೋದು ಬೇರೆ. ಕಾಡೋದು ಸಾಮಾನ್ಯರ ಕೆಲಸ, ಕಾಪಾಡೋ ದೊಡ್ಡವರ ಕೆಲಸ. ಭಗವಂತ ಮಾತಾಡಿದ್ರೆ ಸುಮ್ಮನೆ ಹೋಗ್ತಾ ಇದ್ದಾನೆ ಮುಂದಕ್ಕೆ. ಕೊನೆಗೆ ಪ್ರಸೂತಿ ಗೃಹಕ್ಕೆ ಹೋದ, ಉತ್ತರಾದೇವಿ ಇದ್ದಾಳೆ, ಕೃಷ್ಣನನ್ನ ನೋಡ್ತಾಳೆ, ನೋಡಿದ ತಕ್ಷಣ ಓಡಿ ಬರ್ತಾಳೆ, ಮೊಬೈಲ್ ಕೈಯಲ್ಲಿ ಹೆಣ, ಅದು ಸತ್ತೋಗಿದೆ ಮಗು, ಹಿಡ್ಕೊಂಡಿದ್ದಾಳೆ. ಕೃಷ್ಣನ ಹತ್ರ ಬಂದು ಸ್ತೋತ್ರ ಮಾಡ್ತಾಳೆ, ಕೃಷ್ಣ ನನಗೆ ಒಂದು ದೊಡ್ಡ ಆಸೆ ಇತ್ತು ಅಂತ ಹೇಳಿದ್ದಾಳೆ. ದೊಡ್ಡ ಆಸೆ ಇತ್ತು ನನಗೆ, ನಾನು ಮಗುವನ್ನು ಹೆರ್ತೇನೆ, ನೋಡ್ಲಿಕ್ಕೆತ್ತು ನೀನು ಬರ್ತಿ, ಆಗ ನಾನು ನೋಡು ಮಗು ಯಾರು ಬಂದಿದ್ದಾರೆ, ನಮ್ಮೆಲ್ಲರ ಸ್ವಾಮಿ ಕೃಷ್ಣ ಬಂದಿದ್ದಾನೆ ನೋಡು ಅಂತ ಹೇಳಿ ನಿನ್ನ ಪಾದಕ್ಕೆ ನಮಸ್ಕಾರ ಮಾಡಿಸ್ಬೇಕು ಅಂತ ಕಾಯ್ತಾ ಇದ್ದೆ ಮಗುವಿನ ಕೈಯಲ್ಲಿ, ನನಗೆ ಆ ಭಾಗ್ಯ ಇಲ್ಲ, ಸತ್ತೋಗ್ಬಿಟ್ಟಿದೆ ಅಂತ ಹೇಳ್ತಾಳೆ. ಅಂದರೆ ಆಕೆಯ ಸಂಕಲ್ಪ, ನನಗೆ ಮಗು ಹುಟ್ಟಿದ್ರೆ ಕೃಷ್ಣನ ಪಾದದಲ್ಲಿ ಹಾಕಬೇಕು ಅಂತೇಳಿ. ನಮ್ಮ ಸಂಕಲ್ಪ ಮಗು ಹುಟ್ಟಿದ್ರೆ ಫಾರಿನ್ ಕಳಿಸ್ಬೇಕು, ಇಷ್ಟೇ ನಮ್ಮ ಸಂಕಲ್ಪ. ನಮ್ಮ ಸಂಕಲ್ಪ ಎಲ್ಲ ಚಿಲ್ಡ್ರೆ ಪಡೆದ ಸಂಕಲ್ಪನೇ ಜಾಸ್ತಿ, ನಮ್ಮ ಐಡಿಯಾಸ್ ಭಾರಿ ಕಡಿಮೆ ಇಡೀರಿ. ತಮ್ಮ ಊಟ ಕಾರ್ ತಗೋಬೇಕು, ಸ್ಕೂಟರ್ ತಗೋಗಿ ಎರಡು ಬೇರೆ ಕಟ್ಟಿಸ್ಬೇಕು ಇಷ್ಟೇ. ಆದರೆ ಕುಂದು ಆಕೆ ಆದರ್ಶ ಎಷ್ಟು ದೊಡ್ಡ ಆದರ್ಶ, ನಿನ್ನ ಪಾದದಲ್ಲಿ ಹಾಕಬೇಕು ಅಂತ ನಾನು ಮಗುವನ್ನು ಹೆರ್ತಾ ಇದ್ದೆ. ಮಕ್ಕಳನ್ನು ಬೆಳೆಸಬೇಕು, ದೇಶಕ್ಕೋಸ್ಕರ ಮಕ್ಕಳನ್ನು ಪೇಟ್ರಿಯಾಟಾಗಿ ಬೆಳೆಸಬೇಕು, ದೇಶಭಕ್ತರನ್ನಾಗಿ ಬೆಳೆಸಬೇಕು, ದೇವರಿಗೋಸ್ಕರ ದೈವಭಕ್ತರನ್ನಾಗಿ ಬೆಳೆಸಬೇಕು. ಅವೆರಡು ಇಲ್ಲದೆ ಹೋದರೆ ಅವನು ಎಷ್ಟು ಶ್ರೀಮಂತನಾಗಲಿ ಏನೇ ಆಗಲಿ, ಅವನಿಗೆ ದೇಶದಲ್ಲಿ ಬೆಲೆ ಇಲ್ಲ, ಲೋಕದಲ್ಲಿ ಬೆಲೆ ಇಲ್ಲ. ಅಧ್ಯಾತ್ಮ ಪ್ರಪಂಚದಲ್ಲಿ ಬೆಲೆ ಬರೋದು ಆಸ್ತಿಕನಾಗಿ ದೈವಭಕ್ತನಾದಾಗ, ನಮ್ಮ ಲೌಕಿಕ ಪ್ರಪಂಚದಲ್ಲಿ ಬೆಲೆ ಬರೋದು ದೇಶಭಕ್ತನಾದಾಗ. ಅದನ್ನು ಅರ್ಥ ಮಾಡಿಕೊಂಡ್ರೆ ಉತ್ತರೇ ಎಷ್ಟು ದೊಡ್ಡ ಶಾಸ್ತ್ರಜ್ಞಳವಳು. ಕೃಷ್ಣ ಮತ್ತೆ ಮಾತಾಡೋದಿಲ್ಲ, ಕೈ ಚಾಚಿದಂತಷ್ಟೇ, ಕೈ ಚಾಚುತ್ತಾನೆ. ಸತ್ತ ಮಗು ಕೈಲಿದೆ, ಕೈ ಚಾಚಿದಂತ ಕೃಷ್ಣ. ಪತ್ರಂ ಪುಷ್ಪಂ ಫಲಂ ತೋಯಂ ವ್ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿಪರತಮಶ್ಞಾಭಿ ಪ್ರಯತಾತ್ಮನಃ. ಏನು ಕೊಟ್ಟು ಇಸ್ಕೋತೇನೆ ಆಯ್ತು ಕೃಷ್ಣನ ಸಂಕಲ್ಪ. ಕೈ ಚಾಚಿದ ತಕ್ಷಣ ಆಕೆ ಮಗುವನ್ನು ಕೈಯಲ್ಲಿಟ್ಲು, ಮುಗಿತಲ್ಲ ಕಥೆ. ಎಲ್ಲಿ ದೇವರು ಮುಟ್ತಾನೋ ಪ್ರಾಣದೇವರು ಇಮ್ಮಿಡಿಯೇಟ್ಲಿ ಬಂದ್ಬಿಡ್ತಾರೆ. ಆಗೋಯ್ತೇನೆ, ಕೃಷ್ಣ ಮುಟ್ಟಿದ ಅಂದರೆ ತಕ್ಷಣ ವಾಯುದೇವರು ಪ್ರವೇಶ. ಆ ಮಗು ಆಲೆ ಶುರುವಾಯಿತು ಉಸಿರಾಳಿಗೆ, ಜನ ಗೊತ್ತಾಗ್ತಾ ಇಲ್ಲ ಅಷ್ಟೇನೆ. ಕೃಷ್ಣ ತೊಡೆ ಮೇಲೆ ಮಡಿಸ್ಕೊಂಡಿದ್ದಾನೆ ಅದನ್ನು, ಮಗುವನ್ನು ತೊಡೆ ಮೇಲೆ ಮಡಿಸ್ಕೊಂಡಿದ್ದಾನೆ. ಮಾತಾಡ್ತಾ ಇದ್ದಾನೆ ಕೃಷ್ಣ, ಶಪಥ ಮಾಡ್ತಾ ಇದ್ದಾನಂತೆ, ನಾನು ಅತ್ಯಂತ ಪ್ರಾಮಾಣಿಕವಾಗಿ ಜೀವನ ಸಾಗಿಸಿದ್ದೆ, ಆದರೆ ಎಂದೂ ಕೂಡ ಸುಳ್ಳನ್ನು ಸರ್ವತ ಆಡದೇ ಇದ್ದವನೇ ಆಗಿದ್ದರೆ ದೇವರು ತನ್ನ ಬಗ್ಗೆ ತಾನೇ ಹೇಳ್ಕೊತಾನೆ. ಎಂದೂ ಅನ್ಯಾಯವನ್ನು ಮೋಸ ಮಾಡದವನು ಮೋಸವನ್ನು ಮಾಡದೆ ಹೋದವನೇ ಆಗಿದ್ದರೆ, ಶತ್ರುಗಳಿಗೆ ಅಂಜಿ ಓಡದವನೇ ಆಗಿದ್ದರೆ, ಜನಸಂದ್ರೆ ಓಡದ ಓಡದ ಅಂತ ಹೇಳ್ತಲ್ಲ ಉತ್ತರ, ಅದಕ್ಕೆಲ್ಲ ಕೂಡ ನಾನು ಧರ್ಮ ಸಂಸ್ಥಾಪನೆಯನ್ನಷ್ಟೇ ಸರಿಯಾಗಿ ಮಾಡಿದ್ರೆ, ನಾನು ಎಲ್ಲ ರೀತಿಯಲ್ಲೂ ಗೋಬ್ರಾಹ್ಮಣರನ್ನು ಗೌರವಿಸಿದ್ದೆ, ಆದರೆ ಈ ಮಗು ಬದುಕಲಿ. ನಮಗೆ ಎಚ್ಚರ ಇದು ಒಂದು, ಧರ್ಮದಲ್ಲಿ ಬದುಕಿದವರ ಸಂತಾನ ನಾಶವಾಗೋದಿಲ್ಲ ಅಂತ ಅರ್ಥ. ಯಾರು ಧರ್ಮಿಷ್ಠರಾಗಿ ಬದುಕ್ತಾರೆ ಅವರ ಸಂತತಿ ನಾಶವಾಗೋದಿಲ್ಲ. ಅದನ್ನು ಈ ಮಾತಿನಲ್ಲಿ ಹೇಳ್ತಾ ತನ್ನ ಬಗ್ಗೆ ಜನ ಸಂಶಯ ಪಡೆದಿದ್ದ ಉತ್ತರ ಈಗ. ಕೃಷ್ಣ ಜಾರ ಚೋರ ಅಂತ ಹೇಳ್ತಾರಲ್ಲ, ಜಾರ ಚೋರ ಆಗಿದ್ದರೆ ಬದುಕೋದು ಸಾಧ್ಯ ಇಲ್ಲ. ಕೃಷ್ಣರ ತನ್ನ ನಿರ್ದೋಷತ್ವವನ್ನು ಕೃಷ್ಣ ತಾನೇ ಸಮರ್ಥನೆ ಮಾಡ್ತಾನೆ. ಅದು ಬ್ರಹ್ಮಸೂತ್ರ ಭಾಷ್ಯ ಆ ಲೆಕ್ಕದೊಳಗೆ, ಬ್ರಹ್ಮಸ ಅವಿರೋಧಾಧ್ಯಾಯ ಇದ್ದಾಗಿ ನಾನು ಯಾವ ತಪ್ಪನ್ನು ಮಾಡದೆ ಹೋದರೆ ಮಗು ಬದುಕಲಿ, ಎಲ್ಲ ಒಳ್ಳೆಯದನ್ನಷ್ಟೇ ಮಾಡಿದ್ರೆ ಮಗು ಬದುಕಲಿ, ಗುಣಪೂರ್ಣನಾಗಿದ್ದರೆ ಮಗು ಬದುಕಲಿ, ದೋಷದೂರನಾಗಿದ್ದರೆ ಮಗು ಬದುಕಲಿ. ಎಷ್ಟು ಶಾಸ್ತ್ರಾರ್ಥ ತುಂಬಿರೋ ಭಾಗ. ಆ ಮಾತಾಡ್ತಿರ್ಲಿಕ್ಕೇ ಮಗು ಆಗಲೇ ಓಡಾಡ್ತಿದೆ. ಎಲ್ಲ ನೋಡ್ತಾರೆ, ಸತ್ತ ಸತ್ತ ಅಂತ ದುಃಖಪಟ್ಟರು, ಮಗು ಆನಂದ ಪಡ್ತಾ ಇದ್ದಾರೆ. ದುಃಖಾಶ್ರು ಆನಂದಾಶ್ರುವಾಗಿ ಚೇಂಜ್ ಆಗೋಯ್ತು. ಕೃಷ್ಣ ಎಂಥ ಕರುಣಾಳು, ಏನು ಕರುಣಾ ನಿಧಿಯೋ ಹರಿ, ಮತ್ತೇನು ಭಕ್ತಾಧೀನನೋ, ಇನ್ನೇನು ಈತನ ಲೀಲೆ ಅನ್ನೋದನ್ನ ಎಷ್ಟು ಕೊಂಡಾಡಿದರೂ ಸಾಲದು. ಏನು ಆನಂದದ ಸಂಭ್ರಮ ಆ ಕಾಲಕ್ಕೆ, ಮಗು ಬದುಕಿತು ಅಲ್ಲ, ಕುರುವಂಶ ಉಳಿತು, ಇಡೀ ಧರ್ಮ ಸಂತತಿ ಉಳಿತು ಅಂಥೇಳಿ ಅಷ್ಟು ವೈಭವದಿಂದ ಕೃಷ್ಣ 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 ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ಅಷ್ಟೊತ್ತಿ ಸರಿಯಾಗಿ ಪಾಂಡವರು ಸಂಪತ್ತಿನ ಸಮೇತ ಎಂಟರ್ ಆಗ್ತಾ ಇದ್ದಾರೆ. ಮಗು ಬದುಕಿತು, ಅವರು ಎಂಟರ್ ಆದರು. ಈ ಕಡೆ ಮಗು ಹುಟ್ಟಿತು, ಕೃಷ್ಣ ಬಂದ, ವಾಸಿಷ್ಠ ಕೃಷ್ಣ ಬಂದ, ಮೂರು ಪರಮಾತ್ಮ ಎರಡು ರೂಪದಿಂದ ಬಂದಾಗಾಯ್ತು. ಆ ಕಡೆ ಎಲ್ಲ ಆಗಮಿಸ್ತಾ ಇದ್ದಾರೆ. ಸಂಭ್ರಮದ ವಾರ್ತೆ ಧರ್ಮರಾಜನ ಕಿವಿಗೆ ಸುದ್ದಿ, ಓ ನಿನ್ನ ಮೊಮ್ಮಗ ಹುಟ್ಟುಬಿಟ್ಟಿದ್ದಾನೆ, ಭಾರಿ ಆಶ್ಚರ್ಯ ಅಂತ ಹೇಳಿದ ತಕ್ಷಣ ಧರ್ಮರಾಜನ ಸಂಭ್ರಮ. ದೇವ್ರು ಎಷ್ಟು ಕರುಣಾಡ ಲೆಕ್ಕ ಹಾಕಿದ್ರೆ, ಸ್ವಲ್ಪ ಮುಂಚೆ ಧರ್ಮರಾಜ ಬಂದಿದ್ರೆ ಗೋಳೋ ತಳ್ತಾ ಕೂತ್ಬಿಡ್ತಿದ್ದೆ. ಈ ಮಧ್ಯೆ ಸ್ವಲ್ಪ ಮುಂಚೆ ಬಂದುಬಿಟ್ಟಿದ್ರೆ, ಏನಾದ್ರು ಕೃಷ್ಣ ಬರೋಕ್ಕಿಂತ ಮುಂಚೆ ಬಂದಿದ್ರೆ ಸೀನೆ ಬೇರೆ ಆಗಿಬಿಡ್ತಿತ್ತು. ಕೃಷ್ಣ ದುಃಖದ ಸುದ್ದಿ ಅವ್ರ ಕಿವಿ ಹಾಕ್ಸಲೇ ಇಲ್ಲ. ಕೆಲವಿರ್ತಾರೆ, ಏನ್ರಿ ನೀವು ಇರಲಿಲ್ಲ, ಎಂಥ ಆಘಾತ ಆಗೋಗಿತ್ತು, ದೇವ್ರ ದಯ ಬದುಕಿದೆ, ಹುಷ ಈಗ ಆಗೋಗ್ಬಿಟ್ಟಿದ್ವಿ ನಿಶ್ಚಿತ್ತೆ. ಈಗ ಅಕಸ್ಮಾತ್ ಆಯ್ದ ಕಾಲಕ್ಕೆ ಹಾಕಬೇಕಿದ್ರೆ ಆದ್ಮೇಲೆ ಹೋಗ್ಬಿಡ್ತಾರೆ ಈಗ ಎಷ್ಟೋ ಜನಗಳು. ಆ ಮುಗಿದ ಮೇಲಾದ್ರೆ ಎಷ್ಟು ಸಂಭ್ರಮ ಅದು. ಪರಮಾತ್ಮ ಎಷ್ಟು ಕರುಣಾಳು ಅಂದರೆ, ಧರ್ಮಿಷ್ಠರ ಮನಸ್ಸಿಗೆ ಕೆಟ್ಟ ಸುದ್ದಿ ಕೂಡ ಬೀಳದಂತೆ ಕಾಪಾಡ್ತಾರೆ. ಧರ್ಮರಾಜನಂತ ಕೋಮಲ ಹೃದಯದವನಿಗೆ ದುಃಖ ಆಗಬಾರದಂತ ಭಗವಂತ ಹಾಗೆ ಮಾಡಿದ. ಶುಭ ಸೂಚನೆ ಆದ್ಮೇಲೆ ನಡೆದಿತ್ತು. ಪರೀಕ್ಷಿತ ರಾಜನ ಹುಟ್ಟು, ಅಪಾರ ಸಂಪತ್ತಿನ ಆಗಮನ, ಒಂದಕ್ಕೊಂದು ಸೂಚನೆ ಇದು. ಇಲ್ಲಿ ಹುಟ್ಟಿದ, ಅಪಾರ ಸಂಪತ್ತು ಬಂತು, ಅಲ್ಲಿ ಸಾಯಿಲ ಕೂತ ಭಾಗವತಾಮೃತ ಬಂತು. ಎಂಥ ಯೋಗ ಪರೀಕ್ಷಿತ ರಾಜನ, ಹುಟ್ಟುತ್ತಿರಲಿಕ್ಕೆ ಈ ಸಂಪತ್ತು, ಸಾಯಬೇಕಾದ್ರೆ ಭಾಗವತಾಮೃತ. ಅಂದರೆ ಪರೀಕ್ಷಿತ ರಾಜ ಎಷ್ಟು ಕೃಷ್ಣ ಅನ್ನೋದು, ಅದಕ್ಕೆ ವಿಷ್ಣುರಾತ ಅಂತ ಆತನ ಹೆಸರು. ವಿಷ್ಣುವಿನಿಂದ ರಕ್ಷಿತನಾದವನು, ಕೊಡಲ್ಪಟ್ಟವನು ಜಗತ್ತಿಗೆ ಅಂಥೇಳಿ ಪರೀಕ್ಷಿತ ರಾಜ ಇನ್ನೊಂದು ಹೆಸರು ಅದು. ವಿಷ್ಣುರಾತ ಅಂತ ಆತನ ಹೆಸರು. ಪರೀಕ್ಷಿತ ರಾಜ ಪ್ರಸಿದ್ಧವಾದ ಹೆಸರು, ವಿಷ್ಣುರಾತ ರಹಸ್ಯವಾದ ಹೆಸರು, ಭಾಗವತ ಪುರಾಣದಲ್ಲಿ ಹೇಳ್ತಾರೆ. ಅದೇ ರೀತಿ ಅವರು ಉಪದೇಶ ಮಾಡ್ತಾರಲ್ಲ ಶುಕಾಚಾರ್ಯರು, ಅವರಿಗೆ ಬ್ರಹ್ಮರಾತ ಅಂತ ಹೆಸರು. ಬ್ರಹ್ಮರಾತ ಶುಕಾಚಾರ್ಯರು, ವಿಷ್ಣುರಾತ ಪರೀಕ್ಷಿತ ರಾಜ. ಬ್ರಹ್ಮರಾತನಿಂದ ವಿಷ್ಣುರಾತನಿಗೆ ಉಪದಿಷ್ಟವಾಗಿ ಬಂದಿದ್ದೇ ಶ್ರೀಮದ್ ಭಾಗವತ ಮಹಾಪುರಾಣ ಅಂತ ಕರೆದಿದ್ದಾರೆ. ಇಲ್ಲಿ ಎರಡು ನಡೆಸೋಯ್ತು. ಆಮೇಲೆ ನೆಲ್ಲ ನೋಡ್ತಾರೆ, ಏನು ಧರ್ಮರಾಜನಿಗಂತೂ ಸಂಭ್ರಮ ಸಂಭ್ರಮ, ತನ್ನ ವಂಶ ಉಳಿತಲ್ಲ, ತನ್ನ ಕಾಲಕ್ಕೆ ಅನರ್ಥವಾಗಲಿಲ್ಲ ಅಂತಕ್ಕಂಥ ಸಂಭ್ರಮದಿಂದ ಎಲ್ಲ ಕೃಷ್ಣ ನಿನ್ನ ದಯಾ ಅಂತ ಹೇಳುತ್ತಾರೆ. ಜನ ಎಲ್ಲ ಹೇಳ್ಕೊ ಏನಾಯ್ತು ಅಂತ ಹೇಳ್ತಾರೆ. ಆಮೇಲೆ ಕೃಷ್ಣ ನಿನ್ನ ಮಾತಿನೇ ತರಮನ್ನು ಕಾಪಾಡಿದ್ದಿ, ನಮೋ ನಮಃ ಅಂತ ಕೊಂಡಾಡ್ತಾರೆ. ಅಲ್ಲಿ ದೊಡ್ಡ ಘಟ್ಟ ಮುಗಿತು. ಇನ್ನು ಮುಂದೆ ಅಶ್ವಮೇಧೆಯಾಗ ಪ್ರಾರಂಭ ಆಗಬೇಕು. ಸಂಪತ್ತು ಬಂದ್ಬಿಡ್ತಲ್ಲ, ದುಡ್ಡು ಮೊದಲು ಫೈನಾನ್ಸ್ ಮೇನ್ ಇಂಪಾರ್ಟೆಂಟ್. ಫೈನಾನ್ಸ್ ಬಂದ ಮತ್ತೆ ಯೋಚನೆ ಇಲ್ಲ, ದುಡ್ಡು ಬಂದ ತಕ್ಷಣ ಇನ್ನು ಶುರು ಮಾಡಬೇಕು ಅಂತ ಹೇಳುತ್ತಾರೆ. ಎಲ್ಲ ತ್ಯಾಗದ ಸಿದ್ಧತೆಗಳನ್ನು ಶುರು ಮಾಡ್ತಾ ಇದ್ದಾರೆ. ವೇದವ್ಯಾಸರು ಭೀಮಸೇನ ದೇವರು ಹೇಳುತ್ತಾರೆ, ಭೀಮಸೇನ ನೀನು ತಕ್ಷಣವೇನೆ ಯಾಗಶಾಲೆ ನಿರ್ಮಾಣ ಮಾಡಬೇಕು ಅಂತ ಹೇಳುತ್ತಾರೆ. ರಾಜಸೂಯಾಗದ ಶಾಲೆ ನಿರ್ಮಾಣ ಮಾಡಿದ್ದು ಭೀಮಸೇನೇ, ಇಲ್ಲಿ ಅಶ್ವವೇಧೆಯಾಗದ ಶಾಲೆ ನಿರ್ಮಾಣ ಮಾಡಿದ್ದು ಭೀಮಸೇನೇ. ಪವಮಾನ ಸುತಶ್ಚಕ್ರೆ ಶಾಲಾಂ ಹೇಮ ಹಿರಣ್ಮಯೀಂ ಅಂತ ಕರೀತಾರೆ. ರತ್ನ ಹಿರಣ್ಮಯದಿಂದ ಮಾಡಿದಂಥ ಶಾಲೆ, ಎಲ್ಲೂ ರೂಫು ಗೀಫು ಎಲ್ಲ ಜಮಖಾನ ಗಿಮ್ಖಾನ ಇಲ್ಲ ಅಲ್ಲಿ. ಎಲ್ಲ ಬಂಗಾರ ಬೆಳ್ಳಿ, ಬೆಳ್ಳಿ ಅಂದರೆ ಲೋಯೆಸ್ಟ್ ಇದ್ದಾಗ, ಯಾವುದು ಸಣ್ಣ ಪುಟ್ಟ ಇದಕ್ಕೆಲ್ಲ ಕೂಡ ರತ್ನಗಳನ್ನು ಫಿಕ್ಸ್ ಮಾಡ್ತಿದ್ದಾರೆ. ಪೇಂಟಿಂಗ್ ಗಿಂಟಿಂಗ್ ಎಲ್ಲ ಇಲ್ಲ, ರತ್ನಗಳನ್ನು ಫಿಕ್ಸ್ ಮಾಡೋ ನ್ಯಾಚುರಲ್ ಕಲರ್ ಅದು. ಅಂತ ಅದ್ಭುತವಾದ ಯಾಗಮಂಟಪವನ್ನು ಮಾಡಿದ್ದಾರೆ. ಅಷ್ಟು ದುಡ್ಡು ಅದಕ್ಕೆ ತಂದಿದ್ದೆ ಇಷ್ಟು ಕೂಡ. ಅದೆಲ್ಲ ಏನು ತರ್ತಾರೆ, ಅಷ್ಟು ವಿನಿಯೋಗ ಮಾಡ್ತಾರೆ ಪಾಂಡವರು. ಇವತ್ತು ಕಲೆಕ್ಷನ್ ಮಾಡೋದೊಂದು, ಖರ್ಚು ಮಾಡೋದೊಂದು ಆಗಬಾರ್ದು. ಇವತ್ತೇನು ಕಲೆಕ್ಟ್ ಎಲ್ಲ ವಿನಿಯೋಗ ಮಾಡಿದರೆ ಪಾಪ ಬರೋದಿಲ್ಲ, ಪಾಪ ಬರುತ್ತೆ ಅಂತ ಹೇಳುತ್ತಾರೆ. ಯಾವುದಕ್ಕೊಂದು ಕಲೆಕ್ಟ್ ಮಾಡಿ ಉಳಿಸಿದರೆ ಪಾಪ ಬರುತ್ತೆ, ನಮ್ಮಿಂದ ಉಳಿಸ್ಲಿಕ್ಕೆ ಕಲೆಕ್ಟ್ ಮಾಡ್ತಾರೆ ಅದು ಬೇರೆ. ಜೊತೆಗೆ ಅದು ಖರ್ಚು ಮಾಡೋ ಐಡಿಯಾನೇ ಇರೋದಿಲ್ಲ. ಫಸ್ಟ್ ಆಫ್ ಆಲ್ ಕಲೆಕ್ಟ್ ಮಾಡಬೇಕು, ಕಲೆಕ್ಟ್ ಮಾಡಬೇಕಷ್ಟೇ. ಭಾಳ ಕೆಟ್ಟ ಪದ್ಧತಿ ಅದು. ಎಲ್ಲರಿಗೂ ಪಾಪನೇ, ಅದರಿಂದ ಪುಣ್ಯ ಬರಬೇಕು ಅಂತಿದ್ರೆ ವಿನಿಯೋಗ ಮಾಡಬೇಕು. ಅಂತ ವಿನಿಯೋಗವನ್ನು ಪೂರ್ತಿ ಮಾಡಿದಂಥ ಹಿರಿಮೆ ಪಾಂಡವರದ್ದು, ಅದಿಷ್ಟು ಉಪಯೋಗ ಆಗಿದೆ. ಅರ್ಜುನನನ್ನು ಕರೀತಾರೆ. ಅರ್ಜುನ, ಅರ್ಜುನ ಮುಂದೆ ಬಂದೇ ಬಿಡ್ತಾನೆ. ಅಶ್ವಮೇಧ ಯಾಗದ ಕಾಲದ ಮುಖ್ಯ ನಿಯಮ ಏನು ಅಂದರೆ, ಯಾಗದ ಕುದುರೆಯ ಹಿಂದೆ ಒಬ್ಬರು ಹೋಗಬೇಕು. ಯಾಗದ ಕುದುರೆ ಜಗತ್ತನ್ನೆಲ್ಲ ಸುತ್ತಬೇಕು. ಅದು ಎಲ್ಲೆಲ್ಲಿ ಹೋಗ್ತಾ ಹೋಗುತ್ತೋ ಅದರ ಮೇಲೆ ಒಂದು ಹಿಂದೆ ಕಳಿಸಿರ್ತಾರೆ, ಜೊತೆಗೆ ನೋಟಿಫಿಕೇಶನ್ ಏನಂತ, ಶಕ್ತಿ ಇದ್ದವರು ಕುದುರೆಯನ್ನು ಕಟ್ಟಬಹುದು, ಕಟ್ಟಿ ಯುದ್ಧವನ್ನು ಮಾಡಬೇಕು. ಹಾಗೆ ಇವರು ಬಿಡಿಸ್ಕೊಂಡು ಹೋಗೋದು ಇವರ ಜವಾಬ್ದಾರಿ, ಬಿಡಿಸ್ಕೊಂಡು ಹೋಗೋದು ಇವರ ಜವಾಬ್ದಾರಿ. ಇಲ್ಲದೆ ಹೋದರೆ ಅವರು ಸೋತೀವಿ ಅಂತೇಳಿ ಕಪ್ಪ ಕಾಣಿ ಕೊಟ್ಟು ಕಳಿಸ್ಬೇಕಷ್ಟೆ. ಇಲ್ಲ ಕಟ್ಟಿದರೆ ಯುದ್ಧ ಮಾಡಬೇಕು, ಇಲ್ಲದೆ ಹೋದರೆ ಕಪ್ಪ ಕಾಣಿಕೆ ಕೊಟ್ಟು ಯಜ್ಞಕ್ಕೆ ಅತಿಥಿಗಳಾಗಿ ಬರಬೇಕಷ್ಟೇ. ಅವು ಇನ್ನೊಂದು ನಿಯಮ ಇದೆ, ಅಕಸ್ಮಾತ್ ಯುದ್ಧನ ಕಟ್ಟಿ ಇವ್ರನ್ನ ಸೋಲಿಸಿಬಿಟ್ರೆ, ಅವ್ರು ಕುದುರೆ ಗೆದ್ದುಕೊಂಡು ಬಿಟ್ರೆ ಸುಮ್ಮನೆ ಕೊಡೋಗಿಲ್ಲ, ಅವ್ರು ಯಜ್ಞ ಮಾಡಬೇಕು. ಆಮೇಲೆ ಕಂಟಿನ್ಯೂ ಮಾಡಿ ಮುಂದೆ ಮಾಡಿ ಕೋ ಕೊಡಬೇಕು ಅದಕ್ಕೆ. ಮತ್ತೆ ಅವ್ರನ್ನ ಯಾರು ಹೇಳಿದ್ರೆ ಅವ್ರ ಕಟ್ಟೆ ಮುಗಿತು. ಇನ್ನೊಂದು ಕೆಲವು ಇರ್ತಾರೆ ಸೋತ್ರವಾಸಿ, ಅವರೇ ಮಾಡ್ಕೊಂಡು ಹೋಗ್ತಾರೆ ಅಷ್ಟು ಮಟ್ಟಿಗೆ. ಆದರೆ ಗೆದ್ದವರು ನೀವು ಕಂಪಲ್ಸರಿ, ಅದು ಯಾಗ ಮಾಡಲೇಬೇಕು, ಮುಂದೆ ಹೋಗಬೇಕು. ಅವರು ರಾಜರಲ್ಲ ನಿಬಂಧನೆ, ಅದು ಬೇರೆ ದಾರಿನೇ ಇಲ್ಲ. ಅದರ ಹಿಂದೆ ಕಾಪಾಡಲಿಕ್ಕೆ ಕುದುರೆ ರಕ್ಷಕನನ್ನಾಗಿ, ಅಶ್ವಮೇಧದ ಕುದುರೆ ರಕ್ಷಕನನ್ನಾಗಿ ಅರ್ಜುನನನ್ನು ಕಳಿಸ್ತಾ ಇದ್ದಾರೆ. ಅರ್ಜುನ ಭಾರಿ ಸಂಭ್ರಮ, ನಾನು ಹೋಗ್ತೇನೆ, ಹಿಂದೆ ರಾಜಸೂಯಾಗ ಕಾಲಕ್ಕೆ ನಾನೊಬ್ಬನೇ ಹೋಗ್ತೇನೆ ದಿಗ್ವಿಜಯಕ್ಕೆ ಅಂತ ಹೇಳಿರ್ತಾರೆ. ವೇದವ್ಯಾಸರು ಬೇಡ, ಎಲ್ಲ ಒಬ್ಬನಿಗೆ ಆಗೋದಿಲ್ಲ ಅಂತ ಹಂಚಿರ್ತಾರೆ. ಈ ಸರ್ತಿ ಒಬ್ಬನೇ ಹೋಗುವಂತ ಕಳಿಸಿಬಿಡ್ತಾರೆ, ಯಾಕೆ ಶಿಶುಪಾಲಾದರೆ ಯಾರು ಬದುಕಿಲ್ಲ ಈಗ. ಆದ್ದರಿಂದ ಅರ್ಜುನಿಗೆ ಆಗುತ್ತಿತ್ತು, ಅವಾಗ ಆಗ್ತಿರಲಿಲ್ಲ, ಅವರೆಲ್ಲ ಬದುಕಿದ್ರೆ ಆಗಿ ನಾವು ಕೀಚಕಾದಿಗಳೆಲ್ಲ ಇದ್ದರು. ಅದಕ್ಕೆ ನೀವು ಹೋಗಬೇಡ, ಉತ್ತರಕ್ಕೆ ಮಾತ್ರ ಹೋಗುವಂತ ಕಳಿಸಿರ್ತಾರೆ, ಎಲ್ಲ ಕಡೆ ಕಳಿಸಿಬಿಡ್ತಾರೆ. ಒಳ್ಳೆ ರಥ ಎಲ್ಲ ಇತ್ತಲ್ಲ ಆತನಿಗೆ, ಆದ್ರೆ ಉಳಿದ ಆ ರಥ ಸುಟ್ಟೋಗಿದೆ ಈಗ ಮಧ್ಯಾಹ್ನ, ಇನ್ನೊಂದು ಅಂತ ರಥ ಇರುತ್ತಾ ಆದ್ರಿಂದ ಹೊರಡ್ತಾನೆ. ಭಾರಿ ಸಂಭ್ರಮದ ಯುದ್ಧಕ್ಕೆ ಇನ್ನೇನು ಹೋಗಬೇಕು. ಧರ್ಮರಾಜ ಅರ್ಜುನನ್ನು ಕರೀತಾನೆ, ಅರ್ಜುನ ಒಂದು ವಿಷಯವನ್ನು ಮರಿಬೇಡ, ನಾವು ಯಾಗವನ್ನು ಮಾಡ್ತಾ ಇರೋದು ನಮಗೆ ಈ ಯುದ್ಧದಲ್ಲಿ ಬಂದಿರತಕ್ಕಂತಹ ಬಂಧು ಹತ್ಯೆಯ ಪಾಪವನ್ನು ಕಳ್ಕೊಳ್ತಕ್ಕಂತಹ ಉದಾತ್ತ ಧ್ಯೇಯದಿಂದ ಹೊರತು ಬೇರೆ ದೃಷ್ಟಿಯಿಂದ ಅಲ್ಲ. ಅಂದರೆ ಬಂಧು ಬಾಂಧವರ ಸಂಹಾರ, ಶತ್ರುಗಳಲ್ಲಿ ಜನಗಳನ್ನು ಕೊಂದ ಸಂಹಾರ ಏನು ಬಂದಿದೆ ನಮಗೆ ಪಾಪ, ಆ ಪಾಪದ ಪರಿಹಾರಕ್ಕೋಸ್ಕರ ಯಜ್ಞ ಮಾಡ್ತಾ ಇದ್ದೇವೆ. ಆದ್ದರಿಂದ ನೀನೀಗ ಕುದುರೆಯಿಂದ ರಕ್ಷಣೆಗಿಂತ ಹೋಗ್ತೀಯಲ್ಲ, ಆ ಯುದ್ಧದಲ್ಲಿ ಯಾರನ್ನೂ ಕೊಲ್ಲಬಾರದು ಅಂತ ಹೇಳ್ತಾರೆ. ಬಹಳ ಇಂಪಾರ್ಟೆಂಟ್ ಇದೆ. ಇದ್ರ ಏನಾಗುತ್ತೆ, ಮಾಡ್ತಿರೋದು ಪಾಪ ಹೋಗಲಿದ್ದೆ, ಮತ್ತೆ ಪಾಪ ಮಾಡಿದರೆ ತಪ್ಪಾಗುತ್ತೆ. ಇದು ಬಹಳ ಇಂಪಾರ್ಟೆಂಟ್ ಇದೆ. ಯುಧಿಷ್ಠಿರಾಜ್ಞೆಯ ತೇನಾ ನ ಕಶ್ಚಿನ್ ನಿಹತಸ್ತದ ನಿರ್ಣಯದಲ್ಲಿ ಆಚಾರ್ಯರ ಮಾತು, ಯಾರನ್ನೂ ಕೊಲ್ಲಬಾರದು ನೀನು, ಹಾಗೆ ಯುದ್ಧ ಮಾಡ್ಕೊಂಡು ಬರಬೇಕು ಅಂತ ಹೇಳಿದರೆ. ಈ ಕತೆ ಸ್ವಲ್ಪ ಯೋಚನೆ ಬಂದರೆ ಈ ಜೈಮಿನಿ ಭಾರತಕ್ಕೆ ಹೋಗ್ತೇವೆ ನಾವೇ. ಜೈಮಿನಿ ಭಾರತ ಭಾರಿ ಪಾಪ್ಯುಲರ್ ಇಷ್ಟೊತ್ತು ನಾವು ಕೇಳಿದ ಮೊದಲಿಂದೆಲ್ಲ ಆ ಭಾರತ. ದುರ್ಯೋಧನ ಸತ್ಮೇನ ಕಥೆಯಲ್ಲಿ ಜೈಮಿನಿ ಭಾರತ ಜನ ಕೇಳ್ಕೊಂಡ್ಬಿಡ್ತಾರೆ ಸಾಮಾನ್ಯವಾಗಿ. ಆದರೆ ಜೈಮಿನಿ ಭಾರತದಂತೆ ನೋಡಿದರೆ ನಿಮಗಾಗೋದೇನು ಗೊತ್ತ, ಆಘಾತ ಸುಧನ್ವ ಸಾಯ್ತಾನಲ್ಲಿ, ಸುರಥ ಸಾಯ್ತಾನೆ, ಅರ್ಜುನ ಕೊಂದು ಹಾಕ್ಬಿಡ್ತಾನೆ ಅಂತವರೆಲ್ಲ ಕೂಡ. ಅರ್ಜುನ ಧರ್ಮರಾಜ ಹೇಳಿದ್ದಾನೆ ಒಬ್ಬರನ್ನೂ ಕೊಲ್ಲಬಾರದು ಅಂತ ಹೇಳಿದ್ದಾನೆ. ಅಂದಮೇಲೆ ಜೈಮಿನಿ ಭಾರತದ ಕಥೆ ನಿಜವಾಗಲೂ ನಡೆದ ಕಥೆಯಲ್ಲ, ಅರ್ಜುನ ಧರ್ಮರಾಜನ ಧ್ಯೇಯೋದ್ದೇಶಗಳಿಗೆ ವಿರುದ್ಧವಾದಂಥದ್ದು, ಧರ್ಮರಾಜನ ಧ್ಯೇಯೋದ್ದೇಶಗಳಿಗೇನೆ ವಿರುದ್ಧವಾದಂಥ ಕಥೆಯನ್ನು ಜೈಮಿನಿ ಭಾರತ ಹೇಳ್ತಾ ಇದೆ. ಆದ್ದರಿಂದ ಜೈಮಿನಿ ಭಾರತದ ಕಥೆಯನ್ನು ವಸ್ತುಸ್ಥಿತಿಯ ಕಥೆ ಅಂತ ಭಾವಿಸಬಾರದು. ಸುಧನ್ವ ಮಹಾವಿಷ್ಣು ಭಕ್ತ, ಅವನನ್ನು ಅರ್ಜುನ ಕೊಂದು ಬಿಡ್ತಾನೆ. ಸುರಥ ಅವನ ತಮ್ಮ, ಅವನನ್ನು ಅರ್ಜುನ ಕೊಂದು ಬಿಡ್ತಾನೆ. ಆದರೆ ಮಹಾಭಾರತದಂತೆ ಒಬ್ಬನೂ ಸಾಯಬಾರದ ನಿಯಮ ಇರೋದರಿಂದ ಅರ್ಜುನ ಯಾರನ್ನೂ ಕೊಲ್ಲಲಿಲ್ಲ. ಹಾಗೆ ಜೈಮಿನಿ ಭಾರತದ ಗತಿ ಏನು ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ ಜೈಮಿನಿ ಭಾರತವನ್ನು ಓದೋದನ್ನು ಬಿಡಬೇಕಾಗಿಲ್ಲ, ಒಳ್ಳೆಯ ಕಾವ್ಯ ಅದು. ಆದರೆ ಅದರಲ್ಲಿ ಬಂದಿರತಕ್ಕಂಥ ಕೆಲವು ತತ್ವಗಳಿದೆ, ಅದನ್ನು ಗ್ರಹಣ ಮಾಡಬಹುದು ಅಷ್ಟೇ ಹೊರತು ಕಥೆ ಹಾಗೆ ನಡೀತು ಅನ್ನೋದನ್ನು ಗ್ರಹಣ ಮಾಡಬಾರದು. ಕೃಷ್ಣನಲ್ಲಿ ಭಕ್ತಿ ಬರತಕ್ಕಂಥ ಕೆಲವು ಭಾಗ ಬರುತ್ತಲ್ಲ, ಅದನ್ನು ಆಚಾರ ಹೇಳ್ತಾರೆ. ಅಂಥ ಕಥೆಗಳಿಗೆಲ್ಲ ಶಿಕ್ಷಾಗ್ರಾಹ್ಯ ನಾರ್ಥ ಕಥಂಚನ, ಅದರ ತತ್ವ ತಿಳಿಬೇಕೇ ಹೊರತು ಕಥೆ ಸತ್ಯ ಅಂತ ತಿಳಿಬಾರ್ದು. ಇದು ಮುಖ್ಯ. ಇದು ಯಾವುದೇ ಒಂದು ಕಥೆ ಇರಲಿ, ದೇವರಲ್ಲಿ ಭಕ್ತಿ ಹುಟ್ಟಿಸೋದಾದರೆ ಅಷ್ಟಮಟ್ಟಿಗೆ ಒಪ್ಕೊಂಡ್ಬಿಟ್ರೆ ಸಾಕು. ಆದರೆ ಇತಿಹಾಸ ಅಂತ ಒಪ್ಪಬೇಕಾಗಿಲ್ಲ. ಇತಿಹಾಸವಾದರೆ ಎರಡೂ ಒಪ್ಪಿಡಬೇಕು, ತತ್ವನೂ ಒಪ್ಪಬೇಕು ಕಥೆನೂ ಒಪ್ಪಬೇಕು. ಆದರೆ ಕಥೆ ಸುಳ್ಳಾಗಿದ್ದಾಗ ತತ್ವ ಮಾತ್ರ ಒಪ್ಪಿ ಇದನ್ನು ಒಪ್ಪದೆ ಹೋಗಬೇಕು. ಇದು ನಿಯಮ. ಇದು ಅರ್ಜುನ ಪಾಲನೆ ಮಾಡಿಕೊಂಡೇ ಹೋಗ್ತಾನೆ. ಧರ್ಮರಾಜ ಹೇಳಿದ ಅಂಬೋದೆಷ್ಟು ಮುಖ್ಯನೋ, ಅರ್ಜುನ ಹಾಗೆ ಮಾಡಿದ ಕೂಡ ಎಷ್ಟು ಕಷ್ಟ ಗೊತ್ತಾ. ಅದು ಯುದ್ಧಕ್ಕೆ ಬಂದು ಪೊಲೀಸರು ಹೇಳಿರ್ತಾರೆ, ಇವ್ರು ಕಲ್ಲು ಹೊಡೆ ಹೊಡಿತಿರ್ತಾರೆ, ಯಾರು ಕೊಲ್ಬಾರ್ದು ಆ ರೀತಿ ಹೊಡೀರಿ ಅಂತ ಹೇಳ್ತಾರೆ. ಇವ್ರಿಗೆ ಆನ್ಸರಬಲ್ ಇವರೆಲ್ಲ ಕೂಡ ಅವ್ರ ಆರ್ಡರ್ ಎಲ್ಲ ಹೊಡೆಯಾಗಿಲ್ಲ, ಗೋಲಿಬಾರ್ ಇವರೇ ಮಾಡಾಗಿಲ್ಲ, ಆರ್ಡರ್ ಬರಬೇಕು ಅಲ್ಲಿಂದ ಮತ್ತೆ ಮೊದಲು ಮಾಡಿದ್ರೆ ಇವ್ರು ಹೇಳಾಗ್ತಾರೆ. ಮತ್ತೆ ಇವತ್ತು ಪೊಲೀಸರ ಕಾನ್ಸೆಪ್ಟ್ ಏನಿರಬೇಕು ಅಂದರೆ ಜನಗಳ ರಕ್ಷಣೆಗಿರಬೇಕೇ ಹೊರತು ನಾವು ಹೊಡೆಯೋದಲ್ಲ. ಅದು ರಾಜರ ಮೂಲಭೂತ ಕರ್ತವ್ಯ. ಅದು ಅದನ್ನು ಜಾರಿಗೆ ತಂದಂಥ ಮಹಾನುಭಾವ ಧರ್ಮರಾಜ. ಆತ ಹೇಳಿದ್ದು ಯಾರನ್ನೂ ಕೊಲ್ಲಬಾರದು ಅಂತ ಹೇಳಿ ಅರ್ಜುನ ಅದನ್ನು ಪಾಲನೆ ಮಾಡ್ತಾನೆ. ಹೇಳಿದ್ದು ಆತನ ಹಿರಿಮೆ, ನಡೆಸಿದ್ದು ಈತನ ಒಂದು ಸಾಮರ್ಥ್ಯ. ಅರ್ಜುನ ಹೊರಟ ಅಲ್ಲಿಗೆ. ಇಲ್ಲೇ ಒಂದು ಪ್ರಸಂಗ ಬರ್ತದೆ, ಸುಧನ್ವ ಸುರತರ ಕಥೆಯೊಳಗೆ ಎಷ್ಟು ಗ್ರಾಹ್ಯವಾದ ಅಂಶ ಇದೆ ನೋಡಿಬೇಕಾದ್ರೆ. ಎಲ್ಲ ಹೇಳೋದಕ್ಕೆ ಗೊತ್ತಿಲ್ಲ. ಅದರಗೆ ಒಂದು ಮುಖ್ಯವಾದ ಘಟ್ಟ ಹೇಳು, ಸುಧನ್ವನ ಕಥೆ. ಸುಧನ್ವ ಭಕ್ತ ಸುಧನ್ವ ಅಂತಲೇ ಪ್ರಸಿದ್ಧ. ಹರಿಕತೆ ಗಿರಿಕತೆ ಭಾರಿ ಪಾಪ್ಯುಲರ್ ಮಾಡಾಕ್ಬಿಟ್ಟಿದ್ದಾರೆ. ಜೈಮಿನಿ ಭಾರತನ ಹೆಚ್ಚು ಪಾಪ್ಯುಲರ್ ನಿಜವಾದ ಅಶ್ವೇಧ ಪರ್ವ ಮಹಾಭಾರತದ ಇದೆಯಲ್ಲ, ಅದನ್ನ ಯಾರು ಹೇಳೋದೇ ಇಲ್ಲ. ಅದನ್ನೇ ಸಿನಿಮಾ ನಾಟಕ ಎಲ್ಲ ಅದರಲ್ಲೇ ಬಂದೋಗ್ಬಿಟ್ಟಿರೋದು ಎಲ್ಲ ಕೂಡ. ಅದರಂತೆ ಏನಾಗುತ್ತೆ, ಸುಧನ್ವ ಆ ಸುಧನ್ವ ಒಳ್ಳೆ ವಿಷ್ಣು ಭಕ್ತ. ಮೊದಲು ಯಾತಕ್ಕೂ ಯುದ್ಧಕ್ಕೂ ಏನೋ ಪ್ರಭಾವತಿ ಅಂತ ಹೆಂಡತಿ ಇರ್ತಾಳೆ, ಕಥೆಯೆಲ್ಲ ಮುಗಿತು, ಅದೆಲ್ಲ ಬೇಡ ನಮಗೀಗ. ಅರ್ಜುನ ಮತ್ತು ಸುಧನ್ವರ ಯುದ್ಧ ಪ್ರಾರಂಭವಾಗುತ್ತೆ. ಇಬ್ಬರು ಭಗವದ್ಭಕ್ತರೇ. ಸುಧನ್ವನು ಭಾರಿ ಭಗವದ್ಭಕ್ತ, ಅರ್ಜುನನಂತೂ ವಿಶ್ವವಿಖ್ಯಾತನಾದ ಭಗವದ್ಭಕ್ತ. ಯುದ್ಧ ಶುರುವಾಗತ್ತೆ. ಆ ಯುದ್ಧದೊಳಗೆ ಒಂದು ಹಂತದಲ್ಲಿ ಏನಾಯಿತು, ಅರ್ಜುನನ ಕೈ ಕಡಿಮೆ ಆಯ್ತಂತೆ, ಸುಧನ್ವನ ಕೈ ಭಾರಿ ಜೋರಾಗಿಬಿಡುತ್ತೆ. ಆಗ ಅರ್ಜುನ ಸ್ವಲ್ಪ ಗಾಬರಿ ಆಗಿಬಿಟ್ಟಂತ ಸಮಯದೊಳಗೆ. ಜೈಮಿನಿ ಭಾರತದ ಪ್ರಕಾರ ಸುಧನ್ವ ಹೇಳ್ತಾನೆ, ನಿನ್ನ ಕೈಯಲ್ಲಿ ಆಗೋದಿಲ್ಲ ಅರ್ಜುನ, ನೀನು ಏನು ಗೆಲುವಿದ್ದು ಕೃಷ್ಣ ಬಂದರೆ ಆಗೋದು, ಕೃಷ್ಣನ ಕರಿ ಹೋಗಲಿ ಅಂತ ಹೇಳಿದಂತೆ. ಕೃಷ್ಣನ ಕರಿ ಹೋಗಲಿ ಅಂತ ಹೇಳಿದ ತಕ್ಷಣ ಅದೆಲ್ಲ ಬೇಡ ಅಂತೇಳಿ ಹೊಡಿತಾನೆ, ಆಗೋದಿಲ್ಲ ಅರ್ಜುನ ಕೈಲಿ. ಅದ್ರ ಪ್ರಕಾರ ಕೃಷ್ಣ ಧ್ಯಾನ ಮಾಡಿದಂತೆ ಕೃಷ್ಣ ಬಂದೇ ಬಿಟ್ಟಂತೆ. ಕ್ಷಣಕ್ಕೊಂದು ಕೂತು ಯಥಾ ಪ್ರಕಾರ ಸಾರಥ್ಯನೆ. ಅರ್ಜುನನಿಗೆ ಭಾರಿ ಖುಷಿಯಾಯಿತು, ಉತ್ಸಾಹ ಬಂದ್ಬಿಡ್ತು ಅರ್ಜುನನಿಗೆ. ಅರ್ಜುನಿಗೆ ಭಾರಿ ಉತ್ಸಾಹ ಬಂದ್ಬಿಡ್ತು. ಒಂದು ಪ್ರತಿಜ್ಞೆ ಮಾಡಿಬಿಟ್ಟಂತ ಆ ಸಮಯದೊಳಗೆ, ಕೃಷ್ಣ ಬಂದ ಉತ್ಸಾಹದೊಳಗೆ ಒಂದು ಪ್ರತಿಜ್ಞೆ ಮಾಡಿದ. ಏನು ಪ್ರತಿಜ್ಞೆ, ನೋಡು ಸುಧನ್ವ, ನಿನ್ನ ತಲೆಯನ್ನು ಮೂರು ಬಾಣದೊಳಗೆ ಕತ್ತರಿಸ್ತೇನೆ, ಆಯ್ತೋ ಇಲ್ಲೋ? 1, 2, 3 ಅಷ್ಟೇ, ಮೂರು ಬಾಣದಲ್ಲಿ ತಲೆ ಹಾರಬೇಕಾದೀತು, ಹೊಡಿತೇನೆ ಅಂತ ಹೇಳಿದ್ರಂತೆ. ತಪ್ಪಿದ್ರೆ ಕೃಷ್ಣನ ಆಣೆ ಮೂರೋಯ್ತು. ಸುಧನ್ವ ಪ್ರತಿಜ್ಞೆ ಮಾಡ್ತಾನೆ ಇಮಿಡಿಯೇಟ್ಲಿ, ಅರ್ಜುನ ನೀನು ಮೂರು ಬಾಣ ಬಿಡ್ತೀಯಲ್ಲ, ಆ ಮೂರು ಬಾಣವನ್ನು ಕತ್ತರಿಸ್ತೇನೆ, ತಪ್ಪಿದ್ರೆ ಕೃಷ್ಣನ ಆನೆ. ಇಲ್ಲಿ ಕೃಷ್ಣರ ಗತಿಯಾರಬೇಕು, ಇಬ್ಬರು ಈ ಗಲಾಟೆಯೊಳಗೆ ಕೃಷ್ಣ ಏನು ಮಾಡಬೇಕು ಲೆಕ್ಕ ಹಾಕಿ, ಇಬ್ಬರು ಪರಮ ಭಗವಂತ ಕೃಷ್ಣನ ಮಾಡಿ ಆಣೆ ಇಟ್ಟವರೇನೆ. ಈಗ ಸರ್ವತಂತ್ರ ಸ್ವತಂತ್ರ ಭಗವಂತ ಅಂತ ಅರ್ಥ ಮಾಡಿಕೊಳ್ಳೋದಕ್ಕೆ ಇದು ಒಳ್ಳೆ ಅಪೂರ್ವವಾದ ಪ್ರಸಂಗ ಇದು. ಎಲ್ಲರಿಗೂ ಕುತೂಹಲ, ಇಬ್ಬರು ಭಗವದ್ಭಕ್ತರು ಇಬ್ಬರು ಆಣೆ ಇಟ್ಟದೆ, ಕೃಷ್ಣ ಅಲ್ಲೇ ಇದ್ದಾನೆ, ಮತ್ತೆ ಹೇಗೆ ಯುದ್ಧ ಮಾಡಬೇಕೀಗ? ವಜ್ರ ಒಂದು ಬಾಣ ತೆಗೆದ, ಹೊಡೆದೇ ಬಿಟ್ಟ, ಸುಧನ್ವ ಯಥಾಪ್ರಕಾರ ತಗೊಂಡ ಒಂದು ಬಾಣನ ಹೊಡೆದ, ವಜ್ರ ತುಂಡಾಗಿ ದಪ್ಪಂದು ಕೆಳಗೆ ಬಿತ್ತು, ಒಂದು ಹೋಯ್ತು. ಈಗ ಎರಡನೇ ಎರಡೇ ಇನ್ನ ಎರಡನೇ ಬಾಣ ತೆಗೆದ ಅರ್ಜುನ, ಹೊಡೆದ ಸುಧನ್ವ ತಿರುಗಿ ಹೊಡೆದ, ಸರಿಯಾಗಿ ಕಟ್ಟಾಯ್ತು, ಕೆಳಗೆ ಬಿತ್ತು. ಅರ್ಜುನ ಮೂರನೇ ಬಾಣ ತಗೊಂಡ, ಫೈನಲ್ ಈಗ ಈಗ ಏನಾದ್ರೂ ಲೆಕ್ಕ ಹಾಕು, ಯಾರು ಸತ್ರು ಕೂಡ. ಅರ್ಜುನ ಹೇಳ್ತಾರೆ, ಈ ಕ್ಷತ್ರಿಯರ ಪ್ರತಿಜ್ಞೆ ಹೋದ್ರೆ ತಲೆ ಹೋದಂತೆ ಲೆಕ್ಕ. ಅವರು ಸುಧನ್ವ ಬದುಕಿದ್ರೆ ಅರ್ಜುನ ಹೋಗಬೇಕು, ಅರ್ಜುನ ಬದುಕು ಸುಧನ್ ಹೋಗು, ಎರಡರಲ್ಲಿ ಒಂದೇ ಛಾಯ್ಸ. ಇಬ್ಬರು ಕಷ್ಟ ಹೋಗ್ತಾರೆ, ಯಾರು ಮಾತು ಬಿಡಾಗಿಲ್ಲ. ಮೂರನೇ ಬಾಣ ಹೋಯ್ತು, ಎಲ್ಲ ನೋಡ್ತಿದ್ದಾರೆ, ಸುಧನ್ವ ಹೊಡೆದ ತುಂಡಾಗೆ ಬಿಡ್ತದೆ. ಏ ಸುಧನ್ವ ಗೆದ್ದ 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 ಅಂತ ಇದ್ದಾರೆ ಎಲ್ಲರೂ ಕೂಡ. ಏನು ಕೃಷ್ಣನ ಮ್ಯಾಜಿಕ್ ಗೊತ್ತಾ? ಅದು ತುಂಡಾಯ್ತು, ಹಿಂದಿನ ಭಾಗ ಕೆಳಗೆ ಬಿತ್ತು, ಮುಂದಿನ ಭಾಗ ಹೋಗಿ ಸುಧನ್ವ ತಲೆ ಹರಿಸಿಬಿಡ್ತು. ಅಂದ್ರೆ ಕೃಷ್ಣರ ಕೃಷ್ಣರ ಆಣೆ ಇಟ್ಟು ಇಬ್ಬರದು ಸರಿಯಾಯ್ತು. ಮೂರು ಬಾಣ ಕತ್ತರಿಸ್ತೇನೆ ಅಂತ ಆತ ಹೇಳಿದ್ದ, ಮೂರು ಬಾಣನೂ ಕತ್ತರಿಸ್ತೀಯ, ಮೂರು ಬಾಣನ ಹೊಡಿತೇನೆ ಅಂತ ಹೇಳಿದ್ದೆ, ಮೂರನೇ ಬಾಣ ಮುಂದಿನ ಭಾಗ ಹೊಡೆದೇ ಬಿಡುತ್ತೆ ಹೋಗಿಬಿಟ್ಟು. ಎಷ್ಟು ಕರೆಕ್ಟಾಗಿ ಇರದಿದೆ, ಬಹುಶಃ ಇದು ಸಾಲ್ವ್ ಮಾಡಲಿಕ್ಕೆ ಯೋಚನೆ ಮಾಡಿದ್ರೆ ಹೊಡಿತಾನೆ ಇರದ ಕಥೆ. ಜೈಮಿನಿಗಳು ಬರೆದ ಭಾರತ ಬಹಳ ಅಪೂರ್ವವಾದ ಭಕ್ತಿ ಹೇಳತಕ್ಕಂಥ ಕಥೆ. ಆದ್ರಿಂದ ಸುಧನ್ವ ಸತ್ತು ಗೆದ್ದ, ಅರ್ಜುನ ಹೊಡೆದು ಗೆದ್ದ, ಇಬ್ಬರು ಗೆದ್ದವರೇ, ಗೆದ್ದವರಲ್ಲ, ಗೆಲ್ಲಿಸಿದವರು ಕೃಷ್ಣನೇ, ಅದು ಇಂಪಾರ್ಟೆಂಟ್. ಅದಕ್ಕೆ ಜಿತಂತೆ ಪುಂಡರೀಕಾಕ್ಷ, ಜಿತಂತೆ ವಿಶ್ವಭಾವನ ಅಂತ ಜಿತಂತೆ ಸ್ತೋತ್ರದಲ್ಲಿ ಭಗವಂತನನ್ನು ಕೊಂಡಾಡ್ತಾರೆ. ವಶೀ ವಶೇ ನಕಶ್ಯಾಪಿ ಯೋಜಿತೋ ವಿಜಿತಾಖಿಲ ಸರ್ವಕರ್ತ ನ ಕ್ರಿಯತೆ ತಮ್ ನಮಾಮಿ ರಮಾಪತಿ. ಆಚಾರ್ಯರ ಸಂದೇಶ ಇಷ್ಟು. ಇಲ್ಲಿ ಕೃಷ್ಣನಲ್ಲಿ ಭಕ್ತಿ ಮಾಡಿದ ಇಬ್ಬರೂ ಗೆದ್ರು, ಕೃಷ್ಣನ್ ನಂಬಿದವರಿಗೆ ಸೋಲಿಲ್ಲ, ಈ ಅಂಶ ಗ್ರಾಹ್ಯ. ಆದ್ರೆ ವಸ್ತುಸ್ಥಿತಿಯಲ್ಲಿ ಕಥೆ ಆ ಕಥೆ ನಡೆದೇ ಇಲ್ಲ. ಸುಧನ್ವ ಸತ್ರೆ ಧರ್ಮರಾಜರ ಆಜ್ಞೆನೇ ಹೊರಟೋಯ್ತು. ಈ ಮಧ್ಯೆ ಯಾರೋ ಸಾಯಬಾರದು ಅಂತ ಹೇಳಿದಾಗ ಸುಧನ್ ಹ್ಯಾಕ್ ಕೊಡ್ತಾನೆ, ಸುರತನ್ ಹ್ಯಾಕ್ ಕೊಡ್ತಾನೆ, ಕೊಂದಿಲ್ಲ ಅರ್ಜುನ. ತಾತ್ವಿಕವಾಗಿ ಅದು ಗ್ರಾಹ್ಯ, ಇತಿಹಾಸ ತತ್ವವಾಗಿ ಇದು ಗ್ರಾಹ್ಯ. ಆದ್ದರಿಂದ ಪ್ರಸಂಗ ಬರದೇ ಇಲ್ಲ. ಅರ್ಜುನ ಯುದ್ಧ ಮಾಡ್ತಾ ಮಾಡ್ತಾ ಹೋಗ್ತಾನೆ, ಅತ್ಯಂತ ಅಪೂರ್ವ ಪ್ರಸಂಗಗಳ ಸುರಿಮಳೆ ನಡೀತಾ ಇದೆ. ಬಹಳ ಮುಂದಿನ ಮುಖ್ಯವಾದ ಘಟ್ಟ ಬೊಬ್ರುವಾಹನ ಪ್ರಸಂಗ. ಅಲ್ಲಿರೋದು ಡೇಂಜರ್. ಈಗ ಸಿನಿಮಾ ನೋಡಿ ನೋಡಿ ಜನ ತಲೆ ಕೆಡಿಸ್ಕೊಂಡ್ಬಿಟ್ಟಿರ್ತಾರೆ ಬೊಬ್ರುವಾಹನ ಕತೆ ಕೇಳಿ. ಅದು ಕೆಟ್ಟ ಕೇಳಿರೋದು ತಪ್ಪು ತಪ್ಪು ಕಥೆ ಕೇಳಿರೋದ್ರಲ್ಲಿ ನಡೆದೇ ಇಲ್ಲ ಕಥೆ ಎಲ್ಲ. ನಿಜವಾದ ಬೊಬ್ರುವಾಹನ ಕಥೆ ಏನು? ಅದು ಜೈಮಿನಿ ಭಾರತದ ಬೊಬ್ರುವಾಹನನಲ್ಲ. ಈ ಸಿನಿಮಾದ ಎರಡೂ ಅಲ್ಲ, ಅದು ಜೈಮಿನಿ ಭಾರತದಲ್ಲ, ಯಾವುದೂ ಅಲ್ಲ, ಅವರದೇ ಕಥೆಗಳು ಅವರದೆಲ್ಲ ಕೂಡ. ಅಲ್ಲಿ ಹೆಸರು ಉಲೂಪಿನವರು ಉಲೂಚಿ ಮಾಡಿ ಹಾಕ್ಬಿಟ್ಟಿದ್ದಾರೆ. ಉಲೂಚಿ ಅಂತ ಎಲ್ಲಿ ಸೃಷ್ಟಿ ಮಾಡ್ತಾರೆ ಪದಗಳು ಗೊತ್ತೇ ಇಲ್ಲ. ಉಲೂಪಿ ಅಂತ ಅವಳ ಹೆಸರು ಏನೇನೋ ಮಾಡಿ ಹಾಕ್ಬಿಟ್ಟಿದ್ದಾರೆ. ವಸ್ತುಸ್ಥಿತಿ ಏನು ಬಂದ ನಾಳೆ ದಿವಸ ಬೊಬ್ರುವಾರನ ನಿಜವಾದ ಕಥೆ ಏನು ನಡೀತು, ಬೊಬ್ರುವಾರನ ಕಥೆಯ ಹಿನ್ನೆಲೆ ಏನು, ಅರ್ಜುನ ಅಲ್ಲಿ ಏನು ನಿಜವಾದ ಅರ್ಥ ಯಾತಕ್ಕೆ ನಡೀತು ಎಂಬ ವಿಚಾರವನ್ನು ನೋಡ್ತಾ ನಾಳೆ ಅಶ್ವಮೇಧ ಯಾಗದ ನಿರೂಪಣೆ. ನಮಗಿರೋದು ಮೂರೇ ದಿವಸ, ನಾಳೆ ನಾಡಿದ್ದು ಆಚರಣೆ ಆಡಿದ್ದಷ್ಟೇನೆ. ಅಷ್ಟು ಈ ಮಹಾಭಾರತ ಮುಗಿಬೇಕು. ಆ ಒಂದೊಂದು ಕೂಡ ಅತ್ಯಂತ ಎಲ್ಲೂ ಕೇಳದೇ ಇರತಕ್ಕಂಥ ಘಟ್ಟಗಳನ್ನು ನಾವು ಮುಂದೆ ನೋಡ್ತಾ ಇದ್ದೇವೆ. ನಾಳೆ ಅದನ್ನು ಮುಂದುವರಿಸೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳುತ್ತೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದ ವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ.